प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नमरासुर सिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु। परमपवित्रवाद श्रीमन्महाभारतदल्लि यावत् रीत्यागि अर्जुन ತೀರ್ಥಯಾತ್ರೆಯನ್ನು ಕೈಗೊಂಡಿದ್ದಾನೆ ಆತನಿಗೆ ಅತ್ಯಂತ ಅನಿವಾರ್ಯ ಪ್ರಸಂಗ ಒದಗಿತು. ಒಂದು ಕಡೆಗೆ ಗೋಬ್ರಾಹ್ಮಣರ ಸಂರಕ್ಷಣೆ, ಮತ್ತೊಂದು ಕಡೆಗೆ ಬ್ರಹ್ಮದೇವರ ವಚನವನ್ನು ಪಾಲನೆ ಮಾಡತಕ್ಕಂಥ ಒಂದು ವಿಧಿ. ಎರಡರ ಮಧ್ಯೆ ಅರ್ಜುನ ತೀರ್ಮಾನ ಮಾಡಿಕೊಂಡ, ನಾನು ಗೋಗಳನ್ನು ಬ್ರಾಹ್ಮಣನ ಹಿತಕ್ಕೋಸ್ಕರ ರಕ್ಷಣೆ ಮಾಡಬೇಕಾದ್ದು ಮೂಲಭೂತ ಕರ್ತವ್ಯ. ನನ್ನ ವೈಯಕ್ತಿಕವಾಗಿ ನನಗೆ ಎಷ್ಟೇ ಅನರ್ಥವಾದರೂ ಚಿಂತೆ ಇಲ್ಲ, ಅದನ್ನ ಮಾಡಿಯೇ ಮಾಡ್ತೇನೆ ಅಂತ ಮಾಡಿದ. ಅದರ ಫಲ ಆತ ತೀರ್ಥಯಾತ್ರೆ ಹೋಗ್ತಕ್ಕಂಥ ಪ್ರಸಂಗವತಿಗೆ ಅನೇಕ ವಿಧವಾದಂತಹ ತೀರ್ಥಗಳಲ್ಲಿ ಯಾತ್ರೆಯನ್ನು ಮಾಡ್ತಾ, ಮೊದಲಿಗೆ ಆತ ಉಲೂಪಿಯಿಂದ ಪ್ರಾರ್ಥಿತನಾಗಿ ಇರಾವ ಅನ್ನತಕ್ಕಂಥ ಮಗನನ್ನು ಪಡೆದು ನಾಗವಂಶವನ್ನು ಉದ್ಧಾರ ಮಾಡ್ತ, ಮುಂದೆ ಸಂಚಾರ ಮಾಡ್ತಾ ಈ ಮಡಲೂರಿನಲ್ಲಿ ವೀರಸೇನ ಅಂತಕ್ಕಂಥ ಒಂದು ಪ್ರಾರ್ಥಿತನಾಗಿ ಚಿತ್ರಾಂಗದಿಯನ್ನು ವಿವಾಹವಾಗ್ತಾ ಬಭ್ರುವಾಹನ ಅಂತಕ್ಕಂಥ ಮಗನನ್ನು ಪಡೆದು ಅವರ ವಂಶಕ್ಕೇನೆ ಕೊಟ್ಟುಬಿಡ್ತಾನೆ. ಪುತ್ರಿಕಾ ಪುತ್ರ ಧರ್ಮ ನ್ಯಾಯದಿಂದ ಆತ ಪಡೆದ ಮಗು ಬಭ್ರುವಾಹನ ಅಂತಕ್ಕಂಥ ಹೆಸರನ್ನು ಪಡೆದ. ಅರ್ಜುನ ಯಾತ್ರೆಯನ್ನು ಮುಂದುವರಿಸ್ತಾ ಕನ್ಯಾಕುಮಾರಿ ಬಂದಿದ್ದಾನೆ. ಅಲ್ಲಿ ಕನ್ಯಾತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಇಳಿದಿದ್ದಾನೆ. ನಾರೀತೀರ್ಥ ಅನ್ನೋ ಅದಕ್ಕೆ ಹೆಸರು. ಆಗ ಆಶ್ಚರ್ಯವನ್ನು ಕಂಡ, ಅಷ್ಟು ಬಹು ಅಪೂರ್ವವಾದ ತೀರ್ಥದಲ್ಲಿ ಯಾರೂ ಸಹ ಸ್ನಾನ ಇತ್ಯಾದಿ ಏನೂ ಮಾಡ್ತಿರಲಿಲ್ಲ, ಅದರ ತೀರದಲ್ಲಿ ಜನಗಳೇ ಇಲ್ಲ, ಯಾತಕ್ಕೆ ಅಂತ ಪ್ರಶ್ನೆಯನ್ನು ಮಾಡಿದ. ಆಗಲೇ ಋಷಿಮುನಿಗಳು ಹೇಳಿದರಂತೆ, ಅರ್ಜುನ ಇಲ್ಲಿ ಒಂದು ಸಮಸ್ಯೆ ಇದೆ, ಇದರಲ್ಲಿ 5 ಮೊಸಳೆಗಳಿವೆ, ಆ ಮೊಸಳೆಗಳು ಸ್ನಾನಕ್ಕೆ ಹೋದವನು ತಕ್ಷಣ ಎಳ್ಕೊಂಡು ಹೋಗೋದ್ರಿಂದ ಯಾರು ಅಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈ ಸರೋವರಗಳಲ್ಲಿ ಮೊಸಳೆ ಸೇರಿದ್ರೆ ನಮಗೆ ಗಜೇಂದ್ರ ಮೋಕ್ಷದ ಕಥೆ ನಮಗೆ ಗೊತ್ತು, ಮೊಸಳೆ ನೀರಿನಲ್ಲಿ ಹಿಡಿದ್ರೆ ಅಂತ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಭಾರಿ ಕಷ್ಟ, ಆದ್ದರಿಂದ ಯಾರೂ ಅಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿದಾಗ ಅರ್ಜುನ ನೋಡಿದ, ಯೋಚನೆ ಮಾಡಲಿಲ್ಲ, ಅಲ್ಲೇ ಸ್ನಾನಕ್ಕೆ ಹಿಡಿದ. ಇದು ಆತನ ತನ್ನ ಮೇಲಿದ್ದ ವಿಶ್ವಾಸ ಒಂದು ಕಡೆಗೆ, ಲೋಕೋದ್ಧಾರ ಮಾಡಬೇಕು ಅಂತ ಒಂದು ಅಪೇಕ್ಷೆ ಒಂದು ಕಡೆ, ಅಲ್ಲಿ ಮೊಸಳೆಗಳಿಂದಾಗಿ ಅಂತ ಅಮೂಲ್ಯ ತೀರ್ಥ ಮೊದಲೇ ಹೇಳಿದೆ, ಎಷ್ಟು ಪುಣ್ಯ ಬರುತ್ತೆ ಅದರಲ್ಲಿ ಸ್ನಾನ ಮಾಡಿದರೆ, ಭಾಗ್ಯ ಆರೋಗ್ಯ ಅಪುನರ್ಭವಾನ್ ಅಷ್ಟೆಲ್ಲ ಕೊಡತಕ್ಕಂಥ ತೀರ್ಥದೊಳಗೆ ಸ್ನಾನಕ್ಕೆ ಅವಕಾಶ ಇಲ್ಲ ಅಂದ್ರೆ ಎಷ್ಟು ಜನಕ್ಕೆ ಸಂಕಟ ಆಗುತ್ತೆ, ಅದು ಪರಿಹಾರ ಮಾಡಬೇಕು ಅಂದ್ರೆ ಅರ್ಜುನನ ದೃಷ್ಟಿಕೋನ ಎಷ್ಟು ಜನಕ್ಕೆ ಹಿತವಾಗಬೇಕು ಅನ್ನೋ ದೃಷ್ಟಿಯಿಂದನೇ ಆತ ಜೀವನ ಸಾಗಿಸಿದ್ರ ಫಲ ದೇವರಿಗೆ ಹತ್ರ ಆಗ್ತಾ ಬರ್ತಾರೆ. ದೇವರ ನಮಗೆ ನೇರವಾಗಿ ಸಿಗೋದಿಲ್ಲ, ಆತನ ನಮಗೆ ಸಿಕ್ಕಬೇಕಾದ್ರೆ ದೇವರನ್ನ ವಿವಿಧ ಅಧಿಷ್ಠಾನಗಳಲ್ಲಿ ಆರಾಧನೆ ಮಾಡಬೇಕು. ಅಂತ ಅಧಿಷ್ಠಾನಗಳಲ್ಲಿ ಯಾರು ನೊಂದಿರ್ತಾರೆ ಅವರಿಗೆ ಮಾಡ್ತಕ್ಕಂತಹ ಸೇವೆ ದೇವರಿಗೆ ನೇರವಾಗಿ ಮುಟ್ಟುತ್ತೆ ಅಂತ ಹೇಳಿದ್ದಾರೆ. ನೊಂದಿರತಕ್ಕಂಥ ಜನಗಳು, ಅರ್ಹ ಜನಗಳು, ಯಾರಿಗೆ ವಿಶೇಷವಾದಂತಹ ಒಂದು ದೀಕ್ಷೆ ಉಂಟು, ಅಂತ ಕೆಲಸ ಮಾಡೋದಕ್ಕೆ ಏನು ಆತಂಕಗಳು ಉಂಟು, ಅದು ಪರಿಹಾರ ಮಾಡಲಿಕ್ಕೆ ಹೊರಟ್ರೆ ದೇವರು ತುಂಬಾ ಅನುಗ್ರಹ ಮಾಡ್ತಾನೆ. ಅರ್ಜುನ ಹೊರಟ, ಸ್ನಾನಕ್ಕೆ ಹಿಡಿದೆ ಬಿಟ್ಟ. ಮೊಸಳೆಗಳು ಬಂದವು, 5 ಮೊಸಳೆ ಒಟ್ಟಿಗೆ ಕಾಲು ಹಿಡಿದು ಆತನ ಕಾಲನ್ನ. ಅರ್ಜುನ ಏನು ಯೋಚನೆ ಮಾಡಲಿಲ್ಲ, ಎಷ್ಟು ಶಕ್ತಿ ಇರಬೇಕು ಆತನಿಗೆ, ಚಿಕ್ಕಂದಿನಲ್ಲಿ ಹಾಗಾಗಿತ್ತು ಆತನಿಗೆ. ದ್ರೋಣಾಚಾರ್ಯ ಸ್ನಾನ ಮಾಡ್ತಾ ಇದ್ದ ಕಾಲಕ್ಕೆ ಮೊಸಳೆ ಬಂದು ಕಾಲು ಹಿಡಿದಿತ್ತು ತಕ್ಷಣ ಅವ್ರನ್ನ. ದ್ರೋಣಾಚಾರ್ಯ ಭಾರಿ ಸಮರ್ಥರು, ಅದು ಬಿಡಿಸ್ಕೊಳ್ಳಕ್ ಹೋಗ್ಲಿಲ್ಲ, ಅವ್ರು ಬಿಡಿಸ್ಕೊಳ್ಳಿಲ್ಲ, ತನ್ನ ಕಾಪಾಡಿ ಕಾಪಾಡಿ ಅಂತ ಕೂಗಿದ್ರು. ಅವ್ರು ಎಷ್ಟು ಶಕ್ತಿ ಇತ್ತು ಅಂದ್ರೆ ಮಂತ್ರ ಹಾಕಿದ್ರೆ ಮೊಸಳೆ ಹೋಗುತ್ತೆ ಅಂತ ಗೊತ್ತಿತ್ತು ಅವರಿಗೆ. ಆದರೆ ಶಿಷ್ಯರನ್ನ ಪರೀಕ್ಷೆ ಮಾಡಬೇಕು ಅಂತ ಅನಿಸ್ಬಿಟ್ಟು ಏನ್ ಮಾಡಿದ್ರು, ಅವರು ಮೊಸಳೆ ಹಿಡಿದಿದೆ ಕಾಪಾಡಿ ಅಂತ ಕೂಗಿದ್ರು. ದುರ್ಯೋಧನಾದಿಗಳೆಲ್ಲ ಬಂದ್ರು, ನೋಡ್ತಾ ನಿಂತರ ಹೊರತು ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಆಗ ಅರ್ಜುನ ಬಂದು ತಕ್ಷಣ ಬಾಣ ತಗೊಂಡು ಮೊಸಳೆಯನ್ನು ಕೊಂದು ಅವರನ್ನು ಮೇಲೆ ಕೆಳಕೊಳ್ತಾರೆ. ಆಗ ಭಲೇ ಅರ್ಜುನ ನಿಜವಾಗ್ಲೂ ಆಪತ್ತಿಗಾಗತಕ್ಕಂತಹ ಶಿಷ್ಯ ಅಂತ ಕೊಂಡಾಡ್ತಾರೆ. ದುರ್ಯೋಧನಾದಿಗಳಿಗೆ ಮುಖಭಂಗವಾಗುತ್ತೆ ಅದರಿಂದ. ಅಂದ್ರೆ ಅರ್ಜುನಿಗೆ ಮೊಸಳೆಯನ್ನು ಎದುರಿಸಿ ಗೊತ್ತಿದೆ ಈಗಾಗಲೇ. ಅಂಥವನು ಕಾಲು ಹಿಡಿದ ತಕ್ಷಣ ಎಷ್ಟು ಸಮರ್ಥನಾಗಿದ್ದ ಅಂದ್ರೆ, ಕಾಲು ಜೋರ ವಾಪಸ್ ಎಳ್ಕೊಂಡಂತೆ, ಜೋರ ಹಿಂದಕ್ಕೆ ಎಳ್ಕೊಂಡ್ರೆ ಐದು ಮೊಸರುಗಳು ದಡಕ್ ಬಂದು ಬಿದ್ದುವಂತೆ. ಎಷ್ಟ್ರಂತ ಇರಬೇಕು ಅರ್ಜುನ ಸಾಮರ್ಥ್ಯ, ಎಷ್ಟಿರಬೇಕು. ಐದು ಮೊಸರುಗಳು ಕೂಡ ಅನಾಮತ್ತಾಗಿ, ಮೊಸಳೆ ಭಾರಿ ಸ್ಟ್ರಾಂಗ್ ಅದು. ಅಷ್ಟೆಲ್ಲ ಮೊಸಳೆಗಳು ಕೂಡ ಐದು ದಂಡೆ ದಡಿಗೆ ಬಂದು ಬೀಳಿತು ಎಳಿಬೇಕಾದ್ರೆ ಎಷ್ಟು ಸಮರ್ಥನಾಗಿದ್ದ. ಭೀಮಾದಿಗಳ ಶಕ್ತಿ ಆತಂತ ಅಲ್ಲದೆ ಇರಬಹುದು, ಆದರೆ ಆತನ ಶಕ್ತಿ ಸಾಮಾನ್ಯವೇನೂ ಅಲ್ಲ. ಎಳದ ತಕ್ಷಣ ಮೇಲೆ ಬಿದ್ದುವಂತೆ ಎಲ್ಲವೂ ಕೂಡ ಜನ ಎಲ್ಲ ನೋಡ್ತಾ ಇದ್ದಾರೆ. ಒಂದು ಕ್ಷಣ ಆಶ್ಚರ್ಯ, ಮೊಸಳೆಗಳೆಲ್ಲ ಹೊರಟೋಯ್ತು. ಈಗ ಅಲ್ಲಿ ಐದು ಜನ ಅಪ್ಸರಿಯರಿದ್ದಾರೆ, ಐದು ಮೊಸಳೆಗಳ ಬದಲು ಐದು ಅಪ್ಸರಿಯರು. ಅವರೆಲ್ಲ ನೋಡಿ ಅರ್ಜುನ ನಮಸ್ಕಾರ ಮಾಡಿದ್ರಂತೆ, ಅರ್ಜುನ ನಿಮ್ಮಿಂದ ನಾವು ಉದ್ಧಾರವಾದ್ವಿ, ನೀನು ಪರಮ ಅನುಗ್ರಹ ಮಾಡಿದ್ದೆ ಅಂತ ಕೊಂಡಾಡಿದಾಗ ಅರ್ಜುನ ಕೇಳ್ತಾನೆ, ಏನು ನಿಮ್ಮ ಇತಿಹಾಸ, ಯಾತಕ್ಕೆ ನಿಮ್ಮ ಮೊಸಳೆಗಳಾಗಿದ್ರಿ ಅಂತ ಕೇಳಿದರೆ, ಆಗ ಅವರೆಲ್ಲ ವರ್ಣನೆ ಮಾಡ್ತಾರೆ. ನಾವು ಮೂಲತಃ ವರ್ಗ ಅಂತಕ್ಕಂಥ ಅಪ್ಸರಿ ಹಿರಿಯಳು, ನಾಲ್ಕು ಜನದ ಐದು ಜನದಲ್ಲಿ ಹಿರಿಯಳು, ಅವಳೆ ವರ್ಗ ಅಂತ ಹೆಸರು. ನಾನು ಎಲ್ಲರೂ ಸಂಚಾರ ಮಾಡ್ತಿದ್ವಿ ಒಮ್ಮೆ ಋಷಿಗಳ ಸಹೋವನದಲ್ಲಿ, ಅಲ್ಲಿ ಒಬ್ಬ ಋಷಿ ಕೂತಿದ್ರು, ನಾವು ನೋಡಿದ್ವಿ ಆ ಋಷಿ ಭಾರಿ ವರ್ಚಸ್ವಿಗಳು, ಆದರೆ ತುಂಬಾ ಕೃಶವಾಗಿದ್ರು. ಋಷಿಗಳು ಹಾಗಿಲ್ದ ಇನ್ನಾಗಿರ್ತಾರೆ ಪಾಪ, ವ್ರತ ಉಪವಾಸ ತಪಸ್ಸು ಹಾಗೆ ಹೀಗೆ ಮಾಡ್ಕೋತ ಕೂತ್ರೆ ಹೇಗೆ ತಪ್ಪ ಇರೋ ಚಾನ್ಸಸ್ಸೇ ಇಲ್ಲ. ಅವ್ರು ನೋಡಿದ್ವಿ ವರ್ಚಸ್ಸಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ, ನಾವು ಅವರನ್ನು ಅಪಹಾಸ ಮಾಡಿದ್ವಿ ಅಂತ ಹೇಳಿದ್ದಾರೆ. ಈ ಜನಗಳ ಬುದ್ಧಿ ಹೇಗಿದೆ ನೋಡಬೇಕು. ಜನಗಳಿಗೆ ದುಷ್ಟರನ್ನು ಕಂಡು ಅಪಹಾಸ ಮಾಡೋ ಧೈರ್ಯ ಇರೋದಿಲ್ಲ, ಅವ್ರು ಗೊತ್ತು ತಿರುಗಿ ಹೊಡೆದು ಬಿಡ್ತಾರೆ ಅಂತ ಹೇಳಿಬಿಟ್ಟು. ಅಪಹಾಸ ಏನ್ ಮಾಡಿದ್ರು ಕೂಡ ಈ ಗೋವುಗಳ ಪ್ರಾಣಿಗಳಲ್ಲಿ ಗೋವುಗಳನ್ನು ಹೊಡಿತಾರೆ, ಮನುಷ್ಯರಲ್ಲಿ ಬ್ರಾಹ್ಮಣರ ತಂಟೆಗೆ ಹೋಗ್ತಾರೆ. ಏಕೆ ಬ್ರಾಹ್ಮಣ ಸಾಮಾನ್ಯ ಶಸ್ತ್ರ ಹಿಡಿಯೋದಿಲ್ಲ, ಆದ್ದರಿಂದ ತುಂಬಾ ಜನರು ಬ್ರಾಹ್ಮಣ ದ್ರೋಹವನ್ನು ಮಾಡಿ ಹಾಳಾಗೋದು ಮನುಷ್ಯರಲ್ಲಿ, ಗೋವುಗಳನ್ನು ದ್ವೇಷ ಮಾಡಿ ಹಾಳಾಗೋದು ಪ್ರಾಣಿಗಳಲ್ಲಿ. ಇದು ಅತ್ಯಂತ ದುರಂತ. ಅದರ ಫಲ ತಕ್ಷಣ ಮುನಿ ನಮ್ಮನ್ನು ನೋಡಿದ, ತಕ್ಷಣ ನಮಗೆ ಶಾಪ ಕೊಟ್ಟ, ನಿಮಗೆ ನಿಮ್ಮ ರೂಪದ ಬಗ್ಗೆ ಭಾರಿ ಅಹಂಕಾರ ಇದೆ. ಅಪ್ಸರಿಯರು ಹೇಳಿ ಕೇಳಿ ಸಹಜವಾಗಿ ಭಾರಿ ರೂಪ ಇದ್ದವರು, ಆದರೆ ನಿಮ್ಮ ರೂಪದ ನಿಮಿತ್ತ ಅಹಂಕಾರ ಪಟ್ಟು ನನ್ನ ಕರ್ತವ್ಯ ಅರ್ಥ ಮಾಡಿಕೊಳ್ಳೋದೇನೆ ಹೀಗಿದ್ರೆ, ಡಾಕ್ಟರ್ ಆಪರೇಷನ್ ಮಾಡ್ತಿರ್ತಾನೆ ಪಾಪ, ಮೈಯ ಕೈಲಿ ರಕ್ತ ಆಗಿರುತ್ತೆ, ಅದನ್ನ ಅತಭಾಷೆ ಮಾಡ್ತಾ ಕೂತ್ರೆ ಗತಿ ಏನಾಗಬೇಕು ಈ ಮಧ್ಯೆ. ಅದು ಎಷ್ಟು ಉಪಕಾರ ಮಾಡ್ತಾನೆ ಬಂದು ಮರೆತುಬಿಟ್ಟು, ಅದು ಅಪಹಾಸ್ಯದ ಸಂಗತಿ ಅಲ್ಲದು, ಅದು ಹೆಮ್ಮೆ ಪಡಬೇಕಾದ ಸಂಗತಿ. ಯೋಧರುಗಳು ಕೈಕಾಲು ಮಾಡ್ಕೊಂಡು ಬಂದಿರ್ತಾರೆ ಪಾಪ, ದೇಶಕ್ಕೆ ಉದ್ದ ಒಂದು ತ್ಯಾಗ ಮಾಡಿರ್ತಾರೆ ಒಂದು ರಾಷ್ಟ್ರಕ್ಕೋಸ್ಕರ. ಅವ್ರ ಅರ್ಥ ಮಾಡ್ಕೊಳ್ಳೋದ್ರು ಅಪಹಾಸ್ಯ ಮಾಡಿದ್ರು ಮೂರ್ಖರ್ ಅಂತ ಕರೀತಾರೆ. ತುಂಬಾ ತಪ್ಪು ಮಾಡಿದ್ದೀರಿ, ನಿಮ್ಮ ಅಹಂಕಾರ ಮುರಿಬೇಕು. ಅದಕ್ಕೆ ನೀವೆಲ್ಲರೂ ಕೂಡ ಮೊಸಳೆಗಳಾಗಿ ಭೂಲೋಕದಲ್ಲಿ ಹುಟ್ಟಿ ಎಂದು ಶಾಪ ಕೊಟ್ಟರು. ಮೊಸಳೆಗಳಾಗದೆ ಭೂಲೋಕಕ್ಕೆ ಬರೋದೇ ದೊಡ್ಡ ಪನಿಷ್ಮೆಂಟ್ ದೇವತೆಗಳಿಗೆಲ್ಲ. ಭೂಲೋಕಕ್ಕೆ ಬರೋದೇ ಒಂದು ಪನಿಷ್ಮೆಂಟ್, ಆದರೆ ಮೊಸಳೆಯಾಗಿ ಹುಟ್ಟಬೇಕು. ಅಲ್ಲೂ ಎಷ್ಟು ಸಂಪರ್ಕ ಇದೆ ನೋಡಬೇಕು. ಎಲ್ಲ ರೂಪ ಬಿಟ್ಟು ಮೊಸಳೆ ರೂಪನೇ ತೋಬೇಕು ಅಂತ ಯಾಕೆ ಹೇಳ್ತಾರೆ ಅವರು? ಮೊಸಳೆ ನೋಡಿದವರು ಗೊತ್ತಿರುತ್ತದೆ, ಭಯಂಕರ ಕುರೂಪಿ ಪ್ರಾಣಿ, ನೋಡಿದ್ರೆ ಅಸಹ್ಯ ಬರಬೇಕು. ಮೊಸಳೆ ನೋಡಿದ ತಕ್ಷಣ ಅಸಹ್ಯ, ಅದು ಎಷ್ಟು ಭಯಂಕರ ನೋಡ್ಲಿಕ್ಕೆ ಅಸಹ್ಯ, ಅದು ಅಷ್ಟು ಅಸಹ್ಯಕರವಾದ ಪ್ರಾಣಿ. ನೀವು ರೂಪದ ಅಹಂಕಾರ ಇದೆ ತಾನೆ, ಈಗ ನೀವು ನೋಡಬಾರದು ಜನ, ಅಷ್ಟು ಅಸಹ್ಯವಾಗಬೇಕು. ಮಾಡ್ತಕ್ಕಂಥ ತಪ್ಪು ಮನುಷ್ಯನನ್ನ ಏನ್ ಮಾಡುತ್ತೆ ನೋಡಬೇಕು. ತುಂಬಾ ಜನ ಪುರಾಣ ಪುಣ್ಯ ಕಥೆಗಳ ಕಥೆ ಕೇಳಿದರೆ ಎಷ್ಟು ಬದಲಾಗಬಹುದು. ಅನೇಕ ಜನಗಳು ಇಂಥ ತಪ್ಪು ಮಾಡ್ತಾರೆ, ಏನೋ ನಾಲ್ಕು ವಿದ್ಯೆ ಬರ್ತಿರುತ್ತೆ, ದಡ್ಡನ ಕಂಡ್ರೆ ಅಪಹಾಸ್ಯ ಮಾಡ್ತಾರೆ, ಸೌಂದರ್ಯ ಇರುತ್ತೆ ಕುರೂಪಗಳನ್ನು ಅಪಹಾಸ್ಯ ಮಾಡ್ತಾರೆ, ಕೈಕಾಲು ಗಟ್ಟಿ ಇರುತ್ತೆ ಊನಾಂಗರನ್ ಕಂಡು ಅಪಹಾಸ್ಯ ಮಾಡ್ತಾರೆ, ಶ್ರೀಮಂತರಾಗಿರ್ತಾರೆ ಬಡವ್ರ ಕಂಡು ಅಪಹಾಸ್ಯ ಮಾಡ್ತಾರೆ. ಇದೆಲ್ಲ ಮನುಷ್ಯರ ಪದ್ಧತಿ. ಈಗ ಇವರಿಗೆ ಈ ಜನ್ಮದಲ್ಲಿರೋದು ನಿಜ, ಮುಂದೆ ಯಾವ ಜನಕ್ಕೂ ಬರೋದಿಲ್ಲ ಎಂಬುದು ಸತ್ಯ. ಎಂದು ಹಾಗೆ ಮಾಡ್ಕೋಬಾರದು. ದೇವರು ಕೊಟ್ಟ ಕಾಲಕ್ಕೆ ನಾವು ಚಿಂತನೆ ಮಾಡಬೇಕಾದಿಷ್ಟೇ, ದೇವರ ದಯ ನಮಗೆ ಹಾಗಾಗಿಲ್ಲ ಅಷ್ಟೇ. ದೇವರ ದಯ ನಮಗೆ ಹಾಗಾಗಿಲ್ಲ, ಅವ್ರು ಯಾವ್ದೋ ಹಾಗೆ ಮಾಡಿದ್ದಾರೆ ಅನುಭವಿಸ್ತಾರೆ. ದೇವರೇ ಅವರಂತೆ ನಮ್ಮನ್ನು ಮಾಡಬೇಡ, ಆ ಭಾವನೆ ಇರಬೇಕೇ ಹೊರತು ನಾವೇನ ಒನ್ಸ್ ಫಾರ್ ಆಲ್ ಫೈನಲ್ ಆಯ್ತು, ಒಂದು ಮುಂದಿನ ಜನ್ಮದ ಏನಾಗ್ತೇವೆ ಯಾರಿಗೆ ಗೊತ್ತಿದೆ. ಆ ನಿಯಂತ್ರಣ ಮಾಡ್ಕೊಳ್ಳದೆ ಹೋದ್ರೆ ಎಂದೂ ಮನುಷ್ಯ ಉದ್ಧಾರವಾಗೋದಿಲ್ಲ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ. ದುಷ್ಟರು ಹೇಗೆ ನಡ್ಕೋತಾರೆ ಅಂದ್ರೆ, ವಿದ್ಯಾ ವಿವಾದಾಯ, ನಾಲ್ಕು ಅಕ್ಷರ ಓದಿಬಿಟ್ಟೋ ಗಲಾಟಿಸರು, ನನ್ನ ಜೊತೆ ವಾಕ್ಯಾರ್ಥ ಮಾಡ್ತೀರೇನ್ರಿ, ನನ್ನ ಪಾಂಡಿತ್ಯ ನಿಮಗಿದೆಯಾ? ಇದು ವಿದ್ಯೆ ಓದಿದ್ದರ ಫಲ. ಎಷ್ಟೋ ಜನ ದುಶ್ಚಟ ಅದು ಓ ಎಷ್ಟು ಅಹಂಕಾರ ಅಂತ ಕೇಳಿದರೆ, ನಾಚಿನ ಪಾಠಕ್ಕೆ ಹೋಗಿರ್ತಾರೆ, ನಮ್ಗೆ ಗೊತ್ತು ಏನು ಬಂದಿರೋದಿಲ್ಲ ಅಂತ ಹೇಳಿ ಎಷ್ಟು ಮಟ್ಟಿಗೆ ಅವರು ಬದಲಾಗಿರ್ತಾರೆ ಅಂದ್ರೆ, ಜಗತ್ತಲ್ಲಿ ಯಾರಿಗೂ ಏನು ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರಪ್ಪ. ಹೋಗಿರೋ ನಾಲ್ಕು ದಿವಸ ಇವ್ರಿಗೆ ಏನು ಬಂದಿರೋದಿಲ್ಲ ನಿಜವಾಗಲೂ ಕೂಡ. ಕಲಿಯೋದು ಬರೀ ಅಹಂಕಾರ ಒಂದೇ, ಇದು ಎಷ್ಟು ಭಯಾನಕ ಅಂದ್ರೆ, ಅವನು ಈ ಜನ್ಮದಲ್ಲಿ ವಿದ್ಯೆ ಇಲ್ಲ ಅಲ್ಲ, ಯಾವ ಜನ್ಮದಲ್ಲೂ ವಿದ್ಯೆ ಬರೋದಿಲ್ಲ. ವಿದ್ಯಾ ವಿವಾದಾಯ ಧನಂ ಮದಾಯ, ಧನ ಇದ್ರೆ ಸೊಕ್ಕು, ಅದು ಒಂದು ಯಾರು ಒಳಗೆ ಸೇರಿಸೋದೇ ಇಲ್ಲ, ಅವಮಾನವನ್ನು ಮಾಡ್ತಾನೆ. ಕೊನೆಯದಾಗಿ ಶಕ್ತಿ ಪರೇಶಾಂ ಪರಿಪೀಡನಾಯ, ಶಕ್ತಿನ ಮತ್ತೊಬ್ಬರನ್ನ ಪೀಡಿಸಲಿಕ್ಕೆ ಉಪಯೋಗಿಸ್ತಾರೆ. ಗುಂಡಗಳು ಎಷ್ಟು ಶಕ್ತಿವಂತರಾಗಿರ್ತಾರೆ, ಅವ್ರು ಬಂದ್ರು ಅಂದ್ರೆ ಊರು ಬೀದಿ ಜನಗಳನ್ನ ಓಡೋಗ್ಬೇಕು. ಖುಷಿ ಇವ್ರಿಗೆ ಓಡೋಗ್ಬಿಡ್ತಾರೆ, ಸಂಕಟ ಖುಷಿ ಇವ್ರಿಗೆ, ಎಷ್ಟನ್ನು ವರ್ಚಸ್ಸು ಇದೆ ಅಂತೇಳಿ ವರ್ಚಸ್ಸ. ಅದು ಒಂದು ಅವ್ರು ಶಾಪ ಹಾಕಿ ಕೊಡೋಗ್ತಾರೆ, ಸುಮ್ಮನೆ ಓಡಿ ಹೋಗೋದಿಲ್ಲ, ಓಡಿ ಹತ್ರ ಬರಹ ಬದುಕಬೇಕೇ ಹೊರತು ಓಡಿ ಹೋಗ ಬದುಕಬಾರದು. ಇವರ ಅಹಂಕಾರದ ಫಲ ಅನುಭವಿಸಬೇಕಾಯ್ತು. ನಾವು ಕಥೆ ಕೇಳಿ ಮರೆತು ಬಿಟ್ರೆ ಏನು ಉಪಯೋಗ ಇಲ್ಲ. ಆ ಕಥೆಗಳನ್ನ ಸದಾ ನಮ್ಮ ಅಲಾರಾಮ್ ಇದ್ದಾಗಿರ್ಬೇಕು, ಅದೆಲ್ಲ ಕೂಡ ಅಂತ ಆಪತ್ತು ನಮಗೆ ಬರಬಾರದು. ಎಷ್ಟು ದಿವಸ ಇರಬೇಕು ಗೊತ್ತಾ ಈ ಮಧ್ಯೆ, ಆ ರೀತಿ ಮೈ ಕಪ್ಪತ್ತಿ ಬಿಟ್ಟರೆ ಹೋಗೋವರೆಗೆ ಸಮಾಧಾನ ಆಗೋದಿಲ್ಲ, ಅಯ್ಯೋ ಎಷ್ಟು ಅಸಹ್ಯ ಕಾಣುತ್ತೆ ಅಂತ ಹೇಳಿಬಿಟ್ಟು. ಅಂತ ಹೊತ್ತಿನಲ್ಲಿ ಋಷಿಗಳ ಶಾಪ ಯಾವುದು, 10-20 ವರ್ಷಕ್ಕೆಲ್ಲ ಸರ್ಕಾರಿ ಆ ಜೀವಾವಧಿ ಶಿಕ್ಷೆ ಅಂದ್ರೆ ಎಷ್ಟು ಭಯಂಕರ, ಕೊಲೆ ಕೇಸಿಗೆಲ್ಲ ಒಂದೆರಡು ಶಿಕ್ಷೆ ಕೊಡೋದಿಲ್ಲ, ವರ್ಷಗಟ್ಟಲೆ ಶಿಕ್ಷೆ, ಜೀವಾವಧಿ ಶಿಕ್ಷೆ, ಬಡದಂಡನೆ. ಆ ರೀತಿಯಾಗಿ ಋಷಿಗಳ ಮುನಿಗಳನ್ನು ತಡೆಕೊಂಡ್ರೆ ಇಂಥ ಶಿಕ್ಷೆ ಕೊಡ್ತಾರೆ. ಅದು ಲಾಂಗ್ ಡ್ಯೂರೇಷನ್, ಅದು ಅಂತ ಸಾಮಾನ್ಯವಾಗಿ 1,000-1,500 ವರ್ಷಗಳ ಕಾಲ ಅನುಭವಿಸ್ಬೇಕು. ಅವರು ಅನುಭವಿಸಿ ಹಾಗಿರಿ ನೀವು ಅಂತ ಹೇಳಿದಾಗ ಆಗ ಅವ್ರಿಗೆ ಎಚ್ಚರ ಬಂತು. ಮೊದಲೇ ಹೇಳಿದೆ, ಒಳ್ಳೆಯವರು ತಪ್ಪು ಮಾಡೋದಿಲ್ಲ, ಅಕಸ್ಮಾತ್ ತಪ್ಪು ಮಾಡಿದ್ರೆ ಪಶ್ಚಾತ್ತಾಪ ಪಡದೇ ಇರೋದಿಲ್ಲ, ತಿದ್ಕೊಂಡು ಬಿಡ್ತಾರೆ, ತುಂಬಾ ನೊಂದು ಕೇಳ್ತಾರೆ, ತಪ್ಪಾಯ್ತು ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ಮುನಿಗಳು ಹೇಳುತ್ತಾರೆ, ಶಾಪ ಸುಳ್ಳಾಗೋದಿಲ್ಲ, ನಿಮಗೆ ಅನುಭವಿಸಲೇಬೇಕು ನೀವು ಅದನ್ನು, ಆದರೆ ತಿದ್ಕೊಂಡಿದ್ದೀರಿ, ಆದ್ರಿಂದ ನೀವು ಶಾಪದ ಪರಿಹಾರದ ಮಾರ್ಗವನ್ನು ಹೇಳ್ತೇನೆ. ಪರಿಹಾರದ ಮಾರ್ಗ ಇಷ್ಟೇ, ಯಾವಾಗ ನೀವು ಚೆನ್ನಾಗಿ ಹಿಡಿತಾ ಹೋಗ್ತೀರಿ, ತಿಂತಾ ಹೋಗ್ತೀರಿ, ಏನು ಮಾಡಾಗ ಇಲ್ವೇ ಇಲ್ಲ. ಆದರೆ ಯಾರ ಕಾಲನ್ನು ಹಿಡಿದಾಗ, 5 ಜನ ಒಟ್ಟಿಗೆ ಹಿಡಿದಾಗ, 5 ಜನ ಒಟ್ಟಿಗೆ ಹಿಡಿದಾಗ ಅವನು ನಿಮ್ಮನ್ನು ಒಟ್ಟಿಗೆ ಕಡೆಗೆಳೆದ ಅಂದ್ರೆ ನಿಮಗೆ ಶಾಪ ಮೋಚನೆ ಆಗುತ್ತೆ ಅಂತ ಹೇಳಿ. ಸುಲಭ ಕೆಲಸ ಇದು, ಬಂದು ಒಟ್ಟಿಗೆ ಕಾಲು ಹಿಡಿಯೋದು, ಅವನು ಹೊರಗೆ ಎಳಿಬೇಕು, ಸಾಧ್ಯ ಅಸಾಧ್ಯದ ಕೆಲಸ. ಅಂತ ಕಾಲ ಬಂದು ಬರುತ್ತೆ, ಅಲ್ಲಿವರೆಗೂ ಹಾಗೆ ಇರಿ ಅಂತ ಹೇಳಿದರೆ. ಆದ್ರಿಂದ ತಪ್ಪನ್ನು ಮಾಡೋದು ಆಮೇಲೆ ಕಳ್ಕೊಳ್ತೇವೆ ಅಂತ ಹೇಳಬಹುದು ನಿಜ, ಅದು ಕಳ್ಕೊಳ್ಳಿಕ್ಕೆ ಎಷ್ಟು ಕಷ್ಟಪಡಬೇಕಾಗತ್ತಾಗ. ಒಂದು ಕ್ಷಣದ ತಪ್ಪಿಗೆ ಲಕ್ಷಾಂತರ ವರ್ಷಗಳ ಶಿಕ್ಷೆ ಅನುಭವಿಸಬೇಕು, ಬೇರೆ ಮಾತೇ ಇಲ್ಲ. ಒಪ್ಪಿಕೊಂಡು ಬಂದು ನಾವು ಸರೋವರದಲ್ಲಿ ಇದ್ದು ಇಷ್ಟು ದಿವಸಗಳ, ಅವಳ ಹೆಸರೇ ವರ್ಗ, ದೇವಲೋಕದಿಂದ ಭೂಲೋಕಕ್ಕೆ ವರ್ಗ ಆದಾಗ ಆಯ್ತು ಪಾಪ ಅವಳಿಗೆ. ವರ್ಗ ಅನ್ನ ಹೆಸರೇ ಅವಳಿಂದ ಬಂದರೂ ಬಂದಿರಬಹುದು ಹೆಚ್ಚು ಕಡಿಮೆ. ಭೂಲೋ ದೇವಲೋಕದ ಅಪ್ಸರೆ, ಭೂಲೋಕದ ಮೊಸಳೆಯಾಗಿ ಬರಬೇಕು ಅಂತ ಕೇಳಿದ್ರೆ ಎಂತ ಹೀನಾಯವಾದ ಪರಿಸ್ಥಿತಿ. ಈಗ ನಮಗೆ ಶಾಪ ಪರಿಹಾರವಾಯಿತು ಅರ್ಜುನ, ನಿನ್ನಿಂದ ನಾವು ಬದುಕಿ ಹೋಗಿದ್ದೇವೆ ಅಂತ ಹೇಳಿ ಮತ್ತೆ ಮತ್ತೆ ಎಲ್ಲರೂ ಸ್ತೋತ್ರ ಮಾಡಿ ಹೊರಟೋದ್ರಂತೆ. ಇದೇನು ಆಶ್ಚರ್ಯ ಅಲ್ಲ. ಅರ್ಜುನ ಯಾರು? ದೇವಲೋಕ ಇಂದ್ರದೇವರ ಅವತಾರ. ಇವರು ಅಪ್ಸರಿಯರು ಅಂದ್ರೆ ಆತ ಅವರೇ ಮೂಲತಃ ಒಡೆಯನೇ ಆಗಿದ್ದವನು, ಮೂರು ಲೋಕದ ಅರಸ ಅಂತ ಇಂದ್ರನಿಗೆ ಹೆಸರು. ಆತ ಉದ್ಧಾರ ಮಾಡಿದ, ಹೊರಟು ಬಿಟ್ಟಂತೆ. ಈ ಕಥೆಯಲ್ಲಿ ಅನೇಕ ಅಂಶಗಳು ಉಂಟು. ಗಜೇಂದ್ರ ಭೋಷದ ಕಥೆ ಕೇಳುತ್ತೇವೆ. ಗಜೇಂದ್ರನಿಗೆ ಒಂದು ಮೊಸಳೆ ಕೈಯಿಂದ ಬಿಡಿಸಿಕೊಳ್ಳಕ್ಕಾಗಲಿಲ್ಲ, ಒಂದು ಮೊಸಳೆ ಕೈಯಿಂದ ಗಜೇಂದ್ರನ ಬಿಡಿಸಿಕೊಳ್ಳಕ್ಕಾಗಲಿಲ್ಲ. ಅರ್ಜುನ 5 ಮೊಸಳಿಂದ ಬಿಡಿಸಿಕೊಳ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಆ ಗಜೇಂದ್ರ ಇಂದ್ರದ್ಯುಮ್ನ ಅಂತಕ್ಕಂಥ ರಾಜನ ಅವತಾರ ಅಷ್ಟೇ. ಆ ಗಜೇಂದ್ರ ಇಂದ್ರದ್ಯುಮ್ನ ಅಂತಕ್ಕಂಥ ರಾಜನ ಅವತಾರ. ಈತ ಅರ್ಜುನ ಹಾಗಲ್ಲ, ಸಾಕ್ಷಾತ್ ಇಂದ್ರ ದೇವರೀತ, ದೇವೇಂದ್ರ. ಎಷ್ಟು ಶಕ್ತಿ ವ್ಯತ್ಯಾಸ ಇದೆ ನೋಡ್ಬೇಕಾಗ. ಆಗ ಇಂದ್ರದ್ಯುಮ್ನಿಗಾಗದೇ ಇದ್ದ ಕಾರ್ಯವನ್ನ ದೇವೇಂದ್ರನ ಅವತಾರವಾದ ಅರ್ಜುನ ಸಾಧಿಸಿದ. ಇದು ಮೊದಲನೇ ಅಂಶ. ಎರಡನೇ ಅಂಶ, ಅವ್ರ ಉದ್ಧಾರ ಯಾತಕ್ಕಾದ್ರು ಅಂದ್ರೆ ಅರ್ಜುನ ಕಾಲು ಹಿಡ್ಕೊಂಡ್ರಲ್ಲ ಉದ್ಧಾರ ಆಗಿಬಿಟ್ರು ಅಂತ. ಬಹಳ ಸುಲಭದ, ಅರ್ಜುನಂತ ಅವನ ಕಾಲಿಗೆ ಬಿದ್ದರೆ ಉದ್ಧಾರ ಆಗದೇ ಇರ್ತಾರೆ. ಈ ಮಧ್ಯೆ ಮಹತ್ ಸೇವಾಂ ದ್ವಾರಬಾಹುರು ವಿಮುಕ್ತೇಹೆ, ದೊಡ್ಡವರ ಸೇವೆ ಅಂದ್ರೆ ಮೋಕ್ಷದ ಹಾದಿ ಅಂತಾನೆ ಅರ್ಥ. ಆದ್ದರಿಂದ ಅಷ್ಟು ಪಾಪಗಳನ್ನು ಕಳ್ಕೊಳ್ತಕ್ಕಂಥ ಶಕ್ತಿ ಬಂತು ಬ್ರಾಹ್ಮಣರ ಪಾದೋದಕಕ್ಕೆ, ಪಾದಧೂಳಿಗೆ ಅಷ್ಟೆಲ್ಲ ಶಕ್ತಿ ಇದೆ ಅಂತ ಶಾಸ್ತ್ರಗಳು ಸಾರ್ತಾ ಇದೆ. ಅರ್ಜುನನ ಮಾತಿನಲ್ಲಿ ಸತ್ಯವನ್ನು ಕಂಡಿವೆ. ಅಲ್ಲಿ ಮೊಸಳೆ ಉದ್ಧಾರವಾಯಿತು ಗಜೇಂದ್ರನ ಕಾಲು ಹಿಡ್ಕೊಂಡಿದ್ದಕ್ಕೆ, ಅಲ್ಲಿ ಮೊಸಳೆ ಉದ್ಧಾರವಾಯಿತು ಗಜೇಂದ್ರನ ಕಾಲು ಹಿಡ್ಕೊಂಡಿದ್ದಕ್ಕೆ, ಈ ಮೊಸಳೆ ಉದ್ಧಾರವಾಯಿತು ಇಂದ್ರನ ಕಾಲು ಹಿಡ್ಕೊಂಡಿದ್ದಕ್ಕೆ. ಅಂತೂ ಇಂದ್ರನ ಕಾಲು ಹಿಡ್ಕೊಂಡು ಇಂದ್ರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ, ಇಂದ್ರ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ನಮಗಿಂತ ಉತ್ತಮರ ಕಾಲನ್ನು ಹಿಡ್ಕೊಂಡ್ರೆ ಖಂಡಿತ ಉದ್ಧಾರವಾಗ್ತೀವಿ ಅಂತ ಅರ್ಥ. ಈ ಬೂದಿಗಿದೆ ಕೊಡೋ ಕಾಲು ಹಿಡ್ಕೊಂಡ್ರಲ್ಲ, ಅವ ತಲೆ ಮೇಲೆ ಬೂದಿ ಬಿಡ್ತದೆ ಅಷ್ಟೇ, ಮುಂಕು ಬೂದಿ ಬಿಡುತ್ತದೆ ಹೊರತು ಉಪಯೋಗ ಇಲ್ಲ. ಅದು ಇಂದ್ರ ಅನ್ನೋ ಪದನೇ ಸಾರ್ಥಕವಾದ ಪದ, ಶ್ರೇಷ್ಠ ಅನ್ನೋ ಪದ. ನರೇಂದ್ರ ಮುನೀಂದ್ರ, ಇಂದ್ರ ಇಂದ್ರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಹುಂಸಿ ಶ್ರೇಷ್ಠಾರ್ಥ ಗೋಚರಾಹ ಅಂತ ಹೇಳಿ ಡಿಕ್ಷನರಿ ಇರೋದೇ ಹಾಗೆ. ಅರ್ಜುನನ ಸಿದ್ಧಿ, ಅರ್ಜುನನ ಮಹಾನುಭಾವ ಉದ್ಧಾರ ಮಾಡ್ತಾ ಇದ್ದಾನೆ, ಅದಿನ್ನೂ ಅರ್ಥಗಳು ಉಂಟು. ಅರ್ಜುನ ಅಂತ ಹೇಳಿದ್ರೆ ಆಚಾರ್ಯ ಹೇಳ್ತಾರೆ, ಒಳ್ಳೆ ಶ್ರವಣಾದಿಗಳ ಸಂಕೇತ ಪುಣ್ಯಾತ್ಮ ಅಂತ ಅಧ್ಯಯನ ಪರಾಯಣನಾದ ವಿದ್ವಾಂಸ ಅವನು. ಆತನ ಪಾದ ಹಿಡಿದಿದ್ದರ ಫಲ ಅಷ್ಟು ಮೇಲೆ ಹೋದ್ರು, ಎಷ್ಟು ಕೆಳಗೆ ಬಿದ್ದಿದ್ರು ಎಷ್ಟು ಮೇಲೆ ವಾಪಸ್ ಹೋಗ್ತಾರೆ ಲೆಕ್ಕ ಹಾಕ್ಬೇಕು. ಎಷ್ಟು ಕೆಳಗೆ ಬಿದ್ದಿದ್ದವರು ಅಷ್ಟು ಮೇಲೆ ಹೋದ್ರು, ಒಳ್ಳೆ ಸಿದ್ಧಿಯನ್ನ ಪಡ್ಕೊಂಡ. ಒಂದು ಕಡೆಗೆ ಉಲುಪಿಯನ್ನು ಉದ್ಧಾರ ಮಾಡಿದ, ಚಿತ್ರಾಂಗದೆಯನ್ನ ವಿವಾಹವಾಗಿ ಆ ದೇಶವನ್ನು ಉದ್ಧಾರ ಮಾಡಿದ, ಇಲ್ಲಿ 5 ಅಪ್ಸರ್ಯರನ್ನು ಉದ್ಧಾರ ಮಾಡಿದ, ಇಷ್ಟೆಲ್ಲ ಹೆಂಗಸರನ್ನು ಉದ್ಧಾರ ಮಾಡಿದನಲ್ಲ, ಸುಭದ್ರ ಕಲ್ಯಾಣಕ್ಕೆ ನಾಂದಿ ಆಗ್ತಾ ಇದೆ ಇದೆಲ್ಲ ಕೂಡ. ಯಾರು ಮತ್ತೊಬ್ಬರಿಗೆ ಅನುಗ್ರಹ ಮಾಡ್ತಾನೋ ಅವನು ಮೇಲೆ ಬರ್ತಾನೆ ಅಂತ ತೋರಿಸ್ಬೇಕಾಗಿದೆ. ಇದರ್ಥ ಮಾಡಿಕೊಂಡ್ರೆ ಅರ್ಜುನನ ಜೀವನದೊಳಗೆ ಆತನ ಪುಣ್ಯ ಕಾರ್ಯಗಳೆಲ್ಲ ಒಟ್ಟಾಗಿ ಕಲ್ಯಾಣಕ್ಕೆ ಕಾರಣವಾಗ್ತಾ ಇತ್ತು. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅರ್ಜುನ, ಒಳ್ಳೆ ಮಾಡಿದ ಮನುಷ್ಯ ಎಂದೂ ಕೆಟ್ಟದನ್ನು ಹೊಂದೋದೇ ಇಲ್ಲ. ಕಲ್ಯಾಣ ಕೃತ್ ದುರ್ಗತಿಂ ನಾ ಗಚ್ಚತಿ, ಒಳ್ಳೆ ಕೆಲಸ ಮಾಡಿದ್ರೆ ಅವನು ಕೆಡಕಾಗೋದೇ ಇಲ್ಲ. ಮೇಲೆ ಆಗ ಕಾಣಿಸುತ್ತೆ, ಆದ್ರೆ ಕೊನೆಗೇನಾಗುತ್ತೆ, ಒಳ್ಳೇದಾಗಲೇಬೇಕು. ಹಾಗೆ ಆಗತ್ತೆ, ಅರ್ಜುನಿಗೆ ಆಗ್ತಾನೆ ಇತ್ತು. ಅಷ್ಟು ಮಾಡಿ ಸಂಚಾರ ಕ್ರಮೇಣ ಮುಂದುವರಿಸಿ ಬಂದ, ಪ್ರಭಾಸ ಕ್ಷೇತ್ರಕ್ಕೆ ಬಂದ. ಇಡೀ ಪ್ರದಕ್ಷಿಣೆ ಮುಕ್ತಾಯ, ಆತ ಹೊರಟಿದ್ದು ಇಂದ್ರಪ್ರಸ್ಥದಿಂದ ಹೊರಟಿದ್ರು, ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ಪ್ರಭಾಸಕ್ಕೆ ಬಂದ. ಪ್ರಭಾಸ ಅಂದ್ರೆ ಇವತ್ತಿನ ವೀರಾವಳ್ ಅಂತ ಕರೀತಾರೆ. ಈ ಸೋಮನಾಥ ದೇವಸ್ಥಾನ ಇರೋದು ಅಲ್ಲೇನೆ, ಅಲ್ಲಿಗೆ ಬರ್ತಾನೆ ಅರ್ಜುನ. ಅದು ಕೂಡ ಅಷ್ಟೇ, ಸಮುದ್ರ ವಿಶೇಷವಾಗಿ ಇಂದ ಚಂದ್ರ ತಪಸ್ಸು ಮಾಡಿ ಉದ್ಧಾರವಾದ ಸ್ಥಳ ಅಂತೇನೆ, ಅದಕ್ಕೆ ಸೋಮನಾಥ ಅಂತಾನೆ ಹೆಸರಾಗಿದೆ. ರಾಜಕೀಯವಾಗಿ ಭಾರಿ ಎಷ್ಟೋ ಇವರೆಲ್ಲ ಬೇರೆ ವಿಧರ್ಮೀಯರೆಲ್ಲ ದಾಳಿ ಮಾಡಿದ ಅದೇ ಅಲ್ಲೇನೆ. ಅಲ್ಲಿ ಅಪಾರವಾದ ಸಂಪತ್ತಿತ್ತಂತೆ ದೇವಸ್ಥಾನದೊಳಗೆ, ಅನ್ನೆಲ್ಲ ಲೂಟಿ ಮಾಡಿ ಹೋಗಿದ್ದಾರೆ. ಅಂತ ಪವಿತ್ರ ಕ್ಷೇತ್ರ ಅಲ್ಲಿ ಅರ್ಜುನ ಬಂದ. ಅಷ್ಟೊತ್ತಿಗೆ ಆತನ ವಿಚಾರ ಕಿವಿಗೆ ಬಿತ್ತು. ಏನಂತ, ಸುಭದ್ರೆಯನ್ನ ಬಲರಾಮದೇವರು ದುರ್ಯೋಧನೆ ಕೊಳ್ಳಕ್ಕೆಲ್ಲ ಮಾತು ಕೊಟ್ಟಿದ್ದಾರೆ, ಏರ್ಪಾಟು ನಡೀತಾ ಇದೆ ಎನ್ನುವ ಸುದ್ದಿ ಬಂತು. ಅರ್ಜುನಿಗೆ ಶಾಕ್ ಆಗೋಯ್ತು. ಸುಭದ್ರೆಯನ್ನ ದುರ್ಯೋಧನೆ ಕೂಡ ಯೋಚನೆ ಮಾಡಿದ್ದಾರೆ, ಮೊದಲನೇ ಶಾಕು. ಮಾಡಿದವರು ಬಲರಾಮದೇವರು, ಇನ್ನೂ ಫಜೀತಿ, ಯಾರೋ ಮಾಡಿದ್ರೆ ಸರಿನೇ. ಬಲರಾಮದೇವರು ಮಾಡಿದ್ದಾರೆ ಅಂದಮೇಲೆ ಭಾರಿ ಗೌರವಸ್ಥರು, ಯಾದವರಲ್ಲಿ ಭಾರಿ ಮರ್ಯಾದೆ ಇರೋ, ಅವ್ರು ಮಾಡಿದ್ರು ಅಂದಮೇಲೆ ಎದುರಿಸೋದು ಬಹಳ ಕಷ್ಟ. ತುಂಬಾ ವ್ಯಥೆಪಟ್ಟನಂತೆ. ಸುಭದ್ರೆಯನ್ನು ಅರ್ಜುನ ತಾನು ಮೆಚ್ಚಿದ್ದ, ತಾನು ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದ. ಒಂದು ಸುಭದ್ರೆ ಬೇಕು, ಅದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನಿಗೆ ಹತ್ತಿರ ಆಗುತ್ತೇನೆ ಆ ಮೂಲಕ ಅಂತ ಅಪೇಕ್ಷಿತ. ಕ್ರಿಸ್ತನಿಗೆ ಹತ್ತಿರ ಆಗ್ತೇನೆ ಅಂತಕ್ಕಂಥ ಒಂದು ಯೋಗ, ಅದು ತಪ್ಪೋದಕ್ಕಾಗುತ್ತಲ್ಲ ಅಂತ ಯೋಚನೆ ಮಾಡುತ್ತಾ ಅರ್ಜುನ ಏನು ತೋಚರೆ ಇಲ್ಲವಂತೆ. ಒಂದು ಕ್ಷಣ ಏನೂ ತೋಚರಿಲ್ಲ, ಆಯಿತು ಅಂತ ಭಾರಿ ದುಃಖ ಪಟ್ಟು ಬಿಟ್ಟು ಆ ಕ್ಷಣಕ್ಕೆ ಸನ್ಯಾಸಿ ವೇಷ ಹಾಕೊಂಡ್ಬಿಟ್ನ. ತುಂಬಾ ಡಲ್ಲಾದ ಮನುಷ್ಯ ಏನ್ ಮಾಡ್ತಾನೆ, ಸನ್ಯಾಸಿಗಳಾಗಿ ಬಿಡೋದು ಪದ್ಧತಿ. ಅರ್ಜುನ ಕಲಿಸಿಕೊಟ್ಟ ಮಾರ್ಗ ಅದು, ಇದಕ್ಕೆ ಮನೆ ಬಿಟ್ಟು ಬಿಡೋದು, ಸನ್ಯಾಸಿ ಆಗಿ ಬಿಡೋದು, ಡೆಸ್ಪರೇಟ್ ಆದ ಮಾಡೋ ಪದ್ಧತಿ ಅದು. ಅರ್ಜುನ ಭಾರಿ ಡೆಸ್ಪರೇಟ್ ಆಗಿಬಿಟ್ಟ, ಸನ್ಯಾಸಿ ವೇಷ ಹಾಕೊಂಡೇ ಬಿಟ್ಟ. ಅಲ್ಲೇನಾಗಿದೆ, ದ್ವಾರಕೆಯೊಳಗೆ ಕೃಷ್ಣ ಪರಮಾತ್ಮ ಸತ್ಯಭಾಮಾದೇವಿಯ ಸಮೇತ ಮಂಚದ ಮೇಲೆ ಕೂತಿದ್ದಾರೆ. ಇದ್ದಕ್ಕಿದ್ದ ಜೋರ ನಕ್ಕನಂತೆ ಕೃಷ್ಣ, ಶಯನೀ ಆಧಿರೂಢ ಅಂತ ಹೇಳ್ತಾರೆ ಆಚಾರ್ಯ. ಜೋರ ನಕ್ಕನಂತೆ ಕೃಷ್ಣ, ಸತ್ಯಭಾಮಾದೇವಿ ಕೇಳಿದ್ರಂತೆ, ಯಾಕೆ ಕೃಷ್ಣ ಆ ರೀತಿ ನಕ್ಕಿದ್ದು ಅಂತ. ಅವರು ಸರ್ವಜ್ಞ ಸಾ ಹಾಸಹೇತು ಅಪೃಚ್ಛರ್ ಆಚಾರ್ಯ. ಎಂದು ನಿರ್ಣಯ ಅಂದ್ರೆ ನಿರ್ಣಯ, ಸತ್ಯಭಾಮಾದೇವಿ ಮಹಾಲಕ್ಷ್ಮಿ, ಅವರಿಗೆ ಅಜ್ಞಾನವ? ಈಶ್ವರಾದನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಂ, ಅವರ ಜ್ಞಾನ ಕಡೆತಡೆಗಳೇ ಇಲ್ಲ. ವರ್ಣನೆ ಮಾಡ್ತಾರೆ, ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳು ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಹೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ನಾರಾಯಣನನ್ನ ಪ್ರತಿ ಕ್ಷಣದಲ್ಲೂ ಹೊಸ ಹೊಸದಾಗಿ ನೋಡತಕ್ಕಂಥ ಸಾಮರ್ಥ್ಯ ಅವರಿಗೆ ಯಾವುದು ಅಸಾಧ್ಯ? ತಪ್ಪು ತಿಳುವಳಿಕೆ ಹೆಸರು ಅವರಿಗಿಲ್ಲ, ಅಜ್ಞಾನದ ಹೆಸರು ಅವರಿಗಿಲ್ಲ ಜಗತ್ತಿನ ಬಗ್ಗೆ. ಅರ್ಜುನನ ದಕ್ಕ ಏನ್ ದೊಡ್ಡ ವಿಚಾರ ಅವರಿಗೆ ಗೊತ್ತು. ಆದರೆ ಲೋಕದೃಷ್ಟಿಯಲ್ಲಿ ಪ್ರಶ್ನೆ ಮಾಡಿದ್ರಂತೆ, ಕೃಷ್ಣ ಯಾತಕ್ಕೆ ನಕ್ಕಿದ್ದು ಅಂತ ಕೇಳಿದರೆ, ಆ ಕ್ಷಣಕ್ಕೆ ಕೃಷ್ಣ ಹೇಳ್ತಾನೆ, ಸತ್ಯಭಾಮ ಬಾನ್ ಹೇಳೋದಿಲ್ಲ, ಕರ್ಕೊಂಡು ಹೋಗ್ತೇನೆ ಮತ್ತೆ ಕರ್ಕೊಂಡು ಬಂದ್ಬಿಟ್ಟಂತೆ ಸೀದಾ. ಹೇಳ್ಬೇಕು ಗೊತ್ತಿದೆ, ಮತ್ತೆ ಯಾಕೆ ಹೇಳಬೇಕು ಅಂತ ಅರ್ಥ. ಗೊತ್ತಿದೆ ಯಾಕೆ ಹೇಳಬೇಕು? ಕೆಲವು ಸರ್ತೆ ಹೇಳೋದಕ್ಕಿಂತ ತೋರಿಸೋದು ಭಾರಿ ಎಫೆಕ್ಟಿವ್. ಮನೆಗೆ ಏನೋ ತಂದುಬಿಟ್ಟಿರ್ತಾರೆ, ಏನೋ ತಂದುಬಿಟ್ಟಿರ್ತಾರೆ, ಏನಂತ ಕಣ್ಣು ಬಿಚ್ಚಲು ತೋರಿಸ್ತೀರಿ, ಬಹಳ ದೊಡ್ಡಸ್ತಿಗೆ ಅದು ಅಂತ ಏನೋ ತಂದಿರ್ತಾರೆ, ಹೋಟೆಲ್ ಕಳ್ಸಿಕೊಂಬಂದಿರ್ತಾರೆ, ಏನು ದೊಡ್ಡದೇನು ಇರೋದಿಲ್ಲ ಅದರಲ್ಲಿ. ತೋರಿಸೋ ಏನೋ ಬಳ್ಳಿ ಬಗ್ಗೆ ಆರ ತೋರಿಸ್ತಿರ್ತಾರೆ. ಮನುಷ್ಯನ ಚಟ ಅದು ಒಂದು, ಏನೋ ಭಾರಿ ದೊಡ್ಡ ಸಾಹಸ ಮಾಡಿಬಿಟ್ಟೆ ಅಂತೇಳಿ. ಆದ್ರೆ ಇಲ್ಲಿ ಹಾಗಲ್ಲ, ನಿಜವಾಗ್ಲೂ ಸಾಹಸನೇ ಮಾಡ್ತಿರೋದು ಕೃಷ್ಣ. ತೋರಿಸ್ತೇನೆ ಅಂತ ಹೇಳಿಬಿಟ್ಟು ಒಳ್ಳೆಯವ್ರ ಪದ್ಧತಿ ಕೆಟ್ಟವ್ರು ಕೆಟ್ಟದಕ್ಕೆ ಅಪ್ಲೈ ಮಾಡ್ಕೋತಾರೆ ಅಷ್ಟೇನೆ. ಕರ್ಕೊಂಡಿದ್ದು ಅರ್ಜುನ ಅಷ್ಟೊತ್ತಿಗೆ ರೈವತ ಪರ್ವತ ಪ್ರಾಂತದಲ್ಲಿ ನಿಂತ್ಕೊಂಡಿದ್ದಂತೆ, ಹತ್ತಿರ ಇರೋರೆಲ್ಲ ಕೂಡ ನೋಡಿ ನೋಡು ಅರ್ಜುನ ಇಲ್ಲಿ ನೋಡು ಅಂತ ತೋರಿಸ್ತಾ ಇದ್ದ. ಅರ್ಜುನ ಸನ್ಯಾಸಿ ನಿಂತ್ಕೊಂಡ್ಬಿಟ್ಟಿದ್ದ. ನೋಡಿದೆಯಲ್ಲ ಅರ್ಜುನಿ ಮದುವೆ ಆಗ್ಬೇಕಾಗಿರೋದು ಮದುವೆ ವೇಷ ಹಾಕಿಬಿಟ್ಟು ಸನ್ಯಾಸಿ ವೇಷ, ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ಯೋಚನೆ ಮಾಡಿ. ಸನ್ಯಾಸಿ ಮದುವೆ ಆಗಬೇಕು ಅಂತ ಸನ್ಯಾಸಿ ವೇಷ ಹಾಕೋತಾನಲ್ಲ, ಮುಂದೆ ಸನ್ಯಾಸಿ ಆಗ್ತಾನೆ ಅಂದ್ರೆ ಮದುವೆ ಹೆಣ್ಣು ಕೊಡೋದು ಕಷ್ಟ. ಇವನು ಮದುವೆಗೆ ಸನ್ಯಾಸಿ ವೇಷ ಹಾಕೊಂಡ್ರೆ ಗತಿ ಏನಾಗಬೇಕು? ಈಗ ಅರ್ಥಾತ್ ಸಂಬಂಧ ಇಲ್ಲ. ಕೇಳಿದಂತೆ ಕೃಷ್ಣ, ನೋಡಿ ಎಲ್ಲಿ ಅರ್ಜುನ ಎಲ್ಲಿ ಕೃಷ್ಣ, ಎದುರು ಬಂದು ನಿಂತ್ಕೊಂಡಿದ್ದಾನೆ ಕೃಷ್ಣ. ಅದಕ್ಕೆ ನೆನೆದವರ ಮನದಲ್ಲಿ ಅಂತ ಹೇಳ್ತಾರಲ್ಲ ದೇವರು, ಚಿಂತನೆ ಮಾಡೋದೇ ಸಾಕು, ನೆನೆಸಿದ ತಕ್ಷಣ ಭಗವಂತ ಬರ್ತಾನೆ. ಒಂದು ಎದುರು ನಿಂತ್ಕೊಂಡು ಮಾತಾಡಿಸ್ತಾನೆ, ಏನ್ ಅರ್ಜುನ ಅಂದ್ರೆ, ಕೃಷ್ಣ ನಾನು ಏನು ತೋಚಿರಲಿಲ್ಲ ಅದು ಸನ್ಯಾಸಿ ಆಗಿಬಿಟ್ಟೆ ಅಂತ ಹೇಳ್ತಾನೆ. ನಾನು ಏನು ತೋಚಿರಲಿಲ್ಲ ಅದು ಸನ್ಯಾಸಿ ಆಗಿಬಿಟ್ಟೆ. ಏನು ಬೇಕು ತಾನೆ? ಸುಭದ್ರೆ ನನಗೆ ಬೇಕು. ಹಾಕಿರೋ ಸನ್ಯಾಸಿ ವೇಷ ಸುಭದ್ರೆ ನಿನಗೆ ಬೇಕಾ? ಆಯ್ತು ಸುಭದ್ರೆಯನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳಿದ. ನಿನಗೇ ಕೊಟ್ಟು ಮದುವೆ ಮಾಡ್ತೇನೆ, ಒಳ್ಳೆ ಆಶ್ಚರ್ಯ ಈಗಿದೆ. ಬಲರಾಮದೇವರು ಕೊಟ್ಟಾಗಿದೆ ಈಗಾಗಲೇನೆ, ನಾನು ನಿನಗೇ ಕೊಟ್ಟು ಮಾತಾಡಿ ಮದುವೆ ಮಾಡ್ತೇನೆ, ಆಯ್ತೋ ಇಲ್ವೋ? ದುರ್ಯೋಧನ ಕೇಳಿದ ಹಾಗೆ ಅರ್ಜುನ ನನ್ನ ಭಾಷೆ ಕೂಡ ಏನು ಅಂತ ಕೇಳಲಿಕ್ಕೆ ಹೋಗಲಿಲ್ಲ. ಕೃಷ್ಣನ ಮಾತು ಅಂದ್ರೆ ಭಾಷೆ, ಅದನ್ನು ಸಂಶಯ ಪಡಲಿಕ್ಕೆ ಹೋಗಬಾರದು. ಆ ಕೃಷ್ಣ ಏನ್ ಮಾಡಿದಂತ ಅರ್ಜುನ ಕೈತಾ ಇಲ್ಲಿ ತಾನೇ ಕೈ ಹಾಕಿಬಿಟ್ಟನು. ಆಚಾರ್ಯ ಬರೀತಾರೆ, ದದೌ ಕರಮಸ್ಮೈ ಚಕ್ರಾಂಕಂ, ತನ್ನ ಚಕ್ರ ಲಾಂಛಿತವಾದ ಕೈಯನ್ನು ಅರ್ಜುನ ಕೈ ಮೇಲೆ ಹಾಕಿದನಂತೆ. ಕೃಷ್ಣ ಯಾತಕ್ಕೆ ಹೀಗೆ ಮಾಡಿದ ಅಂದ್ರೆ, ತನ್ನಣ್ಣ ಬಲರಾಮದೇವರು ದುರ್ಯೋಧನ ಕೈಯಲ್ಲಿ ಕೈ ಹಾಕಿದ್ದಾರೆ, ಅದಕ್ಕೆ ನಾನು ಕೈ ಹಾಕಿ ತೋರಿಸ್ತೇನೆ ಅಂತ ಪರಮಾತ್ಮ ತೋರಿಸ್ತಾರೆ. ಯಾರ್ದು ನಡೆಯುತ್ತೆ ನೋಡ್ಬೇಕೀಗ. ಆಚಾರ್ಯ ಎಷ್ಟು ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ ಕಥೆನ ಮಹಾಭಾರತದ್ದು ಅಂದ್ರೆ, ಬಲರಾಮದೇವರ ಕೈಯಲ್ಲಿ ನೇಗಿಲ ಚಿಹ್ನ ಇತ್ತು, ಕೃಷ್ಣನ ಕೈಯಲ್ಲಿ ಚಕ್ರ ಚಿಹ್ನ ಇತ್ತು. ಚಕ್ರ ಎರಡರ್ಥ, ನಿನ್ನ ಸೋದನ ಕೊಟ್ಟೆ ಕೊಡ್ತೇನೆ ಅಂತ ಒಂದರ್ಥ, ದುರ್ಯೋಧನೆಗೆ ಚಕ್ರ ಮಾಡಿದ್ದೆ ಹೊಡಿಸ್ತೇನೆ ಅಂತ ಇನ್ನೊಂದರ್ಥ. ಅದು ದುರ್ಯೋಧನೆಗೆ ಚಕ್ರ ಸಿಗ್ತದೆ ಎಂದು ಸುಭದ್ರೆ ಸಿಗೋದಿಲ್ಲ. ಇದು ಒಂದು ದೃಷ್ಟಿಯಿಂದ ನಮಗೆ ಎಲೆಕ್ಷನ್ ಅಲ್ಲಿ ನೋಡಿ, ಈ ಸಿಂಬಲ್ಸ್ ಇಂದ ಗಲಾಟೆ ಮಾಡ್ಕೊ ಹೋರಾಟ ಮಾಡ್ತಾರಲ್ಲ, ಕೃಷ್ಣ ಬಲರಾಮರ ಹಾಕೊಟ್ಟ ಪದ್ಧತಿ ಅದು. ಆತದ ನೇಗಿಲ ಚಿಹ್ನೆ ಬಲರಾಮದೇವರದು, ಚಕ್ರ ಚಿಹ್ನೆ ಕೃಷ್ಣಂದು. ಎಲೆಕ್ಷನ್ ಅವರಿಗೆ ಈ ಸ್ಫೂರ್ತಿ ಕೊಡ್ಲಿಕ್ಕೆ ಸಿಂಬಲ್ ಮಾಡಿ ಹೋರಾಟ ಮಾಡೋದು ಒಳ್ಳೆ ದೃಷ್ಟಾಂತ ಇತ್ತು. ಯಾರು ಗೆಲ್ತಾರೆ ಎಂಬ ಮುಂದೆ ರಿಸಲ್ಟ್ ಮುಂದೆ ಅನೌನ್ಸ್ ಆಗ್ತದೆ ಗೊತ್ತು ನಮಗೆ. ಅರ್ಜುನ ಕೃಷ್ಣ ಅಷ್ಟು ಮಾಡಿ, ಆಯ್ತು ಅರ್ಜುನ ನಿನಗೆ ಸುಭದ್ರೆ ಅಂತ ಹೇಳಿ, ಇಲ್ಲೇ ಇರು, ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೊರಟು ಬಿಡ್ತಾನೆ. ವೇಷ ಬದಲಾಯಿಸ್ಬೇಡ, ಅದೇ ವೇಷ ಇರಲಿ ಅಂತ ಹೇಳ್ತಾನೆ. ತೆಗಿಬೇಡ, ಅದರಲ್ಲೇ ಮದುವೆ ಮಾಡ್ತೇನೆ, ಯೋಚನೆ ಮಾಡಬೇಡ ಅಂತ ಹೇಳಿ ಕೃಷ್ಣ ಅಲ್ಲಿಂದ ಹೊರಟನಂತೆ. ಅಷ್ಟು ದೊಡ್ಡ ಸುದ್ದಿ ಆಗೋಯ್ತು, ಯಾರೋ ಸ್ವಾಮಿಗಳು ಬಂದಿದ್ದಾರೆ ಸುದ್ದಿ ಆಯ್ತು. ಅರ್ಜುನ ಆ ವೇಷದಲ್ಲಿದ್ದಾನಲ್ಲ, ಜನ ಎಲ್ಲ ಸೇರಿಬಿಟ್ರಂತೆ. ಇವತ್ತು ಜನಗಳು ಸ್ವಾಮಿಗಳು ಬಂದು ಜನ ದವಾ ದವಾ ಸೇರಿಬಿಡ್ತಾರೆ ಪದ್ಧತಿ. ಅದು ಊಟದ ಹೊತ್ತಿಗೊತ್ತು ಮ್ಯಾಕ್ಸಿಮಮ್ ಆಗಿಬಿಟ್ಟಿರ್ತಾರೆ. ಸ್ವಾಮಿಗಳು ಬಂದ್ರೆ ಮೊದಲೇ ಬರ್ತಾರೆ, ಊಟದ ಹೊತ್ತಿಗೆ ಫುಲ್ ಆಗಿರುತ್ತೆ ಮಠ ಪಾಪ. ಆಮೇಲೆ ಯಾರು ಇರೋದಿಲ್ಲ, ಎಲೆ ಬೆಳೆಯೋಕ್ಕೂ ಯಾರು ಇರೋದಿಲ್ಲ, ಅದು ಇನ್ನೊಂದು ವಿಶೇಷ. ಎಲ್ಲ ಸೇರಿದ್ರು, ಬಲರಾಮದೇವರು ಬಂದಿದ್ದಾರೆ, ಯಾರು ಸ್ವಾಮಿಗಳು ಬಂದಿದ್ದಾರಂತೆ, ಚಿಕ್ಕ ವಯಸ್ಸಂತೆ, ಭಾರಿ ಸುಂದರ ಅಂತೆ, ಹುಚ್ಚಾಬಟ್ಟಿ ಚೆನ್ನಾಗಿ ಮಾತಾಡ್ತಾರಂತೆ. ಎಲ್ಲ ಕೇಳಿದ್ದು ಗುಂಪು ಗುಂಪೆ, ಲಕ್ಷ ಯಾದವರು ಅಂದ್ರೆ ಕೋಟಿಗಟ್ಟಲೆ ಜನ ಅವರೆಲ್ಲ ಕೂಡ. ಅದು ಸ್ಟೇಡಿಯಂ, ಅದು ರೇವತ ಪರ್ವತ ದೊಡ್ಡ ಸ್ಟೇಡಿಯಂ, ನ್ಯಾಚುರಲ್ ಸ್ಟೇಡಿಯಂ. ಅಷ್ಟು ಜನ ಸೇರಿಬಿಟ್ಟಿದ್ದಾರೆ. ಅರ್ಜುನಿಗೆ ಗಾಬರಿ ಆಗುತ್ತೆ, ಏನೋ ಮಾಡಕ್ಕೂ ಏನೋ ಮಾಡ್ಕೊಂಡು ಅಂತ ನೋಡ್ತಾ ಇದ್ದೇನೆ. ಬಲರಾಮದೇವರು ಬಂದೇ ಬಿಟ್ರು ಹತ್ರ, ಒಂದು ಅರ್ಜುನ್ ನಮಸ್ಕಾರನೇ ಹಾಕಿಬಿಟ್ರು ಜೋರಾಗಿ. ಅರ್ಜುನಿಗೆ ಹುಚ್ಚಾಬಟ್ಟೆ ಗಾಬರಿ ಆಗೋತಿ. ಬಲರಾಮದೇವರಲ್ಲಿ ತಾನೇ ಅಲ್ಲಿ ಯೋಚನೆ ಮಾಡ್ತಾನೆ. ಬಲರಾಮದೇವರು ಸಾಕ್ಷಾತ್ ಶೇಷದೇವರ ಅವತಾರ, ಮಹಾಭಗವಂತನ ಶುಕ್ಲಕೇಶ ಆವೇಶ ಬೇರೆ ಅವರಲ್ಲಿದೆ. ವಯಸ್ಸಿನಲ್ಲಿ ಎಲ್ಲರೂ ದೊಡ್ಡವರು ಬಲರಾಮದೇವರು. ಅಂಥವರು ಮುಂದೆ ನಾನೆಲ್ಲ ಯಾವ ಲೆಕ್ಕ, ಏನೋ ವೇಷ ಹಾಕಿಕೊಂಡಿದ್ದು ಫಜಿತ ಆಗುತ್ತೆ ನನಗೀಗ. ನಿಜವಾಗ್ಲೂ ನಮಸ್ಕಾರನೇ ಮಾಡಿಬಿಟ್ರಲ್ಲ ಅಂತ ಗಾಬರಿ ಆಗಿಬಿಟ್ಟು ಏನ್ ಮಾಡ್ಬೇಕು ಅಂತ ತೋಚಿರಲಿಲ್ಲ ಪಾಪ. ತಿರಿ ತಾನು ನಮಸ್ಕಾರ ಮಾಡಿಬಿಡ್ತಾರೆ, ಸಾಷ್ಟಾಂಗ ಅವರಿಗೆ ನಮಸ್ಕಾರ ಮಾಡಿಬಿಡ್ತಾರೆ. ಬಲರಾಮದೇವರಿಗೆ ಶಾಕ್ ಆಯ್ತು, ಅರೆ ಸ್ವಾಮಿಗಳು ಮಾಡಬಾರ್ದು ನಮಗೆಲ್ಲ, ನಾವು ಗೃಹಸ್ಥರು ಅಂತ ಹೇಳಿದ್ರು ಪಾಪ. ಗೃಹಸ್ಥರಿಗೆ ಸ್ವಾಮಿಗಳು ನಮಸ್ಕಾರ ಮಾಡಬಾರ್ದು, ಅದಕ್ಕೆ ಆಚಾರ್ಯ ತೋರಿಸಿಕೊಡ್ತಾರೆ. ಸನ್ಯಾಸಿಗಳು ಗೃಹಸ್ಥರಿಗೆ ನಮಸ್ಕಾರ ಮಾಡಾಗೇ ಇಲ್ಲ. ಆಚಾರ್ಯ ಸನ್ಯಾಸ ತಗೋತೇನೆ ಅಂತ ಹೋದ ಕಾಲಕ್ಕೆ ತಂದೆ ತಾಯಿ ತುಂಬಾ ಹೇಳ್ತಾರೆ, ಆಚಾರ್ಯ 10 ವರ್ಷ ಅಷ್ಟೇ ಅವರಿಗೆ ಇನ್ನೂ ಕೂಡ. ಸನ್ಯಾಸ ತಗೊಳ್ತೇನೆ ಅಂತ ಹೊರಟಾಗ ಅವ್ರು ಬಂದು ಹೇಳ್ತಾರೆ, ವಾಸುದೇವ ಸನ್ಯಾಸ ತಗೊಳ್ಬೇಡ, ಇಲ್ಲ ನಾನು ಸನ್ಯಾಸ ತಗೊಳ್ಳೇಬೇಕು, ತಗೊಳ್ಬೇಡ ನಾನು ತಗೊಳ್ತೇನೆ. ಇದು ತೋಚಿರಲಿಲ್ಲ ಪಾಪ, ತುಂಬಾ ದುಃಖ ಆಗಿತ್ತು. ಒಂದು ಪ್ರದರ್ಶನ ಹಾಕಿ ನಮಸ್ಕಾರ ಮಾಡಿಬಿಟ್ರು, ವಾಸುದೇವ ನೀನು ನಮಸ್ಕಾರ ಮಾಡ್ತೇವೆ, ದಯವಿಟ್ಟು ಸನ್ಯಾಸ ತಗೋಬೇಡ. ಆಚಾರ ನಕ್ರಂತೆ, ನೀ ಹೇಳ್ತಿರೋದೇನು ಮಾಡಿದ್ದೇನು, ನನಗೆ ಸನ್ಯಾಸ ತಗೋಬೇಡ ನಮಸ್ಕಾರ ಮಾಡ್ತೀರಲ್ಲ, ನಾನು ಚಿಕ್ಕವನು, ನಿಮ್ಮ ಮಗ ಬೇರೆ, ಮಕ್ಕಳಿಗೂ ಕೂಡ ನಮಸ್ಕಾರ ಮಾಡಬಾರದು ತಂದೆ ತಾಯಿಗಳು, ಅಂತ ಹೊತ್ತಿನ ನಮಸ್ಕಾರ ಮಾಡಿಬಿಟ್ಟಿದ್ದೀರಿ. ನಮಸ್ಕಾರ ಯಾವಾಗ ಮಾಡಬೇಕು ಅಂದ್ರೆ, ಸನ್ಯಾಸಿಗಳಾಗಿದ್ರೆ ವಯಸ್ಸು ನೋಡಿದ್ರೆ ನಮಸ್ಕಾರ ಮಾಡಬೇಕು, ತಂದೆ ತಾಯಿ ನಮಸ್ಕಾರ ಮಾಡ್ಬೇಕಾದ್ರೆ ಬೇರೆ ದಾರಿನೇ ಇಲ್ಲ. ಬಾಯಲ್ಲಿ ಅಂತೇರಿ ಸನ್ಯಾಸ ತಗೋಬೇಡ ಅಂತ ಹೇಳಿ, ನಮಸ್ಕಾರ ಮಾಡಿ ಸನ್ಯಾಸ ತಗೋ ಅಂತ ಹೇಳಿಬಿಟ್ರಿ, ಹೋಯ್ತು ಹೇಳಿ ಸನ್ಯಾಸಕ್ಕೆ ತಗೊಳ್ಳೋದು ಗ್ಯಾರಂಟಿ ಅಂತ ಆಚಾರ್ಯ ಹೇಳ್ಬಿಟ್ಟು. ತಗೋಬೇಡ ಅಂತ ಹೇಳಿದ್ದಕ್ಕೆ ತಗೊಳ್ಬೇಕಾಯ್ತು ನಾನೀಗ. ಅವ್ರಿಗೆ ಮಾತುಕೊಳ್ಳಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ, ಗೃಹಸ್ಥರಿಗೆ ಅಂತ ನಮಸ್ಕಾರ ಮಾಡಾಗೆ ಇಲ್ಲ ಅವರು. ಆದ್ದರಿಂದ ನೀನ್ಯಾಕೆ ನಮಸ್ಕಾರ ಮಾಡಿದ್ರಿ ಅಂತ ಕೇಳಿದ್ರೆ, ಅರ್ಜುನ ಮತ್ತೊಂದು ತಪ್ಪು ಮಾಡಿದಲ್ಲ, ಬರಿ ತಪ್ಪುಗಳ ತಪ್ಪಾಗ್ತಾ ಇದೆ. ಈಗ ನಮಸ್ಕಾರ ಮಾಡಿದ್ದಾಗ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ, ಈಗ ಬುದ್ಧಿ ಉಪಯೋಗಿಸ್ಬಿಡ್ತಾನೆ. ಬಲರಾಮದೇವರೇ, ನಿಮ್ಮ ವಿಷಯನ ತುಂಬಾ ಕೇಳಿದ್ದೇನೆ, ನಾನು ಸನ್ಯಾಸಿ ಹೌದು, ಆದರೆ ನೀವು ಗೃಹಸ್ಥರು ಹೌದು, ಆದರೆ ನಿಮ್ಮ ಗೃಹಸ್ಥಾಶ್ರಮ ಎಷ್ಟು ದೊಡ್ಡದು ಅಂದ್ರೆ, ನನ್ನ ಸನ್ಯಾಸ ಏನೂ ಅಲ್ಲ, ಅದ್ರ ಮುಂದೆ ತುಂಬಾ ದೊಡ್ಡವರು, ನೀವು ಪೂಜ್ಯರು ಅಂತ ಹೇಳಿ ಮತ್ತೊಂದು ನಮಸ್ಕಾರ ಹಾಕಿಬಿಡ್ತಾನೆ ನಡಿ. ಆಗ ಬಲರಾಮದೇವರು ಭಾರಿ ಖುಷಿ ಆಗಿಬಿಡ್ತಂತೆ. ಬರೀ ಸ್ವಾಮಿಗಳು ಬರೀ ಸ್ವಾಮಿಗಳಲ್ಲ, ಇವರು ಭಾರಿ ಓದ್ಕೊಂಡಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರು ಪಾಪ. ಭಾರಿ ತಿಳ್ಕೊಂಡಿದ್ದಾರೆ ಅಂಥೇಳಿ ಭಲೆ, ಸ್ವಾಮಿಗಳಂದ್ರೆ ಹೀಗಿರಬೇಕು ಅಂತ ಹೊಗಳಿಬಿಟ್ಟ ಪಾಪ. ಸ್ವಾಮಿಗಳಂದ್ರೆ ಹೀಗಿರಬೇಕು ಹೇಳಿಬಿಟ್ಟು ಕೃಷ್ಣ ನೋಡ್ತಾ ಇದ್ದಾನೆ. ಇದನ್ನೆಲ್ಲ ಕೂಡ ನೋಡ್ತಾ ನೋಡ್ತಾ ಅಣ್ಣ ಏನ್ ಮಾಡ್ತಿದ್ದಿ ಅಂತ ಕೇಳ್ತಾನೆ. ನೋಡು ಎಂತ ಸ್ವಾಮಿಗಳು ಸಿಕ್ಕಿದ್ದಾರೆ ನೋಡು ಅಂತ ಹೇಳಿದರೆ, ಅಣ್ಣ ಹೀಗೆಲ್ಲ ಮಾತಾಡ್ತೀಯಲ್ಲ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀಯ ಅವರನ್ನ ನೀನು, ಚಾತುರ್ಮಾಸ್ಯ ಕೂಡಿಸ್ಬಿಡ್ತೀಯ ಅಂತ ಕೇಳಿದ. ಹೂ ಅಂತ ತಾನೇ ಐಡಿಯಾ ಕೊಟ್ಟಿದ್ದು ಕೃಷ್ಣ. ಚಾತುರ್ಮಾಸ್ಯ ಹತ್ರ ಬಂದಿತ್ತು ಪಾಪ, ಚಾತುರ್ಮಾಸ್ಯ ಕೂಡಿಸ್ಬಿಡ್ತೀಯಾರೋ ಕೂಡಿಸೇ ಬಿಡ್ತೀರಿ ಅಂತ ಹೇಳಿದ. ಚಾತುರ್ಮಾಸ್ಯ ನಮ್ಮಲ್ಲಿ ಆಗ್ಬೇಕು ಸ್ವಾಮಿಗಳೇ ಅಂತ ಕೇಳಿದ. ಆ ಕೃಷ್ಣ ಹೇಳ್ತಾನೆ, ಏನು ಅಣ್ಣ ಏನೆಲ್ಲ ಮಾಡ್ತೀಯಲ್ಲ, ನೋಡು ಹೇಗಿದ್ದಾನೆ ಹುಡುಗ, ಯುವ ಬಲಿ ದರ್ಶನೀಯ ಅತಿ ವಾಗ್ಮಿ ನಾಯಂ ಯೋಗ್ಯ ಕನ್ಯಕಾಗಾರ ವಾಸಂ, ಒಳ್ಳೆ ಯುವಕ, ಭಾರಿ ಸುಂದರ, ಅತ್ಯಂತ ವಾಚಾಡಿ, ಭಾರಿ ಬಲಿಷ್ಠ, ಇಂಥವನ್ನು ಚಾತುರ್ಮಾಸ್ಯಕ್ಕೆ ಅಂತ ಕೂಡಿಸ್ತೀಯಲ್ಲ, ಮುಂದೆ ಏನಾದ್ರು ಏನು ಗತಿ ಅಂತ ಕೇಳುತ್ತಾನೆ. ಆಗ ಪ್ರಣಾಮ ಏನ್ ಮಾಡಿದಾರಂತ, ಕೃಷ್ಣ ಹಾಗೆಲ್ಲ ಮಾತಾಡಬೇಡ, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿಬಿಡ್ತಾರೆ. ಇವತ್ತು ಎಷ್ಟೋ ಜನ ಕೋಟಾ ಸ್ವಾಮಿಗಳು ಮಾಡೋದು ಹಾಗೆತ್ತಾನೆ ಇರ್ತಾರೆ, ಡಾಕ್ಟರ್ ಸಿದ್ದು ಆಮೇಲೆ ಮನೆಗೆ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಹಾಗೆ ಆದ್ರೆ ಬಲರಾಮದ ಹೇಳ್ತಾರೆ, ಹಾಗೆಲ್ಲ ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಕೃಷ್ಣ, ಸುಮ್ಮನೆ ಇರು ನೀನು. ಕೃಷ್ಣ ಹೇಳ್ತಾನೆ, ಅಣ್ಣ ಎಲ್ಲಿಡಿಸ್ಬೇಕು ಅನ್ಕೊಂಡು ಜಾತ್ರಾಭಾಷ್ಯಕ್ಕೆ ಹೋಗ್ಲಿ ಕೊನೆ ಪಕ್ಷ, ದ್ವಾರಕೆಯಲ್ಲಿ ಎಲ್ಲಿ ವಾಸ ಬಡಿಸ್ತಿ, ಅಂತಃಪುರದಲ್ಲಿ ಇಳಿಸಿಬಿಡ್ತೀಯ ಅಂದ್ರೆ ಹೌದು ಅಲ್ಲೇ ಇಳಿಸ್ತೀನಿ ಅಂತ ಹೇಳಿದ್ದೇನೆ. ಅಂತಃಪುರದಲ್ಲಿ ಅದು ಕನ್ಯಕಾಗಾರ ವಾಸಂ, ರಾಜ ಕನ್ಯರು ಓಡಾಡ್ತಕ್ಕಂಥ ಜಾಗ, ವಾಸ ಮಾಡಿ ಇಳಿಸಿಬಿಡ್ತೇನೆ ಅಂತ ಹೇಳಿದ ತಕ್ಷಣ ಏನಾರ ಮಾಡ್ಕೋ ಅಣ್ಣ, ಆಮೇಲೆ ನನ್ನ ಮೇಲೆ ಬಾರ ಹಾಕ್ಬೇಡ ನೀನು, ಈಗಲೇ ಹೇಳಿಬಿಡ್ತೇನೆ ಇವರನ್ನು ನಾನು ಇಳಿಸೋ, ನನಗಂತೂ ಒಪ್ಪಿಗೆ ಆಗೋದಿಲ್ಲ, ಒಪ್ಪಿಗೆ ಆಗೋದಿಲ್ಲ, ಆದರೆ ನೀನು ಅಣ್ಣ ನೀನು ಏರ್ಪಾಡು ಮಾಡಿದ್ರೆ ಮಾಡಿಬಿಡ್ತೇನೆ ಅಂತ ಹೇಳಿದ. ಅದು ಮುಂದೆ ಸೇರಿಸಿಬಿಡ್ತಾರೆ, ಕೃಷ್ಣ ಏರ್ಪಾಡು ಮಾಡೇ ಬಿಡು ಅಂತ ಹೇಳಿದ. ಬಲರಾಮದೇವರು ಏನು ಮಾಡ್ಬೇಕಂತ ಹೇಳ್ಕೊಟ್ಟು ಹೇಳ್ಕೊಟ್ಟು ಮಾಡಿಸ್ತಾನೆ, ಬೇಡ ಬೇಡ ಅಂತಿರ್ತಾನೆ ಬಾಯಿಯೊಳಗೆ. ಅಂದ್ರೆ ತಾನೇನು ಬಲರಾಮ ಕೃಷ್ಣನಾಗಿ ಮಾತಾಡ್ತಾ ಮಾತಾಡ್ತಾ ಬೇಡಂಬ ನಡ್ಕೋತಾನೆ, ಬಲರಾಮನೊಳಗೆ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಅದನ್ನೇ ಶಾಸ್ತ್ರಕಾರ ಹೇಳ್ತಾರೆ, ಒಬ್ಬನಲ್ಲಿ ನಿಂದಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು, ಬೆರಗಾಗಿ ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು, ಲೋಕದೊಳೊಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ. ಮತ್ತು ಯಾರೋ ಮಾತಾಡ್ತಾರೆ ಅಲ್ಲ, ದೇವ್ರು ಮಾತಾಡ್ತಾನೆ ನಿಂತ್ಕೊಂಡ್ಬಿಟ್ಟು ಅದು ತಕ್ಕಂತೆ ಮಾತಾಡಿಸ್ತಾ ಹೋಗ್ತಾನೆ. ಅಂದ್ರೆ ತಾನು ಮಾತಾಡೋದೇ ಒಂದು ರೀತಿ, ಅಲ್ಲಿ ಮಾತಾಡೋದೇ ಒಂದು ರೀತಿ, ಏನ್ ಮಾತಾಡಿದ್ರು ರಿಸಲ್ಟ್ ಮಾತ್ರ ತಾನು ಅನ್ಕೊಂಡಂಗೆ ಮಾಡ್ತಾನೆ ಹೊರತು ಬೇರೆ ಯಾರ ಮಾತು ಪರಮಾತ್ಮ ನಡೆಸೋದಿಲ್ಲ. ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯಥಾತು ಕರಿಷ್ಯತಿ. ಸತ್ಯ ಸಂಕಲ್ಪ ಅಂತ ಪರಮಾತ್ಮನ ವಿಶಿಷ್ಟವಾದ ಹೆಸರದು. ಸತ್ಯ ಸಂಕಲ್ಪ ಏಕೋ ವರೇಣ್ಯೋ ವಸಿ ಮತ್ಯನೂನೈ ಸದಾ ವೇದವಾದೋದಿತ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಅಷ್ಟು ಮಾಡಿ ಹಾಗಿದ್ರೆ ಚಾತುರ್ಮಾಸಿಗೆ ಏರ್ಪಾಟ, ಓ ಏರ್ಪಾಟು ಮಾಡು ಅಂತ ಹೇಳಿಬಿಡ್ತಾನೆ. ಕೃಷ್ಣ ಏರ್ಪಾಟು ಮಾಡ್ತಾನೆ, ಕನ್ಯಾಂತಃಪುರದಲ್ಲೇ ಏರ್ಪಾಟು ಮಾಡ್ತಾನೆ. ಅರ್ಜುನ ಬಂದಲ್ಲಿ ಇಳ್ಕೊಂಡು ಬಿಡ್ತಾನೆ, ಅರ್ಜುನ ಏನು ಸಂಕೋಚ ಪಡಬೇಡ, ನೀನು ಮದುವೆ ಮಾಡಿಸೋದು ನಿಶ್ಚಿತ, ಅಲ್ಲಿ ಕೂಡೋದು ಕುಡಿಸಿಬಿಡ್ತಾನೆ. ಆಮೇಲೆ ಸುಭದ್ರೆಯನ್ನು ಕರೆದ ಕೃಷ್ಣ ಹೇಳ್ತಾನೆ, ಸುಭದ್ರೆ ಸ್ವಾಮಿಗಳು ಬಂದಿದ್ದಾರೆ, ಅವ್ರ ವ್ಯವಸ್ಥೆ ನೀನೇ ಮಾಡಬೇಕು ಅಂತ, ನೀನೇ ಮಾಡಬೇಕು ಪ್ರತಿನಿತ್ಯ ಅವ್ರಿಗೆಲ್ಲ ಅವ್ರ ಕೊಲ ಮಾಡಿಕೊಂಡು ನಿನ್ನ ಕೆಲಸ, ಎಲ್ಲ ವಿಧ ಏನು ಸೇವೆಗೂ ಕೊರತೆ ಆಗಬಾರ್ದು ಹಾಗೆ ಮಾಡು ಅರ್ಜುನ ಅಂತ ಮಾತ್ರ ಕೃಷ್ಣ ಹೇಳೋದಿಲ್ಲ, ಸರಿಯಾಗಿ ನೋಡ್ಕೊ ಅಂತ ಹೇಳಿ ವ್ಯವಸ್ಥೆ ಮಾಡಿಬಿಡ್ತಾನೆ. ಎಲ್ಲ ದರ್ಶನ ಮಾಡಿಕೊಂಡು ಹೋಗ್ತಿರೋ ಜನಗಳೆಲ್ಲ ಬರೋ ಸಾಗುಳು ಬಂದಿದ್ದಾರೆ ಅಂತ ಹೇಳೋದು ಬರೋದು ಹೋಗ್ತಿರೋ ನಡೆದಿತ್ತು ಪಾಪ. ನಿತ್ಯ ಪ್ರತಿನಿತ್ಯ ಸುಭದ್ರ ಸೇವೆ ಮಾಡ್ತಾನೆ ಇದ್ದಾಳೆ. ಕೃಷ್ಣ ವಿಷಯವನ್ನು ಎಷ್ಟು ಗುಟ್ಟಾಗಿ ನಡೆಸ್ತಾ ಇದ್ದಾನೆ ಅಂತ ಕೇಳಿದ್ರೆ ಬಲರಾಮದೇವರಿಗೆ ಹೇಳಿಲ್ಲ ಈ ಮಾತನ್ನ, ಉದ್ಧವ ಪರಮಪ್ರಿಯ ಕೃಷ್ಣನಿಗೆ ಉದ್ಧವನಿಗೆ ಹೇಳಿಲ್ಲ, ತನ್ನ ಮಕ್ಕಳು ಪ್ರದ್ಯುಮ್ನ ಸಾಂಬಾದಿಗಳು ಕೃಷ್ಣ ಹೇಳಿಲ್ಲ. ಹೇಳಿದ್ದು ಕೃಷ್ಣ ಹೇಳಿದ್ದು ಸಾತ್ಯಕಿ ಅಂತ ಒಬ್ಬ ಇರ್ತಾನೆ, ಆ ಸಾತ್ಯಕಿ ಹೇಳಿರ್ತಾನೆ. ಕಾರಣ ಇಲ್ಲಿ ಬಂದಿರೋನು ಅರ್ಜುನ, ಅವನಿಗೆ ಸುಭದ್ರನ ಕೊಟ್ಟು ಓದಿ ಮಾಡ್ತೇನೆ ಯಾರಿಗೂ ಹೇಳಬೇಡ ಅಂತ ಕೃಷ್ಣ ಅವನಿಗೆ ಹೇಳಿದ್ನಂತೆ. ಕಾರಣ ಸಾತ್ಯಕಿ ಕೃಷ್ಣನ ಶಿಷ್ಯನೂ ಹೌದು, ಅರ್ಜುನನ ಶಿಷ್ಯನೂ ಹೌದು. ಅಸ್ತ್ರೇ ಶಸ್ತ್ರೇ ಸರ್ವ ವಿದ್ಯಾಸು ಚೈವ ಶಿಷ್ಯ ಶೈನೇಯ ವಾಸುದೇವ ಇಂದ್ರ ಸೂನ್ಮೋಹೋ. ಕೃಷ್ಣಾರ್ಜುನರ ಶಿಷ್ಯ ಸಾತ್ಯಕಿ ತುಂಬಾ ಪ್ರಾಮಾಣಿಕ ಶಿಷ್ಯ ಬೇರೆ, ಅರ್ಜುನಿಗೆ ಕಲ್ಯಾಣ ಅಂದ್ರೆ ಭಾರಿ ಖುಷಿ ಪಡ್ತಾರೆ ಅಂತ ಹೇಳಿದ್ದಂತೆ. ಇನ್ನೊಬ್ಬ ಇರ್ತಾನೆ ವಸುದೇವ ದೇವಕಿಯರು, ಕೃಷ್ಣ ಹೇಳಿರ್ತಾನೆ ಬಂದಿರೋನು ಅರ್ಜುನ ಸಕಾಲಕ್ಕೆ ಮದುವೆ ಮಾಡಿಸ್ತೇನೆ ಸುಮ್ಮನೆ ಎದ್ದು ಬಿಡಿ ಅಂತ ಅವ್ರಿಗೆ ಹೇಳಿರ್ತಾನೆ. ಆಮೇಲೆ ವಿಪ್ರುಥ ಅಂತ ಒಬ್ಬ ಸೇನಾಧಿಪತಿ ಇರ್ತಾನೆ, ಅವನಿಗೆ ಹೇಳಿರ್ತಾನೆ ಇವನು ಬಂದಿರೋದು ಅರ್ಜುನ ಮದುವೆ ಇವನು ಮಾಡಿಸಿಕೊಡ್ತಾ ಇದ್ದೇನೆ, ಮುಂದೆ ಹೇಗೆ ನಡ್ಕೋಬೇಕು ಅಂತ ಹೇಳಿರ್ತಾನೆ, ನಡ್ಕೋ ಅಂತ ಹೇಳಿಬಿಟ್ಟಿರ್ತಾನೆ. ಉಳಿದವರು ಯಾರಿಗೂ ಹೇಳಿದ್ದಿಲ್ಲವಂತೆ. ಈಗ ಕಾಲ ಕಡಿತಾ ಬಂತು, ಇದನ್ನು ಚಾತುರ್ಮಾಸ್ಯ ಮುಗಿಯೋ ಕಾಲ ಬಂತು ಹೆಚ್ಚು ಕಡಿಮೆ. ಅಷ್ಟು ದಿವಸ ಅರ್ಜುನ ಅಲ್ಲೇ ಇದ್ದಾನೆ. ಕೊನೆಗೊಂದು ದಿವಸ ಯಾದವರನ್ನೆಲ್ಲ ಕೃಷ್ಣ ಪಿಂಡೋದ್ಧಾರ ಅಂತ ಒಂದು ಕ್ಷೇತ್ರ, ಅಲ್ಲಿ ಒಂದು ಉತ್ಸವ, ಎಲ್ಲರೂ ಅಲ್ಲಿ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೊರಟು ಹೋಗ್ಬಿಡ್ತಾರೆ. ತಾನು ಹೊರಟ್ಬಿಡ್ತಾನೆ ಜೊತೆ, ಎಲ್ಲರೂ ಪಿಂಡೋದ್ಧಾರಕ್ಕೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಸ್ವಲ್ಪ ದೂರದ ಜಾಗ, ಎಲ್ಲರನ್ನ ಎಲ್ಲ ಮುಖ್ಯಸ್ಥ ಯಾದವರು ಯಾರೂ ಅಲ್ಲಿಲ್ಲ, ಸೈನ್ಯ ಇದೆ, ಮುಖ್ಯ ಯಾದವರನ್ನೆಲ್ಲ ಕರ್ಕೊಂಡು ಕೃಷ್ಣ ಅಲ್ಲಿ ಹೊರಟು ಹೋಗ್ತಾನೆ. ಅಲ್ಲಿ ಜೊತೆಗೆ ತಾನೂ ಇದ್ದಾನೆ. ಅಲ್ಲಿ ಈಗ ಅರ್ಜುನ ಸುಭದ್ರ ಏಕಾಂತಲ್ಲಿದ್ದಾರೆ. ಸುಭದ್ರೆ ಬಂದು ಅರ್ಜುನನನ್ನ, ಅರ್ಜುನ ಅಂತ ಗೊತ್ತಿಲ್ಲದೆ ಪಾಪ, ಒಳ್ಳೆ ಭಕ್ತಿಯಿಂದ ಸೇವೆ ಮಾಡ್ತಾ ಸುಭದ್ರನ ಕರ್ಕೊಂಡು ಹೋಗಿರಲಿಲ್ಲ, ಸ್ವಾಮಿಗಳು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಸೇವೆ ಮಾಡ್ಲಿಕ್ಕೆ ಬೇಕಲ್ಲ, ಕೃಷ್ಣ ಬಿಟ್ಟು ಹೋಗಿದ್ರೆ ನೆಪ ಹಾಗೆ ಮಾಡಿರ್ತಾನೆ ಕೃಷ್ಣ. ಹಾಗೆ ಮಾತಾಡ್ತಾ ಮಾತಾಡ್ತಾ ಸುಭದ್ರೆ ಸಮಯ ಸಾಧಿಸಿಬಿಟ್ಟು ಸ್ವಾಮಿಗಳೇ ಅಂತ ಮಾತಾಡಿಸ್ತಾರೆ. ಯತಿಗಳೇ ಅಂತ ಕೇಳಿದ ತಕ್ಷಣ ಏನಮ್ಮ ಅಂತ ಕೇಳಿದರೆ, ನೀವು ಸಂಚಾರ ಮಾಡೋರು ನಿತ್ಯ ಸಂಚಾರ ಯತಿಗಳು, ಚಾತುರ್ಮಾಸ್ಯ ಬಿಟ್ಟರೆ ಬೇರೆ ದಿವಸ ಸಂಚಾರ ಮಾಡದೆ ಇರಬಾರ್ದು, ಚಾತುರ್ಮಾಸ್ಯಗಳು ಸಂಚಾರ ಮಾಡಬಾರ್ದು ಯತಿಗಳ ನಿಯಮ, ಬೇರೆ ದಿವಸ ಎಷ್ಟು ಓಡಾಡ್ತಿರ್ಬೇಕು ಯತಿಗಳು ಅಂತ ಕೇಳಿದರೆ, ಒಂದು ಊರಲ್ಲಿ ಒಂದು ದಿವಸ ಅಲ್ಲ, ಒಂದು ಗೋದೋಹನ ಕಾಲ ಮಾತ್ರ, ಒಂದು ಹಸು ಕರೆ ಎಷ್ಟೊತ್ತು ಮಾತ್ರ ಒಂದು ಊರಲ್ಲಿ ಇರಬೇಕಂತ, ಹೆಚ್ಚೊತ್ತಿರಬಾರದಂತ ಮೂವ್ ಆಗ್ತಾನೆ ಇರಬೇಕು ಯತಿಗಳ ಧರ್ಮ, ಚಾತುರ್ಮಾಸ್ಯದಲ್ಲಿ ಮಾತ್ರ ಮೂವ್ ಆಗಲೇಬಾರದು ಅದು ನಿಯಮ. ನೀವು ಸಂಚಾರ ಮಾಡ್ತಾನೆ ಇರ್ತೀರಿ, ನನಗೊಂದು ಸುದ್ದಿ ಬಂದಿದೆ, ನಮ್ಮ ಪಾಂಡವರನ್ನ ಎಲ್ಲರೂ ಕಂಡಿದ್ರಾ ನೀವು ಅಂತ ಕೇಳಿ, ಸಂಚಾರ ಗಣಗಣದೊಳಗೆ ನೀವು ಇಂದ್ರಪ್ರಸ್ಥಕ್ಕೆ ಏನಾದರೂ ಹೋಗಿ ಪಾಂಡವರನ್ನ ದರ್ಶನ ಮಾಡಿದ್ರಾ, ನಿಮಗೂ ಅವ್ರಿಗೆ ಸಮಾಗಮ ಆಗಿತ್ತ ಅಂತ ಕೇಳಿದ್ರೆ ಅರ್ಜುನ ಓಂ ಹೌದು ಹೌದು ಆಗಿತ್ತು ಅಂತ ಹೇಳಿದ. ಸ್ವಲ್ಪ ಮತ್ತೆ ಮಾತು ಮುಂದುವರಿಸಿದ, ಹಾಗಿದ್ರೆ ನಮ್ಗೆ ಸುದ್ದಿ ಬಂದಿದೆ, ಪಾಂಡವರಲ್ಲಿ ಅರ್ಜುನ ತೀರ್ಥಯಾತ್ರೆಗೆ ಅಂತ ಹೋಗಿದ್ದಾನೆ ಅಂತ ಕೇಳಿದ್ದೆ, ಹೌದಾ ಅಂತ ಕೇಳಿದ್ರೆ ಹೌದು ಹೌದು ಅಂತ ಹೇಳಿದ ಪಾಪ. ಹಾಗಿದ್ರೆ ನೀವು ಯತಿಗಳು, ಆತ ತೀರ್ಥಯಾತ್ರೆಗೆ ಹೋದವನು, ಎಲ್ಲಿಯಾದರೂ ಪರಸ್ಪರ ಭೇಟಿಯಾಗಿತ್ತಾ ನಿಮಗೆ ಅಂತ ಕೇಳಿ. ಒಂದೊಂದೇ ಮಾತು ತೆಗಿತಾ ಹೋಗ್ತಾಳೆ, ಯಾವ ರೀತಿ ಮಾತು ಬೆಳೆಯುತ್ತೆ ಮೊದಲು ಆಚಾರ ಸಂಗ್ರಹ ಮಾಡ್ತಾರೆ. ಹೌದು ಭೇಟಿಯಾಗಿತ್ತು ಇಬ್ಬರಿಗೂ ಕೂಡ ಅಂತ ಹೇಳಿದಾಗ ಸುಭದ್ರೆ ಭಾರಿ ಖುಷಿಯಾಯ್ತು. ತಮ್ಮ ಕಡೆಯವ್ರು ನೋಡ್ಕೊಂಡ್ ಬಂದ್ಬಿಟ್ರು ಅಂತ, ಫಾರಿನ್ ಗೀರಿನ ಹೋದವ್ರ ಹತ್ರ ಬಂದ್ಬಿಟ್ರು ಅಂತೂ ನಮ್ಮ ಹುಡುಗನ ಕಡೆಯಿಂದ ಬಂದಾರೆ ಅಂದ್ರೆ ರಾಜೋಪಚಾರ ಅವರಿ ಪಾಪ, ಅಷ್ಟು ಪ್ರೀತಿ ಹುಟ್ಟಿಬಿಡುತ್ತೆ. ನಮ್ಮ ಅರ್ಜುನ ನೋಡ್ಕೊಂಡ್ ಬಂದಿದ್ದಾರೆ ಸ್ವಾಮಿಗಳು ಅಂತ ಹೇಳಿಬಿಟ್ಟು ಭಾರಿ ಸಂಭ್ರಮದಿಂದ, ಸ್ವಾಮಿ ಎಲ್ಲಿ ಭೇಟಿಯಾಗಿತ್ತು, ಅರ್ಜುನ ಎಲ್ಲಿದ್ದಾನೆ ಈಗ ಅಂತ ಕೇಳಿ. ಅರ್ಜುನ ಏನ್ ಮಾಡ್ಬೇಕಾಗ, ಇಲ್ಲೇ ಇದ್ದಾನೆ ಅಂತ ಹೇಳಿದ್ರು. ಇಲ್ಲೇ ಇದ್ದಾನೆ, ಎಲ್ಲ ಕಡೆ ನೋಡ್ತಾಳೆ ಪಾಪ, ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲಿದ್ದಾನೆ ಕಾಣ್ತಾ ಇಲ್ಲಲ್ಲ ಅಂತ ಕೇಳಿದರೆ, ನೋಡು ಸರಿಯಾಗಿ ನೋಡು ಕಾಣ್ತಾರೆ ಅಂತ ಹೇಳಿ ನೋಡ್ತಾಳೆ ಕಾಣ್ತಾನೆ ಇಲ್ಲ, ಎಲ್ಲಿ ಸ್ವಾಮಿಗಳೇ ಅಂತ ಕೇಳ್ತಾರೆ. ಆಗ ಅರ್ಜುನ ಅಂದನಂತೆ, ಮುಗ್ಧೇ ಅಹಮೇವ ಅರ್ಜುನ ಅಂತ ಹೇಳಿ, ಅಹಮೇವ ಅರ್ಜುನ, ನಾನೇ ಅರ್ಜುನ. ಸುಭದ್ರೆಗಾದ ಆನಂದಕ್ಕೆ ಇತಿಮಿತಿಗಳೇ ಇಲ್ಲ, ಅಷ್ಟು ಸಂತೋಷವಾಗಿ ಹೋಯ್ತಂತೆ. ಅಹಮೇವ ಅರ್ಜುನ, ಅಹಂ ಬ್ರಹ್ಮಾಸ್ಮಿ ಅನ್ಲಿಲ್ಲ ಪುಣ್ಯಕ್ಕೆ, ಅಹಮೇವ ಅರ್ಜುನ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಹಕ್ಕು ಪರಮಾತ್ಮನಿಗೆ ಮಾತ್ರ ಉಂಟು, ಇನ್ಯಾರು ಅನ್ಕೊಳ್ಳಾಗಿಲ್ಲ. ನಾನು ರಾಜ ಅಂತ ಯಾರು ಅನ್ಕೋಬೇಕು, ರಾಜ ಅನ್ಕೋಬೇಕು, ಉಳಿದವ್ರು ಅನ್ಕೊಳ್ಳೋದು ಸಾಧ್ಯ ಇಲ್ಲ. ಅದಕ್ಕೆ ಹನುಮಂತ ದೇವರಂತ ದೊಡ್ಡ ವ್ಯಕ್ತಿ ಗೊತ್ತಾ, ಹನುಮಂತನ ಸಾಹಸ ಜಗತ್ತಲ್ಲಿ ಯಾರೂ ಮಾಡಿಲ್ಲ. ಅಂತ ವ್ಯಕ್ತಿ ಏನು ಮಾತಾಡಿದ ರಾವಣನ ಮುಂದೆ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ, ನಾನು ರಾಮನ ದಾಸ. ಬಹುಶಃ ಹನುಮಂತನಷ್ಟು ಅರ್ಹತೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲ, ನಾನು ಭಾರಿ ದೊಡ್ಡವನು ಅಂತ ಹೇಳೋ ಅರ್ಹತೆ. ಹನುಮಂತ ಮಾತು ಹೇಳಿಲ್ಲ, ನಾನು ರಾಮನ ದಾಸ ಇಷ್ಟೇ ಹೇಳಿ. ಅಂದಮೇಲೆ ಅರ್ಜುನ ಏನ್ ಹೇಳಿ, ನಾನು ಅರ್ಜುನ ಅಷ್ಟೇ, ನಾನು ಅರ್ಜುನ. ಭಾರಿ ಸಂಭ್ರಮ ಪಟ್ಲು, ಭಾರಿ ಸಂಕೋಚವಾಗಿ ಹೋಯ್ತು ಪಾಪ. ತಕ್ಷಣ ಅರ್ಜುನ ಹೇಳ್ತಾನೆ, ಸುಭದ್ರೆ ನಾನು ಕೃಷ್ಣ ನಾನು ಹೇಳಿದ್ದಾನೆ, ನಿನ್ನ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಅರ್ಜುನಿಗೆ ಹೇಗೆ ಸುಭದ್ರೆಯಲ್ಲಿ ಮನಸ್ಸಿತ್ತು, ಸುಭದ್ರಗ ಅರ್ಜುನಲ್ಲಿ ಮನಸ್ಸಿತ್ತು. ಬಲರಾಮದೇವರು ಏನು ಗಮನಿಸಿರಲಿಲ್ಲ ನೋಡ್ಬೇಕು ನಾವು. ಬಲರಾಮದೇವರು ಮಾತು ಕೊಡಬೇಕಾದ್ರೆ ಒಂದು ಮಾತನ್ನು ಕೇಳಿಯೇ ಇಲ್ಲ ಅವರು, ಸುಮ್ಮನೆ ತಾವು ಮಾತು ಕೊಟ್ಟಾಗಿತ್ತು ಅದು ಒಂದು. ಆದರೆ ಸುಭದ್ರೆ ಮನಸ್ಸಿದ್ದೇ ಬೇರೆ ಕಡೆಗೆ, ಅವಳು ಸಂತೋಷ ಪಟ್ಲು. ಅರ್ಜುನ ಹೇಳಿದ, ಹೇಗೂ ಒಪ್ಪಿದ್ದಾನೆ ಕೃಷ್ಣ, ನಮ್ಮ ಮದುವೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಸುಭದ್ರೆ ನಾವು ಕ್ಷತ್ರಿಯರು, ಕ್ಷತ್ರಿಯರಿಗೆ ಗಾಂಧರ್ವ ವಿವಾಹ ಶಾಸ್ತ್ರದಲ್ಲಿ ಹೇಳಿದೆ. ದೊಡ್ಡವರು ಗಮನಕ್ಕೆ ಬರದೆ ಹೋದ್ರು ಕೂಡ ಗಾಂಧರ್ವ ವಿವಾಹ ಮಾಡಬಹುದು ಶಾಸ್ತ್ರ ಹೇಳ್ಕೊಂಡಿದೆ. ದುಷ್ಯಂತ ಶಕುಂತಲೆ ಮದುವೆ ಆಗಿದ್ದ ಹಾಗೇನೆ, ದುಷ್ಯಂತ ಬೇರೆ ವಂಶದವನಲ್ಲ, ಇದೇ ವಂಶದವನೇನೆ. ಇವರೆಲ್ಲ ಭಾರತ ವಂಶದವರು, ಒಂದು ಮಹಾಭಾರತ ಹೆಸರಬೇಕು ಅದೊಂದು ಕಾರಣ. ಭರತ ವಂಶದವರಾಗಿದ್ದು ಕೂಡ ಮಹಾಭಾರತ ಅನ್ನೋದಕ್ಕೆ ಕಾರಣ ಆಗಿದೆ. ನಮ್ಮ ವಂಶದಲ್ಲಿ ಆ ರೀತಿ ಮದುವೆ ಆಗಿದೆ, ನೀವು ಕ್ಷತ್ರಿಯರು, ನಮ್ಮ ಮದುವೆ ಆಗೋಣ ಗಾಂಧರ್ವ ರೀತಿಯಿಂದ ಅಂತ ಅರ್ಜುನ ಕೇಳಿದ. ಅಂದ್ರೆ ಈಗಲೇ ಮದುವೆ ಆಗಬೇಕು ಅಂತ ಅರ್ಥ. ಸುಭದ್ರೆಯಾಗಿ ಮಾತಾಡ್ತಾಳೆ, ಅರ್ಜುನ ಅದು ಸಾಧ್ಯ ಇಲ್ಲ ಅಂತ ಹೇಳಿದ. ನನ್ನ ಅಣ್ಣನಾದ ಕೃಷ್ಣ ನಿನ್ನ ಸೇವೆ ಮಾಡುವಂತ ಅಷ್ಟೇ ಹೇಳಿದ್ದಾನೆ ಹೊರತು ಮದುವೆ ಆಗು ಅಂತ ಹೇಳಿಲ್ಲ, ನಾನು ಮದುವೆಗೆ ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟ. ಕೃಷ್ಣ ಬರಬೇಕು ಮದುವೆ ಆಗಬೇಕೇ ಹೊರತು ನಾನು ಮದುವೆಗೆ ಒಪ್ಪೋದಿಲ್ಲ. ಈಗ ಸುಭದ್ರೆ ಎಲ್ಲ ಸ್ತ್ರೀ ಕುಲಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಮಾನ್ಯ ಸ್ತ್ರೀ ಆಗ್ತಾರೆ. ಯಾವುದೋ ಒಂದು ಆವೇಗಕ್ಕೆ ಉದ್ವೇಗಕ್ಕೆ ಒಳಗಾಗಿಬಿಟ್ಟು ತಾನು ಮದುವೆಗೆ ಒಪ್ಪೋದಿಲ್ಲ. ನಾನು ಗಾಂಧರ್ವ ರೀತಿ ವಿವಾಹವನ್ನ ನಿನ್ನನ್ನು ಒಪ್ಪಿದ್ದೇನೆ ಹೊರತು ವಿವಾಹ ದೊಡ್ಡವರೇ ಮಾಡಿಸ್ಬೇಕೇ ಹೊರತು ಅದು ನಾನು ಒಪ್ಪೋದಿಲ್ಲ. ಯಾಕೆ ಕೃಷ್ಣನಿಗೆ ಗೊತ್ತಿದೆ ಇದು, ನಾನು ಮದುವೆ ಮಾಡ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ ಅಂದ ಮೇಲೆ ಸುಭದ್ರೆಗೂ ಹೇಳಿದ್ದಾನೆ ಕೃಷ್ಣ ಅರ್ಜುನ ಕೊಟ್ಟು ಬಂದವನು ಅರ್ಜುನ ಅಂತ ಹೇಳಿಲ್ಲ, ಅರ್ಜುನ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಸುಭದ್ರೆ ಮಾತು ಕೊಟ್ಟಿದ್ದಾನೆ. ಕೃಷ್ಣ ಮಾತು ಕೊಟ್ಟ ಮೇಲೆ ಅದನ್ನ ಮೀರಿ ಮಾಡೋದು ಸಾಧ್ಯ ಇಲ್ಲ. ಕೃಷ್ಣ ಬರಬೇಕು ಮದುವೆ ಆಗಬೇಕೇ ಹೊರತು ನಾನು ನನ್ನಷ್ಟಿಗೆ ಮದುವೆಗೆ ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟ. ನೋಡಿ ಅರ್ಜುನ ಸ್ವಲ್ಪ ಅವಸರ ಪಟ್ಟ, ಸುಭದ್ರೆ ಅವಸರ ಪಡಲಿಲ್ಲ. ಅರ್ಜುನ ಸಾಕ್ಷಾತ್ ಇಂದ್ರಾವತಾರ, ಆತನಿಗೆ ಆ ಕ್ಷಣದಲ್ಲಿ ಸ್ವಲ್ಪ ಉತ್ಸಾಹ ಅತ್ಯುತ್ಸಾಹ ತೋರಿಸ್ತಾರೆ, ಸುಭದ್ರೆ ತೋರಿಸೋದಿಲ್ಲ. ಇದಕ್ಕೆ ಕಾರಣ ಹೇಳುತ್ತಾರೆ, ಎಲ್ಲಿಂದ ಗುಣ ಬಂತು ಅಂದ್ರೆ ಕೃಷ್ಣನ ತಂಗಿಯಾಗಿದ್ದಕ್ಕೆ ಬಂದ ಸಂಸ್ಕೃತಿ ಅದು. ಕೃಷ್ಣ ಮುಂದೆ ಹೇಳ್ತಾನೆ, ಧರ್ಮವನ್ನು ನಾವು ಅನುಸರಣೆ ಮಾಡಲೇಬೇಕು. ಎದ್ದದ ಆಚರತೆ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತದೆ. ಇವತ್ತು ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ತುಂಬಾ ದೊಡ್ಡವ್ರು ಏನ್ ಮಾಡ್ತಾರೋ ಗೊತ್ತೇ, ನಮ್ಮನ್ನ ಯಾರು ಕೇಳ್ತಾರೆ ಅಂತ ನಿಯಮಗಳನ್ನು ಮೇಲ್ಲಂಘನೆ ಮಾಡಿಬಿಡ್ತಾರೆ. ಕೃಷ್ಣ ಹೇಳ್ತಾನೆ, ಯಾರು ಕೇಳ್ತಾರೆ ಅಲ್ಲ, ಎಲ್ಲ ನೋಡ್ತಾರೆ ನೆನಪಿರಲಿ ಅಂತ ಹೇಳ್ತಾರೆ. ಜನ ಕೇಳೋದಿಲ್ಲ ನೋಡ್ತಾರೆ, ತಂದೆ ಏನೋ ಮಾಡೋದನ್ನ ಮಕ್ಕಳು ನೋಡ್ಬಿಡ್ತಾರೆ, ಯಾಕೆ ಅಂತ ಕೇಳೋದಿಲ್ಲ, ತಾವು ಮಾಡೇ ಬಿಡ್ತಾರೆ ಆಮೇಲೆ ಬಿಡೋದಿಲ್ಲ. ಅದು ಮನುಷ್ಯನ ಪದ್ಧತಿ ಅದು. ದೊಡ್ಡವರನ್ನು ನೋಡಿ ಮಕ್ಕಳು ಕಲಿತಾರೆ, ಅವ್ರು ಕೇಳಿದ್ರೆ ಉತ್ತರ ಕೊಡಬಹುದು, ಕೇಳೋದೆಲ್ಲ ಫಾಲೋ ಮಾಡಿಬಿಡ್ತಾರೆ. ಆದ್ರಿಂದ ದೊಡ್ಡವರು ಯಾವಾಗಲೂ ಕೂಡ ಸಣ್ಣವರಿಗೆ ಮಾರ್ಗದರ್ಶನವಾಗ ಬದುಕಬೇಕೇ ಹೊರತು ತಪ್ಪಾಗಿ ಬದುಕಬಾರದು ಅಂತ ಹೇಳಿದ ಕೃಷ್ಣ. ತನ್ನ ತಂಗಿಯನ್ನು ಹೇಗೆ ಬೆಳೆಸಿದ್ದ ಅಂತ ನಮಗೆ ಗೊತ್ತಾಗುತ್ತೆ. ಯಾವಾಗಲೂ ಕೂಡ ಒಂದು ಪದ್ಧತಿ ಇದೆ, ಒಳ್ಳೆ ಮನಸ್ಸಿನಿಂದ ಕನ್ಯೆ ತರಬೇಕು ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಅವ್ರು ಒಳ್ಳೆ ಸಂಸ್ಕಾರವಾಗಿರುತ್ತೆ ಅಂತ ಅರ್ಥ. ಒಳ್ಳೆ ಸುಸಂಸ್ಕೃತ ವ್ಯಕ್ತಿಗಳಾಗಿರ್ತಾರೆ, ಆದ್ರಿಂದ ಜೀವನ ಪೂರ್ತಿ ಒಳ್ಳೆಯ ಒಂದು ನೀತಿ ನಿಯಮಕ್ಕೆ ಅನುಗುಣವಾಗಿ ಬದುಕ್ತಾರೆ, ಅದು ಬೇಕು ನಮಗೆ. ಅದು ಕೃಷ್ಣನ ತಂಗಿಯಾಗಿದ್ದರ ಫಲ ಸುಭದ್ರೆಗೆ ಅಂತ ಸಿದ್ಧಿ ಬಂದಿದೆ. ರಾಘವೇಂದ್ರ ಇದ್ದಲ್ಲಿ ಬರುತ್ತೆ, ರಾಘವೇಂದ್ರ ಸ್ವಲ್ಪ ಅಕ್ಕ ಇದ್ಲು, ವೆಂಕಮ್ಮ ಅಂತ ಒಬ್ಬ ಅಕ್ಕ ಇದ್ಲು. ಆಗ ಏನಾಗಿತ್ತಂತೆ, ಆಕೆಗೆ ಚಿಕ್ಕ ಆಗಿನ ಕಾಲಕ್ಕೆ ಮದುವೆ ಅಂದ್ರೆ 8 ವರ್ಷಕ್ಕೇನೆ ಮದುವೆಯ ಕಾಲ ಅದು. ಬಂತು ರಾಯರು ಇನ್ನೂ ಚಿಕ್ಕ ಅಕ್ಕ ಅಂದ್ರೆ ರಾಯರು ಎಷ್ಟು ವಯಸ್ಸು ಲೆಕ್ಕ ಹಾಕಿ ನೋಡೋಣ, ಅವ್ರಿಗೆ 6 ವರ್ಷ ಈಗ 8 ವರ್ಷ ಇರಬಹುದು ಅಷ್ಟೇ. ಆಗ ಮಧುರೆಯ ವಿದ್ವಾಂಸರು. ಅವರು ಹುಡುಕೊಂಡು ಅಲ್ಲಿಗೆ ಬಂದ ಮಧುರೆ ಭಾರಿ ದೂರ, ಕಾವೇರಿ ಪಟ್ಟಣದಲ್ಲಿ ಇವರಿದ್ದಿದ್ದು. ಮಧುರೆಯ ವರ ವರನ್ನು ಕರ್ಕೊಂಡು ಇವ್ರ ಮನೆಗೆ ಬಂದ್ರಂತೆ. ಬಂದ್ಬಿಟ್ಟು ಕೇಳ್ತಾರೆ, ಅವರು ಅಷ್ಟೊತ್ತಿನ ರಾಯರ ತಂದೆ ಇರಲಿಲ್ಲ ಆಗ, ಅಣ್ಣ ಗುರುರಾಜಾಚಾರ್ಯ ಇದ್ರು ಅಷ್ಟೇನೆ. ಅವ್ರನ್ನ ಕೇಳ್ತಾರೆ, ನಿಮ್ಮ ತಂಗಿ ತುಂಬಾ ಗುಣವತಿ ಅಂತ ಕೇಳಿದ್ದೇವೆ, ನಮ್ಮ ಹುಡುಗ ಭಾರಿ ವಿದ್ವಾಂಸ, ಆತನಿಗೆ ಕೊಟ್ಟು ಮದುವೆ ಮಾಡ್ತೀರಾ, ಅದು ಕೇಳಕ್ ಬಂದಿದ್ದೇವೆ ಅಂತ ಬಂದ್ರೆ. ಹಿಂದಿನ ಕಾಲದ ಪದ್ಧತಿ ಹಾಗೆ, ವರನ ಮುಂದೆ ಕನ್ಯೆ ತೋರಿಸೋ ಪದ್ಧತಿ ಹಿಂದೆ ಇರಲಿಲ್ಲ. ಅದು ಅತಿ ಇತ್ತೀಚೆಗೆ ಬಂದಿದ್ದಷ್ಟೇನೆ. ಶಾಸ್ತ್ರದ ಪ್ರಕಾರ ಕನ್ಯೆಯನ್ನು ಹುಡ್ಕೊಂಡು ವರನ ಕಡೆಯವರು ತಾವೇ ಹೋಗಬೇಕು, ಅಲ್ಲಿ ನಿಶ್ಚಯ ಮಾಡ್ಕೊಂಡು ಬರಬೇಕು. ಹೊರತು ಕನ್ಯೆನ್ ತೋರ್ಸಕ್ ಬರ್ತಾರೆ ಅಂದ್ರೆ ಮೈನಸ್ ಪಾಯಿಂಟ್ ಇದ್ದ ಹಾಗೆ, ವರ ಕಡೆಯವ್ರು ನೋಡಿ ಇವತ್ತಾಗಲ್ಲ, ನೋಡಕ್ ಹೋಗ್ತಾರೆ ಮೈನಸ್ ಪಾಯಿಂಟ್ ಇದ್ದ ಹಾಗೆ. ಅವನೇ ಕೇಳ್ಕೊಂಡು ಬಂದಾಗ ಏನೋ ಡಿಫೆಕ್ಟ್ ಇರಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ ಪಾಪ. ತಪ್ಪದು, ನಿಜವಾಗ್ಲೂ ಕನ್ಯೆನ್ ಹುಡುಗರು ವರನ ಕಡೆಯವರೇ ಬರಬೇಕಾದ ಶಾಸ್ತ್ರ ವಿಧಿ ಅದು. ಅವ್ರು ಹೇಳ್ತಾರೆ ವೆಂಕಮ್ಮನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದಾಗ ಅವ್ರು ಆಗಲಿ ಅಂತ ಹೇಳಿ ಮದುವೆ ಮಾಡಿಕೊಟ್ಟರಂತೆ. ಆ ಮದುವೆ ಆದವರು ಲಕ್ಷ್ಮೀ ನರಸಿಂಹಾಚಾರ್ಯರು, ದೊಡ್ಡ ವಿದ್ವಾಂಸರು. ಅವರ ಮಕ್ಕಳು ವೆಂಕಮ್ಮನಿಗೆ ಇಬ್ಬರು ಮಕ್ಕಳಾಗ್ತಾರೆ, ಒಬ್ಬರು ನಾರಾಯಣಾಚಾರ್ಯ ಅಂತ ಒಬ್ರು, ಅನಂತೀರ್ಥಾಚಾರ್ಯರಂತ ಒಬ್ರು. ನಾರಾಯಣಾಚಾರ್ಯ ಬರೆ ರಾಘವೇಂದ್ರ ವಿಜಯ ಬರೆದವರು, ಆಮೇಲೆ ಅವರ ಅಕ್ಕನ ಮಗ ರಾಯರ ಚರಿತ್ರೆ ಬರೆದಿದ್ದಾರೆ. ಆಮೇಲೆ ಇದೆಲ್ಲ ಅಲ್ಲಿ ಅಷ್ಟು ದೂರದಿಂದ ಹುಡ್ಕೊಂಡು ಮದುವೆ ಯಾತಕ್ಕೆ ಮಾಡಿಕೊಂಡು ಹೋದ್ರು ಬಂದು ಸುಸಂಸ್ಕೃತ ಮಠದಲ್ಲಿ ಹುಟ್ಟಿದ್ದಾಳೆ. ವ್ರತಗಳ ಬಗ್ಗೆ, ಧರ್ಮದ ಬಗ್ಗೆ, ಶಾಸ್ತ್ರದ ಬಗ್ಗೆ, ದೇವರ ಬಗ್ಗೆ ಒಳ್ಳೆ ನಂಬಿಕೆ ಇರುತ್ತೆ ಅಂತ. ಇವತ್ತಿನ ಕಾಲ ತುಂಬಾ ಬದಲಾಗಿದೆ, ಅಂಥವ್ರ ಮಕ್ಕಳು ಹೆಚ್ಚು ದಾರಿ ತಪ್ಪಿರ್ತಾರೆ ಅಂತ ಕಾಲ ಇತ್ತು. ಎಷ್ಟೋ ಜನ ಹೇಳ್ತಾರೆ ತುಂಬಾ ತುಂಬಾ ದೊಡ್ಡ ಮನೆತನದವ್ರ ಮನೆಯೊಳಗೆ ಧರ್ಮ ಅಂಬುದು ಪೂರ್ತಿ ಹೋಗಿರೋ ಕಾಲ ಇದು. ಒಂದು ಎಲ್ಲ ಎಕ್ಸೆಪ್ಷನ್ಸ್ ಇರುತ್ತೆ, ಅದು ಬೇರೆ ಮಾತು. ಆದರೆ ಸುಸಂಸ್ಕೃತ ಮನೆತನದ ಒಂದು ಇಂಪ್ಯಾಕ್ಟ್ ಆಗಿರಬೇಕು. ಸುಭದ್ರೆಯ ನಡವಳಿಕೆ ಲೋಕಮಾನ್ಯವಾದ ನಡವಳಿಕೆಯಾಯಿತು. ಅರ್ಜುನ ಒಪ್ಪಿಕೊಂಡ, ಒತ್ತಾಯ ಮಾಡಲಿಲ್ಲ. ಹೌದು, ಕೃಷ್ಣ ನನಗೆ ಹಾಗೆ ಹೇಳಿದ್ದ ಸುಭದ್ರೆ, ಸ್ವಲ್ಪ ತಪ್ಪು ಮಾಡಿದೆ ನಾನು ಅಂತ ಹೇಳಿಬಿಟ್ಟು ಕೃಷ್ಣ ಅಂತ ನೆನಪು ಮಾಡಿಕೊಂಡು ಕೃಷ್ಣ ಎದೆ ನಿಂತ್ಕೊಂಡಿದ್ದಾರೆ ಅಲ್ಲಿ. ಅನ್ಕೋತಲಕ್ಕೆ ಭಗವಂತ ಬಂದ ಆಯ್ತಾಗ್ಲೇನು, ಕೃಷ್ಣ ಅಲ್ಲೊಂದಿ ಆ ರೂಪದಲ್ಲಿ ಇದ್ದಾನೆ, ಇಲ್ಲೊಂದು ರೂಪದಿಂದ ಬಂದಿದ್ದಾನೆ. 16108 ಹೆಂಡಂದ್ರ ಮನೆಯಲ್ಲಿ ಅಷ್ಟು ರೂಪ ತಗೊಂಡಿದ್ದ ಕೃಷ್ಣನಿಗೆ 2 ರೂಪ ತಗೊಳ್ಳೋದು ಭಾರಿ ಕಷ್ಟನಾ? ಅಲ್ಲೊಂದು ರೂಪ, ಇಲ್ಲೊಂದು ರೂಪ. ಅರ್ಜುನ, ಏನು ನಾನು ಮದುವೆ ಆಗಬೇಕಾಗಿದೆ ಈಗ, ಇನ್ನು ನಾನು ಚಾತುರ್ಮಾಸ ಮುಗಿತು ಹೋಗಬೇಕಲ್ಲ ಅಂತ ಕೇಳಿದ ತಕ್ಷಣ, ಇನ್ನು ಹೋಗಬೇಕಾಗುತ್ತೆ, ಹೋದ್ಮೇಲೆ ಮತ್ತೆ ಅರ್ಜುನ ಸಮಸ್ಯೆನೆ, ಅದಕ್ಕೆ ಅಷ್ಟೊಳಗೆ ಮದುವೆ ಆಗಬೇಕು ಅಂತ ಕೇಳುತ್ತಾನೆ. ಕೃಷ್ಣ ಹೇಳ್ತಾರೆ, ಯೋಚನೆ ಮಾಡಬೇಡ ಅಂತ ಹೇಳಿ ವಸುದೇವ ದೇವಿಕೆಯರನ್ನು ಕರೆಸ್ತಾನೆ. ಅದರ ಜೊತೆಗೆ ಇಂದ್ರ ಶಚಿಯರನ್ನು ಕರೆದಂತ ಕೃಷ್ಣ ದೇವಲೋಕದ ಅವರಿಬ್ರು ಬರ್ತಾರೆ ಅಲ್ಲಿ, ಆ ಕ್ಷಣದೊಳಗೆ ಬರ್ತಾರೆ. ಕೃಷ್ಣ ಸಾಕ್ಷಾತ್ ನಾರಾಯಣ ಅಂತ ಹೇಳಿದ್ರೆ ಸಾಕ್ಷಿ ಇದುವುದು. ಇಂದ್ರದೇವರನ್ನು ತಪಸ್ ಮಾಡ್ಬೇಕಾದ್ರೆ ಎಷ್ಟು ದಿವಸ ಬೇಕು? ಏ ಇಂದ್ರ ಅಂದ್ರೆ ಇಂದ್ರದೇವರು ಬಂದ್ರು, ಶಚಿ ಬರಲೇ ಶಚಿಯನ್ನು ಕರ್ಕೊಂಡು ಬಂದ್ರು. ಅವರಿಬ್ರು ಯಾತಕ್ಕೆ ಬೇಕು ಅಂದ್ರೆ ಅರ್ಜುನ ಪರವಾಗಿ ಕುತ್ಕೊಂಡು ಹಸೆ ಮನೆ ಮೇಲೆ ಕೊಡಬೇಕು, ಅವರು ವಸುದೇವ ದೇವಕ್ಕೆ ಧಾರೆ ಹೇರ್ಕೊಡ್ಬೇಕು, ಅವ್ರ ಧಾರೆ ಎರೆಸ್ಕೋಬೇಕು, ಅಷ್ಟು ಏರ್ಪಾಟ್ ಮಾಡಿದಂತ ಕೃಷ್ಣ. ಇದೆಲ್ಲ ನಡೀತಿರೋದು ರಾತ್ರಿ ಹೊತ್ತಿನೊಳಗೆ, ಅದು ಕೂಡ ಮದುವೆ. ಮದುವೆಗೆ ರಾತ್ರಿ ನಿಷಿದ್ಧ ಅಲ್ಲ, ಉಪನಯನ ರಾತ್ರಿ ಮಾಡಬಾರ್ದು ಅಷ್ಟೇನೆ. ಮದುವೆ ವೆಂಕಟೇಶ್ ಕಲ್ಯಾಣವಾಗಿದ್ದು ಕೂಡ ಶುಕ್ರವಾರ ಸಾಯಂಕಾಲವೇ ಹೊರತು ಬೆಳಿಗ್ಗೆ ಅಲ್ಲ. ಅದು ಮದುವೆಗೆ ಸಾಯಂಕಾಲ ತಪ್ಪೇನೂ ಅಲ್ಲ, ಆದ್ರೆ ಉಪವಾಸ ಇರಬೇಕಷ್ಟೇ. ಅವರು ಉಪವಾಸ ಇರೋ ಕಾನ್ಸೆಪ್ಟ್ ಏಕಾದಶಿ ನೆರೆದಲ್ಲಿ ಪಾಪ ಹೊತ್ತಾಕಿರ್ತಾರೆ ಇವರೆಲ್ಲ ಕೂಡ. ಉಪವಾಸ ಧಾರೆ ಎರೆಯೋದಕ್ಕಿಂತ ಮುಂಚೆ ವರ ಕನ್ಯೆ ಕನ್ಯಾದಾನ ಮಾಡೋರು, ಕನ್ಯಾದಾನ ಸ್ವೀಕಾರ ಮಾಡೋರು ಉಪವಾಸ ಇದ್ದು ಆ ಯಜ್ಞ ಅದು ಯಜ್ಞದಲ್ಲಿ ಪಾಲ್ಗೊಳ್ಬೇಕು ಅಂತ ನಿಯಮ ಉಂಟು. ರಾತ್ರಿ ಹೊತ್ತು ಎಲ್ಲ ಬಂದರು ಕೃಷ್ಣ ಎಲ್ಲ. ಆ ಕಾಲಕ್ಕೆ ಋಷಿಮುನಿಗಳು ಬಂದಿದ್ದಾರೆ, ಅದು ವಿಶೇಷ. ಉಳಿದ ಯಾದವರು ಯಾರು ಇಲ್ಲ ಅಲ್ಲಿ. ಋಷಿಮುನಿಗಳನ್ನ ಕುಡಿಸಿ ಅವ್ರ ಮುಂದೆ ಶಾಸ್ತ್ರೋಕ್ತವಾದ ಮದುವೆ ಮಾಡಿಸ್ತಾ ಇದ್ದಾರೆ. ಶಾಸ್ತ್ರೋಕ್ತವಾದ ಮದುವೆ ಮಾಡಿಸಿ ಕೃಷ್ಣ ಒಬ್ಬನಿದ್ರೆ ಸಾಕಲ್ಲ, ಲಕ್ಷ್ಮೀರ್ಯಸ್ಯ ಪರಿಗ್ರಹ ಮಂಗಳಾಷ್ಟಕ ಯಾರು ಹೇಳ್ತೇವೋ ಅಂತ ಕೃಷ್ಣ ಅಲ್ಲಿದ್ದಾನೆ. ಇಂದ್ರಾದಿ ದೇವತ್ ಸಾತ್ರ ಇಂದ್ರದೇವರಿದ್ದಾರೆ. ಎಲ್ಲ ಮದುವೆ ಮುಗಿಸಿ ಅರ್ಜುನ ಮದುವೆ ಆಗಿದೆ ಇರಬೇಡ, ಬಲರಾಮದೇವ ಬರೋದ್ರೊಳಗೆ ಜಾಗ ಖಾಲಿ ಮಾಡ್ಬೇಕು ನೀನೀಗ, ಆದಷ್ಟು ಬೇಗ ಇಲ್ಲಿಂದ ಹೊರಡು ಅಂತ ಹೇಳಿ ಆದಷ್ಟು ಬೇಗ ಇಲ್ಲಿಂದ ಹೊರಡು. ಇಂದ್ರ ಶಚಿಯರನ್ನ ಸ್ವರ್ಗ ಕಳಿಸಿಬಿಡ್ತಾನೆ, ವಸುದೇವ ದೇವರ ಆ ಕಡೆ ಕಳಿಸ್ತಾನೆ. ಇವರು ಬೀಳ್ಕೊಟ್ಬಿಟ್ಟು ಅರ್ಜುನ ನಿನ್ನನ್ನು ಹೊರಡು. ಹೇಗೆ ಹೋಗ್ಬೇಕು ದ್ವಾರಕೆ? ಅದು ಒಂದು ಮೊದಲನೇದಾಗಿ ಅತ್ಯಂತ ಸುಭದ್ರವಾದ ವ್ಯವಸ್ಥೆ, ಒಂದು ನರಪೀಳೆ ಒಳಗೆ ಹೋಗಿಲ್ಲ ಹೊರಗೆ ಬರಹಾಗಿಲ್ಲ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಟೈಟ್ ಸೆಕ್ಯೂರಿಟಿ ಅಂತ ಅಂತಿರ್ತಾರೆ ನೋಡಿ ಈಗಿನ ಕಾಲಕ್ಕೆ. ಇನ್ನು ಟೈಟ್ ಸೆಕ್ಯೂರಿಟಿಯಲ್ಲಿ ಏನೋ ಆಗಿಬಿಡುತ್ತೆ ಈಗ, ಕಾರಲ್ಲಿ ಏನಾಗ ಸಂಭವನೆ ಇಲ್ಲ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಹೊರಗೆ ಹೇಗೆ ಹೋಗ್ಬೇಕು ಅರ್ಜುನ ಅಲ್ಲಿಂದ? ಮೊದಲನೇದಾಗಿ ದೊಡ್ಡ ಊರು, ಎರಡನೇದೊಳಗೆ ದೊಡ್ಡ ಸೈನ್ಯ ಇದೆ, ಆಮೇಲೆ ನೋಡಿದ್ರೆ ಕೋಟೆ ಇದೆ, ಅದ್ರ ಹೊರಗಡೆ ಸಮುದ್ರ ಇದೆ, ಒಂದೊಂದೊಂದು ದಾಟೋದು ಭಾರಿ ಕಷ್ಟ. ಹೇಗೆ ಹೋಗ್ಬೇಕಾತ ಈಗ? ಅರ್ಜುನ ಕೃಷ್ಣ ಹೇಳ, ಅರ್ಜುನ ಏನು ಯೋಚನೆ ಮಾಡಬೇಡ, ನನ್ನ ರಥ ಇದೆ ತಗೋ ಕುತ್ಕೊಂಡು ಹೊರಡು ಅಂತ ಹೇಳುತ್ತೆ. ಕೃಷ್ಣ ತನ್ನ ರಥವನ್ನು ಅರ್ಜುನಿಗೆ ಕೊಡ್ತಾನೆ. ಎಂಥ ಕರುಣಾಳು ಪರಮಾತ್ಮ! ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನೋ, ಇನ್ನೇನು ಈತನ ಲೀಲೆ. ತನ್ನ ರಥವನ್ನು ಕೊಡ್ತಾನೆ. ಹಿಂದೆ ಹೇಳಿದ್ದೆ, ಪೆನ್ನು ಕೊಟ್ಟರೆ ಕ್ಯಾಪ್ ಇಟ್ಕೊಂಡು ಕೊಡ್ತಾನೆ ಮನುಷ್ಯ. ಅಂಥದ್ರ ತನ್ನ ರಥ ಯಾರು ಕೊಡ್ತಾರೆ ಲೆಕ್ಕ? ಕೃಷ್ಣನ ರಥ ಅಂದ್ರೆ ಯಾವುದೋ ಕಟ್ಟಿಗೆ ರಥ ಅಲ್ಲ, ಅದು ಚಿನ್ನದ ರಥ, ರಥಗಳಿಂದ ಅಲಂಕೃತವಾದಂತಹ ರಥ ಅದು. ಅದು ರಥ ಕೊಟ್ಟನಂತೆ ಅರ್ಜುನ ಹೋಗಿ ಕುತ್ಕೊಂಡು ಹೋಗು ಅಂತ ಹೇಳ್ತಾರೆ. ನಮಗೆಲ್ಲ ಭಾರಿ ದುಃಖ ಆಗಿಬಿಡುತ್ತೆ, ನಮಗೂ ಕೊಡಬಾರ್ದಾಗಿತ್ತು ಕೃಷ್ಣ ರಥವನ್ನ, ಅಂಥ ಚೆನ್ನಾಗಿರೋ ರಥ ಅಂತ ಕೇಳಿದರೆ ದಡ್ರಿದ್ದೀರಿ. ಎಲ್ಲರಿಗೂ ಪರಮಾತ್ಮ ರಥ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ರಥ ಕೊಟ್ಟಿದ್ದಾನೆ ಪರಮಾತ್ಮ. ಕಠೋಪನಿಷತ್ ಹೇಳ್ತಾ ಇದೆ, ರಥ ಯಾವ್ದು ಗೊತ್ತಾ? ಈ ದೇಹವೇ ರಥ ಅಂತ ಹೇಳ್ತಾರೆ. ದೇಹವೇ ರಥ. ಇದು ಕುದುರೆಗಳು ಯಾವ್ದು ಗೊತ್ತಾ? ಇಂದ್ರಿಯಗಳೇ ಕುದುರೆಗಳು. 11 ಕುದುರೆಗಳ ರಥ ಇದು. 10 ಹೊರಗಿದೆ, 1 ಒಳಗಿದೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇಹೋರಥ ಎಲ್ಲವೂ ಕಠೋಪನಿಷತ್ ಹೇಳ್ತಾರೆ, ಇಂದ್ರಿಯಾಣಿ ಹಯಾನಾಹುಹು, ಇಂದ್ರಿಯಗಳೆಲ್ಲ ದಶರಥ ಅಂತ ಕರೀತಾರೆ ನೋಡಿ, 10 ಕುದುರೆಗಳಿರ್ತಕ್ಕಂಥ ರಥ ಇದು ಒಂದು. ಇಂದ್ರಿಯಗಳು ಎಳ್ಕೊಂಡು ಹೋಗ್ತಾ ಇರುತ್ತಲ್ಲ, ಕುದುರೆ ಎಳ್ಕೊಂಡು ಹೋಗ್ತಾ ಇದೆ, ಮುಂದೆ ಸಾಧನೆ ಮಾಡಲಿಕ್ಕೆ ಅಂತ ಹೊರಟ್ರೆ ವೈಕುಂಠಕ್ಕೆ ಹೋಗ್ತಕ್ಕಂತ ರಥ ಈ ದೇಹ ಅಂತ ಕರೀತಾರೆ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಳೀರ ಅಂತ ಕರೆದಿದ್ದ. ಅದಕ್ಕೇನೆ ಗುಡಿಸಿ ನೀನು ಹೋಗು ಅಂತ ಹೇಳ್ತಾನೆ. ಸಾರಥಿ ಬೇಕಲ್ಲ, ಡ್ರೈವರ್ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕೀಗ, ದೊಡ್ಡ ಸೈನ್ಯ ದಾಟಬೇಕು, ಸಾರಥಿ ಎಲ್ಲಿಂದ ಸಿಗ್ಬೇಕು ಅದಕ್ಕೆ. ಅರ್ಜುನ ಯೋಚನೆ ಮಾಡಬೇಡ, ನನ್ನ ತಂಗಿ ಸುಭದ್ರೆಗೆ ಸಾರಥ್ಯ ಹೇಳ್ಕೊಟ್ಟಿದ್ದೇನೆ, ಅವಳು ಸಾರಥ್ಯ ಮಾಡ್ತಾಳೆ ಅಂತ ಹೇಳಿದ್ ನಾನು. ಕೃಷ್ಣ ಸುಭದ್ರೆಯನ್ನು ಕರೆದು ಸುಭದ್ರೆ ಸ್ವಲ್ಪ ರಥ ಓಡಿಸೋದು ಕಲ್ತ್ಕೊಬಂದ ಹಿಂದೆ ಕಲಿಸಿದ್ನಂತೆ, ಯಾತಕ್ಕೆ ಅಂತ ಕೃಷ್ಣ ಹೇಳಿಲ್ಲ. ಇವತ್ತು ಉಪಯೋಗಕ್ಕೆ ಬರ್ತಾ ಇದೆ ಅಂದ್ರೆ ದೇವರು ಏನ್ ಮಾಡ್ತಾರೆ ನಮಗೆ ಗೊತ್ತಾಗೋದಿಲ್ಲ, ಎಲ್ಲ ಹೋದಾಗ ಏನೋ ಹೊಂದಿರ್ತಾನೆ, ಮುಂದೆ ಯಾವುದೋ ಕಾಲಕ್ಕೆ ಉಪಯೋಗ ಬಂದ್ಬಿಡುತ್ತೆ. ಅದಕ್ಕೆ ದೇವ್ರ ಮೇಲೆ ಭಾರ ಹಾಕಿದ್ರೆ ಒಳ್ಳೇದಾಗಲೇಬೇಕು, ಇಲ್ಲದ ಹೋದ್ರೆ ಎಂದೂ ಒಳ್ಳೇದಾಗ ಸಂಭವ ಇಲ್ಲ. ಸುಭದ್ರೆಗೆ ಸಾರಥ್ಯವನ್ನು ಕಲಿಸಿದ್ದ, ಸಾರಥ್ಯ ಕುತ್ಕೊಂಡಿದ್ರು. ಹಿಂದಿನ ಕಾಲಕ್ಕೆ ರಾಜ ಸಾಮಾನ್ಯವಾಗಿ ರಾಜಕನ್ಯರಿಗೆ ಸಾರಥ್ಯ ಬರ್ತಿತ್ತು, ಇವತ್ತು ಅಷ್ಟೇ. ಶ್ರೀಮಂತ ಮೇಲೆ ಕಾರ್ ಇತ್ತು ಅಂದ್ರೆ ಮನೆಯವರ ಡ್ರೈವಿಂಗ್ ಕಲ್ತು ಬಿಟ್ಟಿರ್ತಾರೆ ಸಾಮಾನ್ಯವಾಗಿ, ಸಾಮಾನ್ಯ ಡ್ರೈವಿಂಗ್ ಬರೋದು ಅಭ್ಯಾಸ. ಆದ್ರೆ ಅಲ್ಲಿ ಆ ರೀತಿ ಬಂದಿದ್ದಲ್ಲ, ಕೃಷ್ಣ ಉದ್ದೇಶಪೂರ್ವಕ ಹೇಳಿ ಕಳಿಸಿದ್ದಾರೆ. ಸತ್ಯಭಾಮಾದೇವಿ ಸಾರಥ್ಯ ಮಾಡಿದ ಕಥೆ ಬರುತ್ತೆ ನರಕಾಸುರನ ವಧೆ, ನಚ್ಚರಿಸಿ ಬರ್ತಾ ಇದೆಯಲ್ಲ. ನರಕಾಸುರನ ವಧೆಯ ಕಾಲಕ್ಕೆ ಸತ್ಯಭಾಮಾದೇವಿ ಕೃಷ್ಣನ ಮುಂದೆ ಕೂತು ಗರ್ಡನ್ ಮೇಲೆ ಕೂತಿದ್ದ, ಯುದ್ಧವನ್ನು ಮಾಡ್ತಾರೆ ಸತ್ಯಭಾಮಾದೇವಿ. ಅದೇ ರೀತಿ ದಶರಥ ಯುದ್ಧಕ್ಕೆ ಹೋದ ಕಾಲ ಕೈಕೇಯಿ ಸಾರಥಿಯಾಗಿ ಕೂತಿರುತ್ತ, ದಶರಥ ಮೂರ್ಛಿತನಾಗಿ ಬಿದ್ದ ಕುದುರೆ ರಥ ಓಡಿಸ್ಕೊಂಡು ಹೋಗ್ತಾಳೆ ಕೈಕೇಯಿ. ಆದ್ದರಿಂದ ರಾಜಮನೆತನದ ಸ್ತ್ರೀಯರುಗಳಿಗೆ ಅದು ಸಾಮಾನ್ಯವಾಗಿ ಬರೋದು, ಆದರೆ ಸಾಮಾನ್ಯ ಡ್ರೈವಿಂಗ್ ಉಪಯೋಗ ಇಲ್ಲ ಇಲ್ಲಿ. ಎಕ್ಸ್ಪರ್ಟ್ ಸಮುದ್ರ ದಾಟಬೇಕಲ್ಲ, ಹೇಗೆ ಡ್ರೈವ್ ಮಾಡ್ಬೇಕು ಲೆಕ್ಕ ಹಾಕಿ, ಅದಕ್ಕೆ ಭಾರಿ ಎಕ್ಸ್ಪರ್ಟ್ ಆಗಿರ್ಬೇಕು. ಅರ್ಜುನ ಕೃಷ್ಣ ಆ ರೀತಿ ಮಾಡಿಸಿದ್ದ ಸುಭದ್ರೆಯನ್ನ ಕುತ್ಕೊಂಡಿದ್ದಾರೆ, ನೀವಿನ್ನು ಹೊರಡಿ ಅಂತ ಹೇಳಿದರು. ಬೆಳಗಿನ ಜಾವ ಬರ್ತಾ ಇದೆ, ಬೆಳಗಿನ ಜಾವ ಬರ್ತಾ ಇದೆ, ನೀವು ಹೊರಡಿ ಅಂತ ಹೇಳಿ ಕೃಷ್ಣ ತಾನು ಎಲ್ಲ ಕಡೆ ಸರ್ವಾಂತರ್ಯಾಮಿ ಎದುರಿಗೆ ಇಲ್ದಾಗ ಹೊರಟ ಹೊರಟ ಮಾಡಿಬಿಡ್ತಾನೆ. ಅರ್ಜುನ ಸುಭದ್ರೆ ರಥ ಓಡಿಸ್ತಾಳೆ, ಅರ್ಜುನ ಕೂತಿದ್ದಾನೆ, ರಥ ಓಡ್ತಾ ಇದೆ, ಜನ ಆಗಲೇ ಈಗಿನ ಕಾಲದ ಜನ ಆಗಿದ್ರೆ ಅರ್ಜುನ ಸುರಕ್ಷಿತ ಹೋಗ್ಬಿಡ್ತಾ ಇದ್ದ. ಹೇಗೆ 9 ಕೇಳ್ತಿದ್ರು, ಯಾರು ಇರ್ತಿ ಅರ್ಜುನ ಇರ್ತಿದ್ದಿಲ್ಲ ಅಷ್ಟೊತ್ತಿ. ಅದನ್ನು ಬೇಗ ಹೇಳೋ ಕಾಲ ಆದ್ರೆ ಎಲ್ಲ ಎದ್ಬಿಟ್ಟಿದ್ದಾರೆ ಅರುಣೋದಯಕ್ಕೇನೆ, ಎಲ್ಲ ದಾರಿ ಬೀದಿಗಳೆಲ್ಲ ಜನ ಸಂದಣಿ ತುಂಬಿ ಹೋಗಿದೆ, ಸೈನಿಕರಿದ್ದಾರೆ, ರಥ ಹೊಡ್ಕೊಂಡು ಅರ್ಜುನ ಹೋಗ್ತಿದ್ದಾನೆ, ಜನ ನೋಡ್ತಿದ್ದಾರೆ. ಆಶ್ಚರ್ಯನೇ ಆಶ್ಚರ್ಯ, ಏನು ಸ್ವಾಮಿಗಳು ಅಂತ ಪಾಪ, ಆಶ್ಚರ್ಯನೇ ಆಶ್ಚರ್ಯ, ಸ್ವಾಮಿಗಳು ಹೋಗ್ತಾ ಇದ್ದಾರೆ. ಅದು ಹೇಗೆ, ಕಿಂ ಕಿಮೇತ ತ್ರಿದಂಡಿ ಕನ್ಯಾಂ ಹರತ್ತೇಶ ಕೋದಂಡ ಪಾಣಿಹಿ. ಸ್ವಾಮಿಗಳು ದಂಡ ಬಿಟ್ಟು ಕೋದಂಡ ಹಿಡ್ಕೊಂಡು ಹೊರಟು ಬಿಟ್ಟಾರಲ್ಲ, ಈಗ ದಂಡ ಕೋದಂಡ, ದಂಡ ಎತ್ತಿಗಿಡೋದು, ಕೋದಂಡ ಅಂದ್ರೆ ಬಿಲ್ಲು ಅಂತ, ಎಷ್ಟು ಸಂಸ್ಕೃತದ ಸಾರಸ್ಯ ಬೇರೆ ಕಡೆ ಬರೋದಿಲ್ಲ. ಅದು ದಂಡ ಬಿಸಾಕಿ ಕೋದಂಡ ಹಿಡ್ಕೊಂಡು ಸ್ವಾಮಿಗಳು ಹೊರಟು ಬಿಟ್ಟರಪ್ಪ. ಅವ ದಿವಸ ಮಂತ್ರಾಕ್ಷರ ಅಭ್ಯಾಸ ಆಗಿತ್ತು ಅವರಿಗೆ, ಜಾತ್ರೆ ಮಾಸ ಕಾಲಕ್ಕೆ ಹೋಗಿ ಹೋಗಿ ಸೇವೆ ಮಾ, ಎಲ್ಲ ಜನಗಳು ಪರಿಚಯ ಅರ್ಜುನ. ಈಗ ನೋಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಏನ್ ಹಿಂಗ್ ಮಾಡ್ತಿದ್ದಾರೆ, ಜೋರಾಗಿ ಕೂಗ್ತಿದ್ದಾರೆ, ಏನಿದು ಏನಿದು ಅಂತೇಳಿ ಸುಭದ್ರೆ ಓಡಿಸ್ತಾಳೆ. ಜನಕ್ಕೆ ಗೊತ್ತು ಯಾರು ದೊಡ್ಡವರು ಯಾರು ಊರಲಿಲ್ಲ ಅಂತ ಹೇಳಿಬಿಟ್ಟು, ಏನೋ ಆಗೋಗ್ಬಿಟ್ಟಿದೆ ಎಂದು ಕೂಗ್ತಾ ಇದ್ದಾರೆ. ಅರ್ಜುನ ಹೊರಟೇ ಬಿಡ್ತಾರೆ, ಸೈನಿಕರಿಂದ ಶುರು ಮಾಡಿಬಿಡ್ತಾರೆ. ಭಯಂಕರ ಯುದ್ಧ ನಡೀತಾ ಇದೆ. ಅರ್ಜುನ ಯುದ್ಧ ಮಾಡ್ತಾನಾಗ ಅರ್ಜುನ ಯಾತಕ್ಕೆ ವೀರ ಅಂತ ಕರೀತಾರೆ ಅಂತ ಅವತ್ತು ಗೊತ್ತಾಗುತ್ತೆ. ಮಹಾವೀರ ಅರ್ಜುನ ಅದಕ್ಕೆ ವರ್ಣನೆ ಮಾಡಿದ್ದು, ಎತ್ರ ಪಾರ್ಥೋ ಧನುರ್ಧರ, ಪಾರ್ಥ ಏವ ಧನುರ್ಧರ. ಅರ್ಜುನಂತ ಅಸ್ತ್ರಜ್ಞ ಸಿಗೋದು ಭಾರಿ ಕಷ್ಟ. ಭೀಮನ ಹೊರತು, ಬಲರಾಮನ ಹೊರತು, ಅಶ್ವತ್ಥಾಮನ ಹೊರತು ಅರ್ಜುನನ ಮಟ್ಟಕ್ಕೆ ಬರೋರು ಇನ್ಯಾರು ಇರಲಿಲ್ಲ. ಅಂತ ಒಂದು ಸಮರ್ಥ ಅರ್ಜುನ. ಆತನಿಗೆ ಬರೀ ಯುದ್ಧ ಮಾಡೋದು ಕಷ್ಟ ಅಲ್ಲ, ತುಂಬಾ ಕೆಲಸ ಇದೆ ಆತನಿಗೀಗ. ಸುಮ್ಮನೆ ಹೊಡೆಯಾಗಿಲ್ಲ ಆತ ಯಾರನ್ನು ಹೊಡೆದಾಗೆ, ಎಲ್ಲ ಕೃಷ್ಣನ ಕಡೆಯವರು, ಒಬ್ಬನು ಹೊಡೆಯಾಗಿಲ್ಲ. ಇನ್ನು ಅರ್ಥ ಮಾಡ್ಕೋಬೇಕು ಅರ್ಜುನ್ ಎಷ್ಟು ಸಮಸ್ಯೆ ಇದೆ ಅಂದ್ರೆ, ಸುಮ್ಮನೆ ಹೊಡೆ ಪಟ ಪಟ ಬಾಡ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಹೊಡೆಯಾಗಿಲ್ಲ, ಆದ್ರೆ ಬಿಟ್ಟರೆ ಅವ್ರು ಹೊಡಿತಾರೆ, ಬಿಡಾಗಿಲ್ಲ ಅವರಿಗೆ. ಇವರಿಗೆ ಕೃಷ್ಣ, ಇವರಿಗೆ ಗೊತ್ತು ಅರ್ಜುನಿಗೆ ಗೊತ್ತು, ಇವರೆಲ್ಲ ಕೃಷ್ಣನ ಕಡೆಯವರು ಅಂತ ಹೇಳಿ. ಅವರಿಗೆ ಗೊತ್ತಿಲ್ಲ ಇವ್ರು ಅರ್ಜುನ ಅಂತ ಹೇಳಿಬಿಟ್ಟು, ಯಾರೋ ಸ್ವಾಮಿ ಅಂತ ತಿಳ್ಕೊಂಡಿರೋದು ಅರ್ಜುನ ಅಂತ ತಿಳ್ಕೊಂಡಿಲ್ಲ ಅವರೆಲ್ಲ ಕೂಡ. ಜೋರಾಗಿ ಹೊಡಿತಾ ಇದ್ದಾರೆ, ಈತ ಹೊಡೆಯಾಗಿಲ್ಲ, ಎಷ್ಟು ಕಷ್ಟ ಇದೆ ಯೋಚನೆ ಮಾಡಬೇಕು. ಅದೇನು ಸ್ವಲ್ಪ ಜನ ಸೈನಿಕರಲ್ಲ, ದೊಡ್ಡ ಸೈನ್ಯ ಇದೆ, ಹ್ಯಾ ಒಬ್ಬನೇ ಇದ್ದಾನೆ ಜೊತೆ, ಏನು ಮಾಡಾಗಿಲ್ಲ. ಅರ್ಜುನ ಕಲಿತ ಬುದ್ಧಿನೆಲ್ಲ ಉಪಯೋಗಿಸ್ತಾನೆ. ಅದಕ್ಕೆ ಲೋಕಮಾನ್ಯನಾಗಲಿಕ್ಕೆ ಅದೇ ಕಾರಣ, ಬಾಣ ಬಿಟ್ಟಿರಬೇಕು, ಒಬ್ಬರು ಸಾಯ್ಬಾರ್ದು ಅಲ್ಲ, ಒಬ್ಬರು ಕೈಕಾಲು ಮುರಿಬಾರ್ದು ಅಲ್ಲ, ಒಬ್ಬರಿಗೆ ಗಾಯ ಆಗಬಾರ್ದು ಅಲ್ಲ, ಒಬ್ಬರಿಗೆ ಹಾಯ ಅನ್ನಬಾರ್ದು, ಆ ರೀತಿ ಬಾಣ ಹೊಡಿಬೇಕು. ಇದು ಮಾಡಿ ಕೃಷ್ಣನಿಗೆ ದ್ರೋಹ ಮಾಡಿದಾಗತ್ತಿಲ್ಲ, ಹೋದರೆ ಕೃಷ್ಣನಿಗೆ ದ್ರೋಹವಾಗ್ತಾ ಇದೆ. ಏನು ಮಾಡಬೇಕು, ಬಾಣಗಳನ್ನು ಬಿಟ್ಟನಂತೆ ಶಿಕ್ಷೆಯ ವಿದ್ಯಾಚ, ಎಷ್ಟು ಓದಿದ್ದ ಪಾಪ, ಎಷ್ಟು ಅನುಭವ ಇತ್ತು, ಎಲ್ಲ ಅಪ್ಲೈ ಮಾಡ್ತಾನೆ ಅವತ್ತಿನ ದಿವಸ. ಆತ ಬಾಣಗಳನ್ನು ಹೊಡೆದರೆ ಸೈನಿಕರು ಗುಂಪು ಬರ್ತಿದ್ರೆ ಬಾಣಗಳು ಹೋಗ್ತಿದ್ವಂತೆ, ಆಕಾಶ ತುಂಬಾ ಬಾಣಗಳು, ಎಲ್ಲಿ ನೋಡಿದ್ರು ಬಾಣಗಳ ಸುರಿಮಳೆ. ಅವರೆಲ್ಲ ಜನಗಳು ಬರ್ತಿದ್ರೆ ಅಡ್ಡ ನಿಲ್ಲಿಸ್ತಿದ್ನ ಹೋಗ್ಬಿಟ್ಟಷ್ಟೇ, ಟಚ್ ಮಾಡಾಗಿಲ್ಲ, ಅವ್ರು ಟಚ್ ಮಾಡಿಬಿಟ್ರೆ ಇದಾಗಿ ಬಿಡುತ್ತೆ ಅವ್ರಿಗೆ, ಪಾಪ ಪೆಟ್ಟಾಗುತ್ತೆ, ಸುಮ್ಮನೆ ಎಲ್ಲ ಮುಟ್ಬೇಕು ಅವರನ್ನು, ಅವ್ರು ಸ್ಟಾಪ್ ಆಗೋದು. ಅವ್ರು ನೋಡ್ತಾರೆ, ಭಾರಿ ಆಶ್ಚರ್ಯವಾಗ್ತಾ ಇದೆ, ಒಬ್ಬನು ಇಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾನೆ, ಒಬ್ಬರಿಗೊಂಚೂರು ಗಾಯ ಮಾಡ್ತಾ ಇಲ್ಲ, ಎಂಥ ಮಹಾನುಭಾವ ಅಂತ ಯೋಚನೆ ಮಾಡ್ತಾ ಇದ್ದ. ಹಿಂದೆ ನಾವು ಕೇಳಿದ್ವಿ, ಏಕಲವ್ಯ ಬಾಣ ಬಿಟ್ಟಾಗ ನಾಯಿ ಬಾಯಲ್ಲಿ ಸಿಕ್ಕಾಕೊಳ್ಳಿದ್ದು ಬಾಣ, ಒಂಚೂರು ಗಾಯ ಆಗಿದ್ದಿಲ್ಲ. ಅದಕ್ಕೆ ಆಶ್ಚರ್ಯ, ಒಂದು ನಾಯಿ ಬಾಯಿಯೊಳಗೆ ಬಾಣ ಬಿಟ್ಟಾಗ ಗಾಯ ಆಗಿದ್ದಿಲ್ಲ ಅಂತ ಹೇಳಿದ್ರೆ ಆಶ್ಚರ್ಯವಾಯ್ತಲ್ಲ. ಲಕ್ಷಾಂತರ ಜನಗಳು ಬಾಣ ಬಿಟ್ಟರೆ ಒಬ್ಬರಿಗೊಂಚೂರು ಗಾಯ ಆಗಿಲ್ಲ. ಎಂಥ ಸಾಮರ್ಥ್ಯ ಇರಬೇಕು ಅರ್ಜುನನಿಗೆ, ಎಷ್ಟೊತ್ತಾರು ಬೇಕಾಗಿತ್ತು ನನ್ನ ವೆಹಿಕಲ್ ತಾನು ನಿಲ್ಲೋದಿಲ್ಲ ತಕ್ಷಣನೇ, ಅದು ಬಾಣ ನಿಲ್ಲಿಸ್ಬೇಕಾದ್ರೆ ಸಾಮಾನ್ಯನಾ? ಆ ರೀತಿ ನಿಲ್ಲಿಸ್ತಾ ಸುರಕ್ಷಿತ ಮುಂದೆ ಹೋಗ್ತಾನೆ ಇದ್ದಾನೆ. ಸ್ವಲ್ಪತ್ತಿಗೆ ಅವರಿಗೆಲ್ಲ ಆಶ್ಚರ್ಯ ಶುರುವಾಗಿಬಿಡುತ್ತೆ, ಎಂಥ ಮಹಾಪರಾಕ್ರಮಿ ಇದ್ದಾನೆ ಇವನು, ಎಲ್ಲೋದ್ರೂ ಬಾಣ ಸುರಿಸ್ತಾನೆ, ನಮಗೆ ಅಪಾಯ ಮಾಡ್ತಾ ಇಲ್ಲ, ಏನಿದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಸೇನಾಧಿಪತಿ ಇದ್ದಾನೆ ವಿಪ್ರೂಥು, ಅವನು ಯುದ್ಧಕ್ಕೆ ಬರ್ತಾರೆ. ವಿಪ್ರೂಥು ಕೃಷ್ಣ ಹಿಡಿಬಿಟ್ಟಿರ್ತಾನೆ ಆಗ್ಲೇ, ನಮ್ಮ ಅರ್ಜುನ ಅವನು ಮದುವೆ ಮಾಡಿಸಿ ಕಳಿಸ್ತಾ ಇರ್ತೇನೆ, ಹುಷಾರು, ಅವನು ಅಡ್ಡ ಮಾಡಬಾರದು ಅಂತ ಹೇಳಿರ್ತಾರೆ, ಅಡ್ಡಿ ಮಾಡಬಾರದು ಅವನಿಗೆ, ಶಿಕ್ಷೆ ಕೊಡ್ತಾರೆ, ಯುದ್ಧ ಮಾಡಬೇಕು ಪೆಟ್ಟಾಗಬಾರದು. ಅವನಿಗೂ ಅದೇ ಸಂಕಟನೆ ಪಾಪ. ಯುದ್ಧ ಮಾಡ್ತಾ ಮಾಡ್ತಾ ಮುಂದೆ ಬಂದು ನಿಂತಾಗ ಅರ್ಜುನ ಅವನು ಬಾಣ ಬಿಲ್ಲನ್ನು ಕತ್ತರಿಸ್ತಾನೆ. ಹತ್ರ ಬರ್ತಾನೆ ಅರ್ಜುನ, ಕೃಷ್ಣ ಎಲ್ಲ ಹೇಳಿದ್ದಾನೆ, ನಾನು ಯುದ್ಧ ಮಾಡದ ಮಾಡ್ತೇನೆ ಹೊರತು ಯುದ್ಧ ಮಾಡೋದಿಲ್ಲ, ನೀನು ಅಷ್ಟೇನೆ ಹೊಡೆದ ಮಾಡ್ಕೊಂಡು ಆದಷ್ಟು ಬೇಗ ಹೊರಟು ಬಿಡು, ಬಲರಾಮದೇವರು ಬರೋದ್ರೊಳಗೆ ನೀ ಜಾಗ ಖಾಲಿ ಮಾಡಿರಬೇಕು, ಬೇಗ ಹೋಗು, ಇಲ್ಲ ನಾನು ಸೇನಾಧಿಪತಿಯನ್ನ ಜವಾಬ್ದಾರಿ ಇದೆ ಅಂತ ಹೇಳಿದಾಗ ಅರ್ಜುನಿಗೆ ಅರ್ಥವಾಯ್ತು, ಓ ಕೃಷ್ಣ ಎಷ್ಟು ಅನುಕೂಲ ಮಾಡಿದ್ದಾನೆ. ಮತ್ತೆ ನೆನಪು ಮಾಡ್ಕೋತಾನೆ, ರಥ ಕೊಟ್ಟು ಮದುವೆ ಮಾಡಿಕೊಟ್ಟ ಕೃಷ್ಣ, ರಥ ಕೊಟ್ಟ ನೀ ಹೋಗ್ಬೇಕಾದ ಸಾರ ಸೈನ್ಯಕ್ಕೆ ಹೇಳ್ಬಿಟ್ಟಿದ್ದಾರೆ, ನಮಗಿದೆ ಅರ್ಥ ಇತ್ತು, ದೇವ್ರು ಹೇಳಿದ ನಡ್ಕೊಂಡ್ರೆ ವಿಘ್ನಗಳು ಬಂದ್ರೆ ನಮಗೆ ಅನುಕೂಲ ಮಾಡುತ್ತೆ ಹೊರತು ಕೆಟ್ಟದ್ದು ಮಾಡೋದೇ ಇಲ್ಲ ಅಂತ ಅರ್ಥ. ವಿಘ್ನ ಬರೋದು ತಪ್ಪಿದ್ದಲ್ಲ, ಆದ್ರೆ ಎಫೆಕ್ಟ್ ಮಾಡೋದೇ ಇಲ್ಲ. ಲೀಲಾಜಾಲ ಅರ್ಜುನ ಮುಂದೆ ಹೋಗ್ತಾ ಇದ್ದಾನೆ, ಸಮುದ್ರ ದಾಟಿ ಅರ್ಜುನ ಹೊರಟೆ ಬಿಟ್ಟ, ಲೀಲಾಜಾಲ ದಾಟಿದ, ವಿಪ್ರೂಥ ನೋಡಿದ, ಅರ್ಜುನ ಪೂರ್ತಿ ದಾಟಿದ, ಬಾಲ್ರ ದಾಟಿದ ಅಂತ ಗೊತ್ತಾದ ಮೇಲೆ ಅಲ್ಲಿಂದ ಓಡ್ತಾನೆ ಬಲರಾಮದೇವರ ಹತ್ರ ಹೋಗಿಬಿಟ್ಟು. ಎಲ್ಲ ಪಾಪ ಅವ್ರು ಪಿಂಡೋದ್ಧಾರ ಕ್ಷೇತ್ರದಲ್ಲಿ ಬೆಳಿಗ್ಗೆ ಎದ್ದೆಲ್ಲ ಅನ್ನಿಕ ಮಾಡ್ತಾ ಕೂತಿರ್ತಾರೆ. ಓ ಸ್ವಾಮಿಗಳು ಕರ್ಕೊಂಡು ಹೋಗಿಬಿಟ್ರು ಸುಭದ್ರೇನ, ಭಾರಿ ಪದಿತಿ ಆಗಿಬಿಟ್ಟಿದೆ, ಎಷ್ಟು ಯುದ್ಧ ಮಾಡಿದ್ರೆ ನಿಲ್ಸಕ್ಕಾಗಲೇ ಇಲ್ಲ, ಆತ ಅರ್ಜುನ ಅಂತ ಹೇಳಿ. ಆಗ ಸಿಟ್ಟು ಬಂತು ಎಲ್ಲರಿಗೂ, ಯಾದವರಿಗೆಲ್ಲ ಬೆಂಕಿ ಹಾಕ್ತಿದ್ದಾರೆ ಎಲ್ಲರೂ ಕೂಡ. ಒಂದು ಕಡೆಗೆ ಬಲರಾಮದೇವರಿಗೂ ಆಶ್ಚರ್ಯ, ದುರ್ಯೋಧನ ಕೊಟ್ಟ ಮಾತು ಬೇರೆ ಹೋಯ್ತು ಈ ಮಧ್ಯೆ, ಮತ್ತೆ ತಮ್ಮ ಮರ್ಯಾದೆ ಬೇರೆ ಹೋಯ್ತು, ಒಬ್ಬ ಹುಡುಗಿನ ಉಳಿಸ್ಕೊಳ್ಳಕ್ಕಾಗಲಿಲ್ಲ, ಅಪಖ್ಯಾತಿ ಬೇರೆ ಬರುತ್ತೀಗ, ಏನು ಮಾಡಬೇಕು ಅಂತ ಗಾಬರಿ ಆದ್ರಂತೆ. ಎಲ್ಲ ಎದ್ದು ಬಿಡ್ತಾರೆ, ಕೈ ಖಡ್ಗ ತಗೊಂಡಿದ್ದು, ಬಿಲ್ಲು ಬಾಣ ತಗೊಂಡಿದ್ದು, ಹಡಿ ಬಡಿ ಕಡಿ ಅಂತ ಎಲ್ಲ ಎದ್ದು ಬಿಡ್ತಾರೆ, ಸಿಕ್ಕಾಬಿಟ್ಟು ಎಮೋಷನಲ್ ಆಗಿ ಬಿಡ್ತಾರೆ. ಅರ್ಜುನ ಗೊತ್ತಾಗಿದ್ದಾರೆ, ಹೋಗೋದು ಅವನು ಹಿಡಿಯೋದು ಹೊಡೆಯೋದು, ಸುಭದ್ರ ಕರ್ಕೊಂಡು ಬಂದು ಬಿಡೋದೆ ಅಂತ ಹೊರಟ ತಕ್ಷಣ ಬಲರಾಮದೇವರು ಸ್ವಲ್ಪ ಯೋಚನೆ ಮಾಡ್ತಾರೆ, ಹಾಗೆಲ್ಲ ಹೋಗಬೇಡಿ, ಸ್ವಲ್ಪ ನಾವು ದುಡುಕಿದ್ರೆ ಭಾರಿ ತಪ್ಪಾಗುತ್ತೆ, ಕೃಷ್ಣನ ಒಂದು ಮಾತು ಕೇಳ್ಕೊಂಡು ಹೋಗೋಣ, ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಮೊದಲೇ ಮಾತು ಮಾಡಿದ್ರೆ ಪಜಿತೇರಿ ಸಮಸ್ಯೆನೇ ಬರ್ತಿರಲಿಲ್ಲ, ಈಗ ಕೃಷ್ಣನೊಂದು ಮಾತು ಕೇಳೋಣಂತೆ ಆಮೇಲೆ ಹೋಗ್ಬೋದು ಅಂತ ಹೇಳಿದ ತಕ್ಷಣ ಸಭೆ ಸೇರ್ತಾ ಇದೆ. ತುಂಬಿದ ಸಭೆ, ಕೃಷ್ಣ ಕೂತಿದ್ದಾನೆ, ಬಲರಾಮದೇವರು ಕೂತಿದ್ದಾರೆ, ದೊಡ್ಡವರೆಲ್ಲ ಸೇರಿದ್ದಾರೆ, ಹಾಗೆಲ್ಲ ಹೇಳ್ತಾರೆ. ಹೀಗಾಗಿಬಿಟ್ಟಿದೆ, ಮುಂದೆ ಮೀಟಿಂಗ್ ಹೇಗೆ ನಡೀಬೇಕೋ ತೋರಿಸ್ತಾರೆ. ಮೀಟಿಂಗ್ ನಡೀಬೇಕು ಹೀಗೆ ತಾನೆ, ಅಜೆಂಡಾ ಏನು ಅಂತ ವಿಚಾರಿಸಿ ಮುಂದೆ ವಿಚಾರ ಮಾಡ್ಬೇಕಲ್ಲ. ವಿಷಯ ಇಷ್ಟೇ, ಅರ್ಜುನ ಸುಭದ್ರೇನ ಸನ್ಯಾಸಿ ವೇಷದಲ್ಲಿ ಬಂದು ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ, ಮುಂದೆ ಏನು ಮಾಡಬೇಕು ಅಂತ ಪ್ರಶ್ನೆ. ಆಗ ಎಲ್ಲರೂ ಯಥಾಪಕರ ಏನೋ ಮಾತಾಡ್ತಾರೆ, ಬಲರಾಮದೇವರು ಸುಮ್ಮನೆ ಇರಿ ಅಂತ ಹೇಳಿ, ಕೃಷ್ಣ ಏನ್ ಮಾಡ್ಬೇಕು ನೀನ್ ಹೇಳು, ಹಾಗೆ ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ತಕ್ಷಣ ಕೃಷ್ಣ ಹೇಳ್ತಾನೆ, ಏನೋ ಯಾವ ಕಡೆಯವ್ ನೋಡ್ಕೋದ ಕೃಷ್ಣ ಮಾತಾಡ್ತಿದ್ದಾನಂತೆ, ಬಹಳ ಬೇಜಾರು ಮಾಡ್ಕೊಂಡು ಮಾತಾಡಿದಾಗೆ, ಅಣ್ಣ ನಾನು ಮೊದಲೇ ಹೊಡ್ಕೊಂಡೆ ನಿನಗೆ, ಎಷ್ಟು ಹೇಳಿದೆ ಬೇಡ ಬೇಡ ಬೇಡ, ಈ ಮನುಷ್ಯ ನಂಬಕ್ ಕಾಣೋದಿಲ್ಲ ಅಂತ ಹೇಳಿಬಿಟ್ಟೆ, ನೀನ್ ಕೇಳಿದೀಯಾ ಅವತ್ ಯಾತಕ್ಕೆ ಮಾತಾಡಿದ್ದ ಅಂದ್ರೆ ಇದನ್ನ ಹೇಳೋದಕ್ಕೆ ಇವತ್ತಿನ ದಿವಸ ಇಲ್ಲದ ಹೋಗಿ ಕೃಷ್ಣ ಅವತ್ ಹೇಳಬಾರ್ದಾಗಿತ್ತೆ ಅಂತ ಕೇಳಿದೆ, ಅವತ್ ಹೇಳ್ಬಿಟ್ಟಿದ್ನಲ್ಲ ನಾನೀಗ, ಮಾತು ಬರೋದಿಲ್ಲ. ಅದಕ್ಕೆ ದೇವರು ಯಾವ್ದೋ ರೀತಿ ಹೇಳಿಸಿರ್ತಾನೆ, ಇಗ್ನೋರ್ ಮಾಡ್ತೇವಲ್ಲ ಫಲಿತಾಂಶ ಈಗಾಗ. ದೇವರ ಮಾತನ್ನ ನಾವು ಯಾವ್ದೋ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ದೇವರು ಡೈರೆಕ್ಟ್ ಆಗಿ ಮಾತಾಡೋದಿಲ್ಲ, ಅವರು ದೊಡ್ಡವರು ಹೇಳಿಬಿಟ್ಟ, ಶಕನವಾಗಿ ಬರಬಹುದು, ದೊಡ್ಡವರ ಮೂತಕ ಹೇಳಿಸಬಹುದು, ಯಾವ್ದೋ ರೀತಿಯಲ್ಲಿ ಬರಬಹುದು, ಅದನ್ನ ಒಪ್ಪಬೇಕು ನಾವಷ್ಟೇ. ಕೇಳಿಲ್ಲ ಏನ್ ಮಾಡೋದೀಗ, ಇವತ್ತು ಕೇಳ್ತಾ ಇದ್ದೀರಿ ಆಯ್ತು, ಅದನ್ನ ತಿಳಿದು ಹೇಳ್ತೇನೆ, ಅವತ್ತು ಹೇಳಿದ್ದೆ ಕೇಳಲಿಲ್ಲ, ಇವತ್ತು ಹೇಳ್ತೇನೆ, ಏನಾದರೂ ಮಾಡಿ ನನ್ನ ಗಂಟೆ ಏನೋಯ್ತು, ಕೇಳಿದ್ಮೇ ಹೇಳೋದು ನನ್ನ ಧರ್ಮ. ಅಣ್ಣ ವಿಷಯ ಗೊತ್ತಾಗಿದೆ, ಈಗ ಕರ್ಕೊಂಡು ಹೋದವನು ಅರ್ಜುನ, ಅರ್ಜುನ ಕರ್ಕೊಂಡು ಹೋಗಿದ್ದಾನೆ, ಸುಭದ್ರಣ ಮದುವೆ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾನೆ ಅಂತ ಇವ್ರು ಹೇಳ್ತಾರೆ. ಏನೇ ಆಗಿರಲಿ ನನಗನ್ಸೋದು ಇಷ್ಟೇ ಅಂತ ಹೇಳ್ತಾನೆ ಕೃಷ್ಣ. ಈಗ ಕರ್ಕೊಂಡು ಹೋಗಿರೋದು ಅರ್ಜುನ, ಅವನು ಸುಭದ್ರನ ತಾನೇ ಮದುವೆ ಮಾಡ್ಕೊಂಡು ಹೋಗಿದ್ದಾನೆ. ನನಗನ್ನಿಸ್ತಾ ಇದೆ ಅರ್ಜುನ ಎಂಥವನು ಅಂದ್ರೆ ಸಾಮಾನ್ಯನಲ್ಲ, ನಮಗೆ ಹತ್ತಿರದ ಸಂಬಂಧಿ ಬೇರೆ, ವೇದವ್ಯಾಸರ ಮೊಮ್ಮಗ ಅದು ಬೇರೆ, ಜೊತೆಗೆ ವೇದವ್ಯಾಸರ ಮಕ್ಕಳೇ ಧೃತರಾಷ್ಟ್ರ ಪಾಂಡು ಅವರೆಲ್ಲ, ಪಾಂಡರಾಜನ ಮಗ ಈತ, ಒಳ್ಳೆ ವಂಶದವನು, ಕೃಷ್ಣ ಇನ್ಸ್ಪಿರೇಷನ್ ಕೊಡಬೇಕಾದ್ರೆ ಒಳ್ಳೆ ಎಂಟ್ರೆನ್ಸ್ ಎಂದು ಕೊಡ್ತಾನೆ. ವೇದವ್ಯಾಸರ ಮೊಮ್ಮಗ, ಜೊತೆಗೆ ಮಹಾ ಪಾಂಡುರಾಜನಂತ ವೀರನ ಪುತ್ರ, ಜೊತೆಗೆ ನಮ್ಮ ಸೋದರತ್ತೆಯ ಮಗ, ಈ ಕಡೆಯಿಂದ ಕುಂತಿಯ ಮಗ, ಸೋದರತ್ತೆ ಕುಂತಿ, ವಸುದೇವನಿಗೆ ಅಕ್ಕ ಆಗಬೇಕು ಕುಂತಿ, ಶಿವರಾಜನ ಮಗಳೇ ಅವಳು ಕೂಡ, ಹತ್ತಿರದ ಸಂಬಂಧ. ವೀರತಮಃ ಗುಣಾಢ್ಯ, ಭಾರಿ ವೀರ, ವೀರರಲ್ಲಿ ವೀರ, ಗುಣದಿಂದ ಪೂರ್ಣ. ಎಂಥ ವರ, ಇಂಥ ವರ ಸಿಕ್ತಿದ್ನ ನಮಗೆ ಅಂತ ಕೇಳ್ತಾನೆ. ಇಂಥ ವರ ಸಿಗ್ತಾ ಇದ್ನ, ನಿಜವಾಗ್ಲೂ ಏನಾದರೂ ಆಗಿದ್ರೆ ನಾವೇ ಹೋಗಿ ಅರ್ಜುನನನ್ನು ಕೇಳಿ ಮದುವೆ ಮಾಡಿಕೊಡ್ಬೇಕಾಗಿತ್ತು. ಬಲರಾಮದೇವ ಇಂಡೈರೆಕ್ಟ್ಲಿ ಬೈದಾಗ ಲೆಕ್ಕ, ಇಂಥ ವರನ್ ಬಿಟ್ಟು ದುರ್ಯೋಧನ ಎಲ್ಲಿ ಸಿಕ್ಕ ನಿನಗೆ, ಬಂದ ಅಂತ ಕೊಟ್ಟು ಬಿಟ್ಟಿ ಅಲ್ಲ, ಸ್ವಲ್ಪ ಯೋಚನೆ ಮಾಡ್ಬೇಕಾ, ಅರ್ಜುನನಂಥ ವರ ನಾವು ಕೇಳಬೇಕಾಗಿತ್ತು. ಇದೆಲ್ಲದಲ್ಲಿ ಒಂದು ಕ್ವಾಲಿಫಿಕೇಶನ್ ಅವನಿಗೆ ಇಲ್ಲ, ಅವನಿಗೆ ಹ್ಯಾಕ್ ಕೊಟ್ಟೆ ಅಂತ ಇವನಿಗೆ ಎಚ್ಚರಿಕೆ ಕೊಡಬೇಕು, ಅವನು ಕೇಳಬೇಕಾಗಿತ್ತು. ಮುಂಚೆ ಅರ್ಜುನ ಬಂದ, ಮದುವೆ ಮಾಡಿಕೊಂಡು ಹೋಗಿಬಿಟ್ಟ, ನಮಗೆ ಎಷ್ಟು ವರದಕ್ಷಿಣೆ ಉಳಿದಾಗಾಯ್ತು ಲೆಕ್ಕ ಹಾಕಿ ನೋಡಂತೆ. ಅವರೇ ಕೇಳಿದ್ರೆ ಉಚ್ಚಾಬಟ್ಟೆ ಖರ್ಚಾಗಬೇಕಾಗಿತ್ತು, ಈ ತಾನೇ ಬಂದಿದ್ದರಿಂದ ಸಮಸ್ಯೆ ಪರಿಹಾರವಾಯಿತು, ನಮಗೇನು ಮರ್ಯಾದೆ ಹೋಗಿಲ್ಲ, ಒಳ್ಳೇದೇ ಆಯ್ತು. ಇನ್ನು ನಿಮಗೇನು ಅನಿಸ್ತದೆ ಈಗ, ನಮ್ಮ ಮರ್ಯಾದೆಯ ಪ್ರಶ್ನೆ ಅನಿಸ್ಬೋದು ನಿಮಗೀಗ, ನಮ್ಮ ಮರ್ಯಾದೆಯ ಪ್ರಶ್ನೆ, ಇಷ್ಟು ಜನಗಳ ಮಧ್ಯೆ ಎತ್ಕೊಂಡು ಹೋಗಿಬಿಟ್ಟನಲ್ಲ, ಬೇಜಾರಾಗೋದಿಲ್ವೇ ಅಂತ ಕೇಳಿದರೆ ಬೇಜಾರು ಮಾಡ್ಕೊಳ್ಳೋ ಕಾರಣ ಇಲ್ಲ. ಯಾರು ಊರಲ್ಲೇ ಇದ್ದಿಲ್ವಲ್ಲ, ನಿಮಗೇನು ಮರ್ಯಾದೆ ಹೋಗಿಲ್ಲ, ಈಗ ನೀವು ಎದುರಿಗೆ ಕರ್ಕೊಂಡು ಹೋಗಿದ್ರೆ ಮರ್ಯಾದೆ ಹೋಗೋದು. ಊರಲ್ಲಿಲ್ಲ, ಅದು ಕೃಷ್ಣ ಹಾಗೆ ಮಾಡಿದ್ದಾನೆ, ಮರ್ಯಾದೆ ಉಳಿಸಿದ್ದಾನೆ ಅವ್ರದ್ದು, ಎಲ್ಲ ದೂರ ಕರ್ಕೊಂಡು ಹೋಗಿಬಿಟ್ಟು ಯಾತಕ್ಕೆ ಮಾಡಿದ್ದಾನೆ ಅಂದ್ರೆ ಮರ್ಯಾದೆ ಉಳಿಸಕ್ ಮಾಡಿರೋ ಕೆಲಸ ಇದು. ನಿಮ್ ಎದುರಿಗೇನು ಕರ್ಕೊಂಡು ಹೋಗಿಲ್ಲ, ನಿಮಗೆ ಮುಂದೃಷ್ಟಿಯಿಂದ ಅವರಿಗೆ ಸ್ವಲ್ಪ ಮರ್ಯಾದೆ ಹೋದಾಗ ಲೆಕ್ಕ. ಯಾಕಂದ್ರೆ ಕೇಳಿದ್ರೆ ನಾವೇ ಕೊಡ್ತಿದ್ರಲ್ಲಪ್ಪ, ಯಾಕೆ ಅವಸರ ಪಟ್ಟಿ ಅಂತ ನಾವೇ ಹೇಳಕ್ ಬರುತ್ತೆ. ಇವತ್ತಿನ ದಿವಸ ಒಂದು ಮೈನಸ್ ಪಾಯಿಂಟ್ ಆತನಿಗಿದೆ, ನಿಮಗೇನು ಯೋಚನೆ ಇಲ್ಲ. ಇದು ಒಂದು ಭಾಗ. ಇದು ಇನ್ನೊಂದು ಭಾಗ ಏನು ಅಂದ್ರೆ, ಆಯ್ತು ನೀವು ಹೋಗ್ತೀರಿ ಅಂತ ತಿಳ್ಕೊಂಬೋಣ, ಹೋಗ್ತೀರಿ, ಅರ್ಜುನನ್ನು ಸೋಲಿಸಿ ಸುಭದ್ರನ ಕರ್ಕೊಂಡು ಬರ್ತೀರಿ, ನಿಮ್ಮ ಉದ್ದೇಶ ಇದೆ. ಈಗ ಆಯ್ತು, ನೀವೇನೋ ಹೋದ್ರಿ, ಅರ್ಜುನ ನಮ್ಮಲ್ಲಿಲ್ಲ ಈಗಾಗಲೇ, ಅವನು ಒಂಟಿ ಅಲ್ಲ ಈಗಾಗಲೇ, ಈ ಹೋಗೋ ಹೊತ್ತಿಗೆ ಇಂದ್ರಪ್ರಸ್ಥ ಸೇರಿರ್ತಾನೆ, ಆ ವ್ಯವಸ್ಥೆ ಮಾಡಿದ್ದೇನೆ ಬೇರೆ ಅಂತ, ಅದು ಬೇರೆ ಜೊತೆಗೆ, ಅದಕ್ಕಿಂತ ಮುಂಚೆ ಸುದ್ದಿ ಬಂದಿಲ್ಲ, ಈಗಾಗಲೇ ಒಳಗೆ ಎಂಟರ್ ಆಗಿಬಿಟ್ಟಿರ್ತಾರೆ. ಅಲ್ಲಿಗೆ ಹೋಗಿ ಬರ್ತೀರಿ, ನೀವು ಅರ್ಜುನ್ ಗೆಲ್ತೀರಿ ಅಂತ ಏನು ಖಚಿತ ಅಂತ ಕೇಳುತ್ತೆ. ಅರ್ಜುನ್ ಗೆದ್ದೇ ಗೆಲ್ತೀರಿ ಅಂತ ಯಾರು ಹೇಳಿದ್ರೆ ನಿಮಗೆ? ಯಾತಕ್ಕೆ ಗೊತ್ತೇನೋ, ಬರೀ ಅರ್ಜುನ ಇಲ್ಲ, ಅಲ್ಲಿ ಭೀಮಸೇನ ಇದ್ದಾನೆ ಹುಷಾರು ಅಂತ ಹೇಳುತ್ತಾರೆ. ಏನು ಮಾಡಿದ್ರೆ ನಿಮ್ಗೆ ಎಲ್ಲಕ್ಕಾಗೋದಿಲ್ಲ, ನಿಮಗೆ ಬಲರಾಮ ದೇವರ ಕೈಲೂ ಆಗೋದಿಲ್ಲ. ಇವಾಗ ಏನನ್ಸುತ್ತೆ, ಹೋಗಿ ಸೋತು ಬರ್ತೀರಿ ವಾಪಸ್ಸು, ಜರ ಏನಂತಾರಾಗ, ಅಲ್ಲಿ ಹೋಗಿ ಸೋತು ಬಂದವರು ಇದ್ದಿದ್ರು ಅಷ್ಟೇ, ಇವ್ರ ಹಣೆ ಬಾಲ ಅಂದು ಬಿಡ್ತಾರೆ ಮರ್ಯಾದೆ. ಈಗ ಹೋದ ಮರ್ಯಾದೆ ಖಚಿತವಾಗಿ ಹೋಗುತ್ತಾಗಷ್ಟೇ, ಈಗ ಉಳ್ಕೊಳ್ಳೋ ಚಾನ್ಸ್ ಇದೆ, ಉಳ್ಕೊಳ್ಳೋದೇ ಇಲ್ಲ. ಸೋತು ಬರೋ ಸಂಭವ ಇದೆ, ಅರ್ಜುನ ಒಂಟಿಯಾಗಿಲ್ಲ, ಭೀಮಾದಿಗಳಿಂದ ರಕ್ಷಿತನಾಗಿದ್ದಾರೆ. ಆಯ್ತು, ನೀವು ಹೋದ್ರಿ, ಏನೋ ನಿಮ್ಮ ಅದೃಷ್ಟ, ಏನೋ ಆಯ್ತು, ನೀವೇ ಗೆದ್ರಿ ಅಂತ ತಿಳ್ಕೊಂಬೋಣ. ಮುಂದೆ ಏನು, ಸುಭದಿನ ಕರ್ಕೊಂಡು ವಾಪಸ್ ಬರ್ತೀರಿ, ಹೌದಲ್ಲೋ? ಆಯ್ತು, ಮುಂದೆ ಅವಳಿಗೆ ಮದುವೆ ಅಂತೂ ಮಾಡ್ಬೇಕಾ? ಮದುವೆ ಮಾಡಬೇಕಾದ್ರೆ ಅವಳಿಗೆ ಈಗಾಗಲೇ ಜಗತ್ತಿಗೆಲ್ಲ ಗೊತ್ತಾಗಿಬಿಟ್ಟಿದೆ, ಅರ್ಜುನನಿಂದ ಹೋದವಳು ಅಂತ ಹೇಳಿಬಿಟ್ಟು ಯಾರು ಮದುವೆ ಆಗ್ತಾರ ಅವಳನ್ನ? ಅಂದ್ಮೇಲೆ ನಮ್ಮ ಹುಡುಗಿ ಮನೆಯಲ್ಲೇ ಉಳ್ಕೋಬೇಕಾಗ್ತದೆ. ಆದ ಮದುವೆ ತಪ್ಪಿಸಿದಾಗಾಯ್ತು, ಇನ್ನೊಂದು ಮದುವೆ ಆಗೋದಿಲ್ಲ, ಏನಾಗ್ತದೆ ಯೋಚನೆ ಮಾಡಿ. ಇದು ನನಗಂತೂ ತಿಳಿದಿದ್ದು ಹೇಳಿದ್ದೇನೆ, ಇದ್ರೆ ನಿಮ್ಮಿಷ್ಟ ಅಂತ ಹೇಳಿದ್ದೆ ಕೃಷ್ಣ. ಆದ್ರಿಂದ ಸುಮ್ಮನೆ ಇರುವ ಭಾರಿ ಕ್ಷೇಮ, ಆದ ಮದುವೆ ಒಪ್ಕೊಂಡ್ ಬಿಟ್ರೆ ಭಾರಿ ಕ್ಷೇಮ, ಇಲ್ಲ ಹೋದ್ರೆ ಸುಮ್ಮನೆ ಗಲಾಟೆ ಆಗ್ತಾ ಇದೆ, ಏನು ಪ್ರಯೋಜನ ಇಲ್ಲ, ಕೈ ತೋರಿಸಿ ಅವಲಕ್ಷಣ ಅನ್ಸ್ಕೊಂಡಾಗುತ್ತೆ ಅಂತ ಹೇಳ್ತಾರಲ್ಲ, ಅದ್ರೇ ನಿಮ್ಮಿಷ್ಟ. ಎಷ್ಟಾದ್ರೆ ಅಣ್ಣ, ನನ್ನ ಮಾತು ಕೇಳೋ ಅಭ್ಯಾಸ ನಿಮ್ಗೆ ಹಾಗೂ ಇಲ್ಲ, ಮತ್ತೇನು ಪ್ರಯೋಜನ, ಇಷ್ಟ ಬಂದ ಮಾಡು ಅಂತ ಹೇಳ್ಬಿಟ್ಟು. ಆಗ ಬಲರಾಮದೇವರು ಮಾತಾಡ್ತಾರೆ, ನನಗೆ ಗೊತ್ತಾಯ್ತು, ನೀವು ಯಾರು ಹೋಗಬೇಡಿ ಅಂತ ಹೇಳಿ, ಯಾರು ಹೋಗಬೇಡಿ ಅದಕ್ಕೆ, ಯಾಕೆಂದ್ರೆ ಎಲ್ಲ ಇತ್ತಂದೇ ಪ್ಲಾನು ಅಂತ ಹೇಳಿಬಿಡ್ತಾರೆ. ಮಾಯಾತ ಚಿತ್ತಂ ವಿದಿತಂ ಮಯಾದ್ಯ, ಇದೆಲ್ಲ ಈಗ ಅರ್ಥ ಆಗ್ತಾ ಇದೆ, ಇದೆಲ್ಲ ಕೃಷ್ಣನೇ ಮಾಡಿದ್ದೆ ಹೊರತು ಇದು ಬೇರೆಯವ್ರು ಮಾಡಿದ್ದಲ್ಲ, ಅವತ್ತಿನಿಂದ ವೆಲ್ ಪ್ಲಾನ್ಡ್ ಅಂತಾರಲ್ಲ ಆ ಥರ ಇದೆ, ಇದು ತಾನೇ ಮಾಡಿದ್ದಾನೆ, ನಮಗೆ ಹೆಸರು ತಂದ, ತಾನು ಮಾಡಿದ್ದಾನೆ, ಹೋಗಬೇಕಾಗಿಲ್ಲ, ಹೋಗಬೇಡಿ, ಹೋದ್ರೆ ಇಷ್ಟೇ ಆಗೋದು, ಹೇಳಿದಾಗೆ ಮಾಡ್ತಾನೆ ಬಿಡೋದಿಲ್ಲ, ಹೇಳಿದ್ನಲ್ಲ ಹಾಗೆ ಮಾಡ್ತಾನೆ, ಹೋಗಬೇಡಿ. ಆದರೆ ಬಲರಾಮದೇವರಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ, ಇಷ್ಟೆಲ್ಲ ಬೇಸರದಿಂದ ಮಾತಾಡ್ತಾ ಇಲ್ಲ ಅವರು, ತುಂಬ ಖುಷಿಯಿಂದ ಮಾತಾಡ್ತಾರೆ. ಅವ್ರದ್ದು ಅವ್ರು ಏನನ್ಬೇಕಾಗಿತ್ತು ಗೊತ್ತಬೇಕಾದ್ರೆ, ಅಣ್ಣನಾದ ಮಾತು ನನ್ನ ಮಾತು ಹೋಗಿಬಿಡ್ತಲ್ಲ, ಸಿಟ್ಟು ಮಾಡ್ಕೋಬೇಕಿತ್ತು, ಮಾಡ್ಕೊಳ್ಳೋದಿಲ್ಲ. ಅವರಿಗೆ ಮಾತು ಕೊಟ್ಟಾಗ ಅಸರಾವೇಶ ಇತ್ತೆ ಹೊರತು ಈಗಿಲ್ಲ, ಅವರಿಗೆ ಒಳ್ಳೆ ಶುದ್ಧರಾಗಿಬಿಟ್ಟಿದ್ದಾರೆ. ಕೃಷ್ಣರಿಂದ ಸೋತೆ ಅಂತ ಅವ್ರಿಗೆ ಅನಿಸಿಲ್ಲ, ಕೃಷ್ಣನ ಮಾತನ್ನ ತಂದ್ರೆ ಒಳ್ಳೇದಾಗತ್ತೆ, ನೀವ್ಯಾರು ಕೃಷ್ಣನ ಮಾತನ್ನು ಮೀರಬೇಡಿ, ನಾನು ಮೀರೋದಿಲ್ಲ, ಮೀರಿದ್ರೆ ಫಲ ಹೀಗಾಗಿದೆ, ಅಶ್ಯಾನ ವೃತ್ತಿ ವಿಜಯಾಯ ನಶ್ಯಾತ್ ಶುಭಾಯ ಶಾಂತ್ಯೈ ಪರತಶ್ಚ ಮುಕ್ತೈ. ಬಲರಾಮದೇವರು ಕೃಷ್ಣನ ಮಾತನ್ನು ಹೊಗಳ್ತಾರೆ, ಅಶ್ಯ ಅನುವೃತ್ತಿ ವಿಜಯಾಯ ನಶ್ಯಾತ್, ಕೃಷ್ಣ ಹೇಳಿದ ಕೇಳಿದರೆ ನಮಗೆ ವಿಜಯ ಸಿಗುತ್ತೆ, ಸುಖಾಯ ಶುಭಾಯ ಮಂಗಳವಾಗುತ್ತೆ, ಶಾಂತ್ಯೈ ನೆಮ್ಮದಿ ಸಿಗುತ್ತೆ, ಪರತಶ್ಚ ಮುಕ್ತೈ ಮುಂದೆ ಮುಕ್ತಿ ಹೋಗ್ತೇವೆ. ಕೃಷ್ಣನ ಮಾತಿನ ನಾಲ್ಕು ಬೆನಿಫಿಟ್ ಅನ್ನು ಹೇಳ್ತಾರೆ ಬಲರಾಮದೇವ್ ಆಚಾರ್ಯ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅದು. ಅಶ್ಯಾನ ವೃತ್ತಿ ವಿಜಯಾಯ ನಶ್ಯಾತ್ ಶುಭಾಯ ಶಾಂತ್ಯೈ ಪರತಶ್ಚ ಮುಕ್ತೈ. ಇಷ್ಟು ಫಲ ಇದೆ, ಇಂಥ ಕೃಷ್ಣನ ಮಾತನ್ನು ನಾವು ಕೇಳೋದೇ ಧರ್ಮ, ಯಾರು ಹೋಗಬೇಡಿ, ಮದುವೆ ಒಪ್ಕೊಂಡು ಬಿಡೋಣ ಅಂತ ಹೇಳಿದರು. ಆಗ ಕೃಷ್ಣ ಮುಂದೇನು ಮಾಡೋಣ ಅಂತ ಕೇಳುತ್ತಾರೆ. ಓ, ಇಷ್ಟು ಒಪ್ಕೊಂಡ್ರೆ ಏನು ಯೋಚನೆ ಬೇಡ, ಎಲ್ಲ ತಗೊಳ್ಳಿ, ನಾ ಕಾಣಿಕೆ ಕೊಟ್ಟು ಸನ್ಮಾನ ಮಾಡಿ ಬರೋಣ ಅಂತ ಹೇಳಿಬಿಡ್ತಾರೆ. ಎಲ್ಲ ಗಾಡಿ ಹೂಡ್ತಾರೆ, ಕುದುರೆ ರಥ ಸಿದ್ಧ ಮಾಡ್ತಾರೆ, ಕೃಷ್ಣ ಕೂಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಇಂದ್ರಪ್ರಸ್ಥ ಅಷ್ಟೊತ್ತಿಗೆ ಅರ್ಜುನ ಹೋಗಿ ಆಗಿರುತ್ತೆ, ಅಲ್ಲಿ ತಮಾಷೆ ನಡೀತಂತೆ. ಸುಭದ್ರ ಅರ್ಜುನ ಕರ್ಕೊಂಡು ಹೋಗ್ತಾನಲ್ಲ, ಹೋಗಿಬಿಟ್ಟು ದೊಡ್ಡ ನಮಸ್ಕಾರ ಮಾಡ್ಬೇಕಲ್ಲ ಮನೆಗೆ ಬಂದ ಸೊಸೆ, ಎಲ್ಲ ನಮಸ್ಕಾರ ಮಾಡಿಸ್ತಾ ಹೋಗ್ತಾನೆ, ಮಾಡ್ತಾ ಮಾಡ್ತಾ ಹೋಗ್ತಾಳೆ. ಕೊನೆಗೆ ದ್ರೌಪದಿ ನಮಸ್ಕಾರ ಮಾಡ್ಬೇಕಲ್ಲ, ದ್ರೌಪದಿ ನಮಸ್ಕಾರ ಮಾಡಿಸ್ತಾರೆ ಅರ್ಜುನ ಸುಭದ್ರೇನ. ದ್ರೌಪದಿ ಏನಂತ ಆಶೀರ್ವಾದ ಮಾಡಬೇಕು, ವೇದವ್ಯಾಸರು ಅಂದ್ರೆ ವೇದವ್ಯಾಸರೇ, ಅವ್ರು ಬರೆದಂತೆ ಯಾರಿಗೂ ಸಾಧ್ಯ ಇಲ್ಲ ಬರೀಲಿಕ್ಕೆ, ಊಹೆಗಳೇ ಅವರು. ಅವ್ರು ಏನು ಬರೀತಾರೋ ಅಂದ್ರೆ ಅತ್ಯಂತ ಅಪೂರ್ವ. ಮನೆಗೆ ಬಂದಾಗಿದೆ, ಈಗ ಅರ್ಜುನ ಮದುವೆ ಆಗಿಬಿಟ್ಟಿದ್ದಾನೆ, ಏ ಒಂದ್ ನೋಡಿದ್ರೆ ಸವತಿ ಅವಳೀಗ, ಸವತಿತಾರೆ ಒಂದ್ ಲೆಕ್ಕದೊಳಗೆ ಸವತಿ, ಅವಳು ಏನಂತ ಆಶೀರ್ವಾದ ಮಾಡಬೇಕು? ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿಲ್ಲಂತೆ, ಸುಭದ್ರೆ ನೀನು ಬಂದು ನಮಸ್ಕಾರ ಮಾಡಿದಿ, ನಿನಗೆ ಆಶೀರ್ವಾದ ಪ್ರಸಂಗ ಬಂತು, ನಾಳೆ ನನಗೆ ಈ ಪ್ರಸಂಗ ಬಂತಲ್ಲ, ನಿನಗಂತ ಪ್ರಸಂಗ ಬರೋದು ಬೇಡ ಅಂತ ಹೇಳಿದ್ರು. ಅರ್ಥ ಗೊತ್ತಾಯ್ತಲ್ಲ, ಅದು ಇನ್ನೊಂದು ಮದುವೆ ಆಗಿಬಿಟ್ಟು ನಿನ್ನ ಕಾಲಿಗೆ ಅವಳು ಬಿಡಿಸಿಬಿಟ್ರೆ ಏನಾಗ್ತದಾಗ, ಥರ್ಡ್ ಮ್ಯಾರೇಜ್ ಆಗ್ತದಾಗ, ಅದಾಗೋದು ಬೇಡ, ನನಗಾಗಿದ್ದೆ ಸಾಕು, ನಿನಗಾಗೋದು ಬೇಡ ಅಂತ ಹೇಳಿದ್ರು. ಅಂದ್ರೆ ಅರ್ಜುನ ಜೊತೆ ನೀನ್ ಹೆಂಡತಿಯಾಗಿರು, ಇನ್ನೊಂದು ಹೆಂಡತಿ ಬರೋದು ಬೇಡ, ಇಷ್ಟೇ ಹೊಡೆದು ಬೇರೆ ಏನು ಮಾತಾಡ್ಲಿಲ್ಲ. ಯಾಕೆ ನೋಡಿ ಇನ್ನೊಂದು ಮದುವೆ ಆಗೋದಿಲ್ಲ ಅರ್ಜುನ, ಕರೆಕ್ಟ್ ಆಯ್ತು ಸರ್, ದ್ರೌಪದಿಯ ಒಂದು ಮಾತು ಕರೆಕ್ಟ್ ಆಯ್ತು. ಈಗಾಗಲೇ ಉಲುಪೇರಿ ಗರ್ಭಧಾರ ಮಾಡಿದ್ದಾನೆ, ಚಿತ್ರರಾಗದೆ ಮದುವೆ ಆಗಿಬಿಟ್ಟಿದ್ದಾನೆ, ಸುಭದ್ರೆ ಮದುವೆ ಆಗ್ತಾನೆ, ಮತ್ತೊಂದು ಮದುವೆ ಆಗೋದಿಲ್ಲ ಅರ್ಜುನ. ದ್ರೌಪದಿ ಆಶೀರ್ವಾದ ಕರೆಕ್ಟ್ ಆಗೋದು. ಇನ್ನೊಬ್ಬ ಹೆಂಡತಿನ ಆತ ಮದುವೆ ಆಗಿ ನೀನು ನಮಸ್ಕಾರ ಮಾಡಿ, ನೀನು ದೊಡ್ಡವಳು, ಅವಳು ಇನ್ನೂ ಚಿಕ್ಕವಳು, ನಾನು ಇನ್ನೂ ದೊಡ್ಡ, ಆತರ ಭಾವನೆ ಬರಬಾರದು, ಇಲ್ಲಿಗೆ ನಿಲ್ಲಲಿ ಅಂತ ಹೇಳಿದಂತೆ ಸುಭದ್ರೆಗೆ ಅರ್ಥವಾಯಿತು. ಆ ಅಷ್ಟೊತ್ತಿಗೆ ಬಲರಾಮದೇವರು ಬರ್ತಾರೆ. ಕೃಷ್ಣ ಬಲರಾಮದೇವರು ಒಂದೇ ಕಳಸಲ್ಲಿ ಮತ್ತೆ ಗಲಾಟೆ ಮಾಡಿಕೊಂಡ್ರೆ ಕಷ್ಟ ಗೊತ್ತಲ್ಲ, ತಾರೇ ಬರ್ತಾನೆ ಕೃಷ್ಣ ಜೊತೆಗೆ, ಇಡೀ ಯಾದವರ ಕುಟುಂಬನೇ ಬರುತ್ತೆ. ಗಾಡಿಗಳಲ್ಲಿ, ರಥಗಳಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳ ಸುರಿಮಳೆ ತರ್ತಾನೆ ಕೃಷ್ಣ. ತಂಗಿ ಕೊಡಬೇಕಲ್ಲ, ಅದು ಭಾರಿ ಮುಖ್ಯ, ತಂಗಿ ಕೊಡಬೇಕಲ್ಲ. ಅಷ್ಟನ್ನು ಕೊಟ್ಟು ಅರ್ಜುನಾದಿಗಳು ಅಭಿನಂದನೆ ಮಾಡಿಬಿಟ್ಟು ಅಲ್ಲಿದ್ದಾರಂತೆ. ಬಲರಾಮದೇವರು ಕೆಲವು ತಿಂಗಳು ವಾಸ ಮಾಡಿದ್ರಂತೆ, ಆಮೇಲೆ ಅವರು ವಾಪಸ್ ಹೊರಟೋಗ್ತಾರೆ. ಕೃಷ್ಣ ಮಾತ್ರ ತಿಂಗಳು ವರ್ಷ ಅಲ್ಲ, ಅನೇಕ ವರ್ಷ ವಾಸ ಮಾಡಿದಂತೆ ಕೃಷ್ಣ. ತುಂಬಾ ಜನಕ್ಕೆ ಮಹಾಭಾರತ ನೋಡಿದಾಗ ಆಶ್ಚರ್ಯವಾಗೋದು ಅಂದ್ರೆ, ವಸುದೇವ ದೇವಿಕೆಯರ ಮಗನಾಗಿ ಅವತಾರ ಮಾಡಿದ ಕೃಷ್ಣ ಹೆಚ್ಚಿದ್ದು ಪಾಂಡವರ ಹತ್ರ ಹೊರತು ಅಲ್ಲೆಲ್ಲ ಇದ್ದಿತ್ತು. ಆತರ ಬಹು ಅನೇಕ ವರ್ಷಗಳ ಕಾಲ ಪಾಂಡವರ ಜೊತೆ ಕಳೀತಾ ಇದ್ದ. ಇದು ಪಾಂಡವರ ದೊಡ್ಡ ಭಾಗ್ಯ ಇದು. ಅಷ್ಟು ಮಾಡಿ ಕೃಷ್ಣ ಹೊರಟು ಬೇರೆ ಒಂದು ಪ್ರಸಂಗ ಬಂತು. ನಮಗೆ ಇದರ ಹಿನ್ನೆಲೆ ಬಹಳ ಅಪೂರ್ವವಾದ, ಅರ್ಜುನನಿಗೆ ಎಷ್ಟು ಕಲ್ಯಾಣವಾಗಿದೆ ಲೆಕ್ಕ ಹಾಕಿ. ಆತ ಏನ್ ನಡ್ಕೊಳ್, ಬ್ರಹ್ಮದೇವರ ಮಾತನ್ನ ಪಾಲಿಸಬೇಕು, ಗೋಬ್ರಾಹ್ಮಣರಿಗೆ ಒಳ್ಳೇದಾಗಬೇಕು. ಆ ರೀತಿ ಸಂಕಲ್ಪ ಮಾಡಿದ್ದಕ್ಕೆ ಸುಭದ್ರ ಕಲ್ಯಾಣವಾಯ್ತವಿಲ್ಲ ಆತನಿಗೆ. ಯಾರು ಇನ್ನೊಬ್ಬರು ಒಳ್ಳೆಯದಕ್ಕೋಸ್ಕರ ಪ್ರಯತ್ನ ಪಡ್ತಾರೋ ಅವರಿಗೆ ಕಲ್ಯಾಣ ಖಂಡಿತವಾಗುತ್ತೆ ಅಂತ ಹೇಳೋದಕ್ಕೆ ಬರೀ ದೊಡ್ಡ ಅದೃಷ್ಟ ಅಂತ ಕಥೆ. ಅರ್ಜುನ ಮೊದಲಿಗೆ ಗೋವುಗಳನ್ನು ಸಂರಕ್ಷಣೆ ಮಾಡಿ ಬ್ರಾಹ್ಮಣರ ಹಿತವನ್ನು ಮಾಡಿದ, ಮೊದಲನೇ ಪಾಯಿಂಟ್. ಎರಡು ತೀರ್ಥಯಾತ್ರೆ ಮಾಡಿದ ಆಮೇಲೆ, ಎರಡನೇದು ತೀರ್ಥಯಾತ್ರೆ. ತೀರ್ಥಯಾತ್ರೆಗೆ ಒಳ್ಳೆ ತಿಳಿದ ಜ್ಞಾನಿಗಳನ್ನು ಕರ್ಕೊಂಡು ಹೋದ, ಅನೇಕ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿದ, ಉಲುಪಿಗೆ ಉದ್ಧಾರ ಮಾಡಿದ, ಚಿತ್ರಾಂಗದನ್ನು ವಿವಾಹವಾದ, ಆ ಕನ್ಯೆಯರನ್ನ ಉದ್ಧಾರ ಮಾಡಿದ. ಇಷ್ಟೆಲ್ಲ ಮಾಡಿ ಬಂದಿದ್ದಕ್ಕೆ ವಿಶಿಷ್ಟವಾದ ಹಿರಿಮೆಯನ್ನು ತೋರಿಸ್ತಾರೆ. ರಾಮದೇವರು ಹಾಗೆ ಮಾಡಿದ್ರು, ಮಿಥಿಲಾಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ, ದಾರಿ ಅಹಲ್ಯ ಉದ್ಧಾರ ಮಾಡಿದ್ರು, ಸೀತೆಯನ್ನು ಮದುವೆ ಆದ್ರು, ಇಲ್ಲಿ ನಾರಿಯರ ಉದ್ಧಾರ ಮಾಡಿದ್ರೆ ಅರ್ಜುನ ಮದುವೆ ಆದ್ರು. ಅದಕ್ಕೆ ಇನ್ನೊಬ್ಬರ ಕಲ್ಯಾಣ ಮಾಡ್ತಕ್ಕಂಥವರಿಗೆ ಪರಮಾತ್ಮ ಕಲ್ಯಾಣ ಕೊಟ್ಟೇ ಕೊಡ್ತಾರೆ ಎಂಬುದು ಸಿದ್ಧಾಂತವೇ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರವನ್ನು ಹೇಳ್ತಾರೆ, ಯಾರೂ ಗಮನಿಸಿಲ್ಲ, ನಮಸೇವನ್ ಆಚಾರ ಹೇಳ್ತಾರೆ. ಸುಭದ್ರೆ ಯಾರು ಅಂತ ಪ್ರಶ್ನೆ, ಸುಭದ್ರೆ ಯಾರು, ಯಾವ ದೇವತೆಗಳು ಯಾರಿಂದ ಹೇಗೆ ಅವತಾರ ಮಾಡಿದ್ದಾಳೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ನಾವು ರಾಮಾಯಣ ಕಾಲಕ್ಕೆ ಹೋಗಬೇಕು. ಸೀತಾದೇವಿಯನ್ನು ರಾವಣ ಅಶೋಕವನದಲ್ಲಿ ಇಟ್ಟು ಹಿಂಸೆ ಪಡಿಸ್ತಾ ಇದ್ದ, ನನ್ನನ್ನು ಒಚ್ಚು ಮೆಚ್ಚು ಮೆಚ್ಚು ಅಂತ ಹೇಳ್ತಾ ಇದ್ದ. ಉತ್ಸಾಹ ಬಂದು ಕಾಡಿಸೋದು ಹೋಗೋದು, ಎಲ್ಲ ರಾಕ್ಷಸಿಯರು ರಾವಣನ ಬಂಡರುಗಳೇ, ಅವರೆಲ್ಲ ಸೀತಾದೇವನ ಒತ್ತಾಯ ಮಾಡೋದು, ಕಿರಾಣನ ಒಪ್ಕೊಂಡ್ಬಿಡು ಒಪ್ಕೊಂಡ್ಬಿಡು ಹೆಚ್ಚೋದು ಅಂತ ಹೇಳೋದು. ಆ ಸೀತಾ ಇನ್ನೂ ದುಃಖ ಪಡಿಸೋದು, ನಿಜವಾ ಸೀತಾದೇವಿಯಲ್ಲಿಲ್ಲ, ಸೀತಾಕೃತಿಯಲ್ಲಿದ್ದಿತ್ತು. ಕೊನೆಗೆ ಅವರೆಲ್ಲ ಮಲಗ್ತಾ ಇತ್ತು. ಅಲ್ಲಿ ಒಬ್ಬ ವೃದ್ಧ ರಾಕ್ಷಸಿ ಇದ್ದು, ತ್ರಿಜಟ ಅಂತ ಅವ್ರ ಹೆಸರು. ಅವಳೇನ್ ಮಾಡ್ತಿದ್ದಂತೆ, ಆ ಎಲ್ಲ ರಾಕ್ಷಸರು ಮಲಗಿದ ಮೇಲೆ ಹತ್ರ ಬಂದುಬಿಟ್ಟು, ಅಮ್ಮ ನೀನು ದುಃಖ ಪಡಬೇಡ, ನನಗೆ ಒಳ್ಳೊಳ್ಳೆ ಕನಸುಗಳು ಬಿದ್ದಿದೆ. ರಾಮದೇವರು ಇಲ್ಲಿಗೆ ಬಂದ ಹಾಗೆ, ರಾವಣನ್ನು ಕೊಂದ ಹಾಗೆ, ಲಂಕಾಪಟ್ಟಣ ನಾಶವಾದ ಹಾಗೆ ಎಲ್ಲ ಕಂಡಿದ್ದೇನೆ, ನೀನು ಖಂಡಿತ ಮಾಡಿ ಇರ್ತಾ ಇದ್ಲಂತ. ಈ ರೀತಿ ಒಂದು ವರ್ಷ ನಡೆದಿದೆ ಕಥೆ. ಒಂದು ವರ್ಷ ಪ್ರತಿನಿತ್ಯ ಸಮಾಧಾನ ಮಾಡೋದು, ಇವಳು ಬಯ್ಯೋದವರು. ಈ ರೀತಿ ಮಾಡಿ 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 ಅವ್ರಿಗೆ ಎಷ್ಟು ಪುಣ್ಯ ಬಂತು ಅಂದ್ರೆ, ಈ ಜನ್ಮದಲ್ಲಿ ಸುಭದ್ರೆಯಾಗಿ ಹುಟ್ಟಿದ್ಲು ಅಂತ ಹೇಳಿದ್ದಾರೆ. ಅಲ್ಲಿಯ ತ್ರಿಜಟೆ ಇಲ್ಲಿಯ ಸುಭದ್ರೆಯಾಗಿ ಬಿಟ್ಟು, ಎಲ್ಲಿಂದೆಲ್ಲಿ ಪ್ರಮೋಷನ್ ಲೆಕ್ಕ ಹಾಕಿ. ರಾವಣನ ಮನೆಯಲ್ಲಿ ರಾಕ್ಷಸಿಯಾಗಿದ್ದ ಅವಳು ಕೃಷ್ಣನ ಮನೆ ಕೃಷ್ಣನ ತಂಗಿಯಾಗಿ ಹುಟ್ಟಾಳೆ ಅಂದ್ರೆ, ಎಲ್ಲಿಂದೆಲ್ಲಿಗೆ ಸಂಬಂಧ? ತ್ರಿಜಟೆ ವಿಕಾರ ರೂಪದ ರಾಕ್ಷಸಿಯವಳು, ಸುಭದ್ರ ಅತ್ಯಂತ ಸುಂದರಿ, ದೇವರ ಸೇವೆ ಮಾಡಿದರೆ ಒಳ್ಳೆ ರೂಪವತಿ ಆಗ್ತಾರೆ ಎಂಬುದು ಗುರುತದು. ಒಂದು ದೇವರ ಸೇವೆ ಮಾಡಿದ್ರೆ ಬರತಕ್ಕಂಥ ವರ್ಚಸ್ಸು ಬೇರೆ ಯಾವುದರಿಂದನೂ ಬರೋದಿಲ್ಲ. ಆ ತ್ರಿಜಟ ರಾಕ್ಷಸಿ ಇಲ್ಲಿಗೆ ಬಂತು. ಹಾಗೆ ಸೇವೆ ಮಾಡಿದ್ದು ಯಾರು ಸೇವೆ ಮಾಡಿದ್ದಾಳೆ? ಸೀತಾಕೃತಿಯ ಸೇವೆ ಮಾಡ್ತಾ ಇದ್ದಾಳೆ. ಸೀತಾಕೃತಿಯ ಸೇವೆ ಮಾಡಿದ್ದಾಳೆ. ಸೀತಾಕೃತಿಯಲ್ಲಿ ಇದ್ದಿದ್ದು ಯಾರು ಅಂದ್ರೆ, ಆಚಾರ್ಯ ಹೇಳ್ತಾರೆ, ಇಂದ್ರ ದೇವರಲ್ಲಿದ್ದಿತ್ತು. ಸೀತಾಕೃತಿಯಲ್ಲಿ ತಸ್ಯಾಸ್ತು ತಾಂ ಪ್ರತಿಕೃತಿ ಪ್ರವಿವೇಶ ಚಕ್ರಹ ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧೈ. ಅಲ್ಲಿ ವಾಸ ಮಾಡಿಕೊಂಡಿದ್ದು ಇಂದ್ರದೇವರಾದ್ದರಿಂದ ಆಕೆ ಯಾರು ಸೇವೆ ಮಾಡಿದ ಪುಣ್ಯ ಬಂದಾಗಾಯ್ತ? ಆಕೆ ಇಂದ್ರದೇವರ ಸೇವೆ ಮಾಡಿದ ಪುಣ್ಯಾಗಾಯ್ತು. ಆ ಇಂದ್ರದೇವರೇ ಅರ್ಜುನ. ಸೊ ಅರ್ಜುನ ಮದುವೆ ಆಗೋಯ್ತೀವಿ. ಅಷ್ಟು ಸೇವೆ ಮಾಡಿದ್ದರ ಫಲ ನೇರವಾಗಿ ಅರ್ಜುನ ಪತ್ನಿಯಾಗ. ಇದು ಎರಡನೇ ಪಾಯಿಂಟ್. ಇದು ಒಂದು ಸೇವೆ ಮಾಡಬೇಕಾದ್ರೆ ಏನಂತ ಉದ್ದೇಶ ಇದೆ? ಸೀತಾದೇವಿಯ ಸೇವೆ ಮಾಡ್ತೇನೆ ಮಾಡ್ತೇನೆ ಅಂತ ಮಾಡಿದ್ದಾಳೆ. ಆ ಸೀತಾದೇವಿನೇ ರುಕ್ಮಿಣಿ ಸತ್ಯಭಾಮೆಯಾಗಿ ಬಿಟ್ಟರು. ಇಲ್ಲಿ ಸೇವೆ ಮಾಡಿದ್ದರ ಫಲ, ದಿವಸ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಲ್ಲ, ಆ ಫಲ ಆಕೆಗೆ ನಾದಿನಿಯಾಗಿ ಹೋಗ್ತಕ್ಕಂಥ ಯೋಗ ಬಂದ್ಬಿಡ್ತು. ರುಕ್ಮಿಣಿ ಸತ್ಯಭಾಮೆಯಲ್ಲಿ ನಾದಿನಿಯಾಗಿ ಬಿಟ್ಟು. ಮತ್ತೆ ಸೇವೆ ಮಾಡಬೇಕಾದ್ರೆ ನಾನು ಸೇವೆ ಮಾಡ್ತಾ ಇರೋದು ಸಾಕ್ಷಾತ್ ರಾಮನ ಪತ್ನಿಯ ಸೇವೆ ಅಂತ ಅನುಸಂಧಾನ ಮಾಡಿಲ್ಲಲ್ಲ, ರಾಮನೇ ಕೃಷ್ಣ, ಕೃಷ್ಣನ ತಂಗಿಯಾಗಿ ಹತ್ರ ಬಂದ್ಬಿಟ್ಟು. ಎಂಥ ಭಾಗ್ಯ ಬಂತು ಸುಭದ್ರೆಗೆ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸುಭದ್ರ ಅಂತ ಯಾತಕ್ಕೆ ಗೊತ್ತೇನೆ ಹೆಸರು, ಅತ್ಯಂತ ಸುಂದರಿಯಲ್ಲಿ ಸುಭದ್ರಾ ರೂಪೇಣ ಆನಕ ದುಂದುಭೇಹೇ ತಾಮ್ ನಿರ್ಣಯದಲ್ಲಿ ಮಾತು ಅತ್ಯಂತ ಸುಂದರಿಯಾಗಿದ್ದರ ಫಲ ಅದು. ಇಲ್ಲಿ ಅನೇಕ ಪ್ರಶ್ನೆಗಳು ಉಂಟು. ಮತ್ತೆ ಈ ಬಲರಾಮ ದೇವರು ಸುಭದ್ರೆ ಕೊಟ್ಟು ಮದುವೆ ಮಾಡ್ತೀರಿ ಅಂತ ಹೇಳಿಬಿಟ್ರಲ್ಲ, ಅವ್ರಿಗೇನ್ ಹಕ್ಕಿದೆ ಹೇಳೋದಕ್ಕೆ, ಅವ್ರಿಗೇನ್ ಹಕ್ಕಿದೆ ಅಂತ ಪ್ರಶ್ನೆ ಬಂತು. ಸತ್ಯ ಅಣ್ಣ ಯಾರು? ಕೃಷ್ಣ. ಹಾಗೆ ದೇವಕಿಯ ಮಗಳು ಆಕೆ, ದೇವಕಿಯ ಮಗಳು ಆಕೆ, ಕೃಷ್ಣ ದೇವಕಿಯ ಮಗ, ಬಲರಾಮ ದೇವರು ರೋಹಿಣಿಯ ಮಗ, ಅಂದ ಮೇಲೆ ಇವ್ರ ಯಾಕೆ ಮಾತು ಕೊಟ್ರು ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ, ನಿರ್ಣಯ ಯಾತಕ್ಕೆ ಓದಬೇಕು ಅಂದ್ರೆ ಒಂದು ಡೌಟ್ ಇಲ್ಲದಾಗ ಆಚಾರ್ಯ ಬರೀತಾರೆ, ಬರೀ ಮಹಾಭಾರತ ನಿಮಗೆ ಏನು ಅರ್ಥ ಆಗೋದಿಲ್ಲ, ಅದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಆಚಾರ್ಯ. ಯಾತಕ್ಕೆ ಹಾಗೆ ಮಾಡಿದ್ರು ಅಂದ್ರೆ ಆಕೆ ವಸುದೇವ ದೇವಕಿಯರ ಮಗಳೇನೆ, ಆದ್ರೆ ಬೆಳೆದಿದ್ದು ರೋಹಿಣಿ ಹತ್ರ ಬೆಳೆದಲ್ಲಂತ ಪಾಪ ಆಕೆ, ಜೋಪಾರ ಮಾಡಿದ್ದೆಲ್ಲ ರೋಹಿಣಿ, ಬಲರಾಮ ದೇವರ ರೈಟ್ ಬಂತಾಗ ಸ್ವಲ್ಪ ನಾವು ಸಾಕಿದ ಹುಡುಗಿ ತಾನೆ ಆಸರ, ಈ ರೀತಿಯಾಗಿ ಸಂಬಂಧ ಬೆಳೆದು ಬಂದಿತ್ತು. ಅದೆಲ್ಲ ನಡೆದು ಆಕೆಯೊಳಗೆ ಪಾರ್ವತಿ ಆವೇಶ ಇತ್ತು ಅಂತ ಹೇಳ್ತಾರೆ. ವಿಶೇಷವಾದ ಸೌಂದರ್ಯಕ್ಕೆ ಕಾರಣ ಪಾರ್ವತಿ ಆವೇಶ ಬೇರೆ ಇತ್ತು. ಇಂದ್ರದೇವರಲ್ಲಿ ಅರ್ಜುನರೊಳಗೆ ನರಾವೇಶ ಇತ್ತು, ನರ ಹಿಂದಿನಲ್ಲಿ ರುದ್ರದೇವರಾಗಿದ್ದವರು, ಆ ಒಂದು ಕನೆಕ್ಷನ್ ಇದೆ. ಮತ್ತೆ ಇಷ್ಟೆಲ್ಲದರ ಹಿನ್ನೆಲೆಯಲ್ಲಿ ಸುಭದ್ರಾದೇವಿ ಅರ್ಜುನಿಗೆ ಸಿಕ್ಕಲು, ಎಲ್ಲಕ್ಕಿಂತ ಕೃಷ್ಣನಿಗೆ ಹತ್ತಿರ ಭಾರಿ ಖುಷಿ ಆತನಿಗೆ ಸುಭದ್ರೆ ಸಿಕ್ಕಿದ್ರೆ ಏನಾಯ್ತು ಅಂದ್ರೆ ಕೃಷ್ಣನಿಗೆ ಹತ್ರವಾದೆ ಅಂತಕ್ಕಂಥ ಭಾವನೆ ಬಂತು. ಇದು ಸುಲಭವಾದ ಅರ್ಥ ಇಷ್ಟೇ, ಅರ್ಜುನಿಗೆ ಸುಭದ್ರೆ ಸಿಕ್ಕಲು ಅಂತ ಆಯ್ತು. ಅರ್ಜುನಿಗೆ ಸುಭದ್ರೆ ಸಿಕ್ಕಲು, ನಮಗೇನು ಸಿಗಬೇಕಾಗ ಸುಭದ್ರವಾದ ವ್ಯವಸ್ಥೆ ಸಿಗಬೇಕು ನಮಗಷ್ಟೇ. ಸುಭದ್ರೆ ಆತನಿಗೆ ಸುಭದ್ರನಿಗೆ, ಸುಭದ್ರನೇ ಇಲ್ವಲ್ಲ ಇವತ್ತು ಎಲ್ಲಿ ಹೋಗ್ಬಿಟ್ಟು ಬರೀ ಚೀಫ್ ಮಿನಿಸ್ಟರ್ಗೆ ಸೆಕ್ಯೂರಿಟಿ ಇಲ್ಲಿ ಹಾಗಾಗಿಬಿಟ್ಟಿದೆ. ಆಂಧ್ರಪ್ರದೇಶ ಚೀಫ್ ಮಿನಿಸ್ಟರ್ ಸೆಕ್ಯೂರಿಟಿ ಇಲ್ಲಿ ಕತೆ ಕೇಳಿದ್ದೇ ನಾವು. ಇದು ಯಾರನ್ನ ಯಾರು ಕಾಪಾಡ್ತಾರೆ ಲೆಕ್ಕ ಹಾಕಿ, ಯಾರನ್ನ ಯಾರು ಕಾಪಾಡೋದಿಲ್ಲೇ ಇಲ್ಲ, ಆರಿಗಾರಿಲ್ಲ ವಾಪತ್ ಕಾಲದೊಳಗೆ. ನಮ್ಮ ದೇವರು ನಮ್ಮನ್ನು ಕಾಪಾಡಬೇಕಷ್ಟೇ. ಸುಭದ್ರವಾದ ವ್ಯವಸ್ಥೆ ನಮಗೆ ಬೇಕು ಅಂತ ಹೇಳಿದರೆ ಕೃಷ್ಣನಿಂದ ಸುಭದ್ರ ಕಲ್ಯಾಣವಾಯ್ತ ಹೊರತು ಬೇರೆಯವರಿಂದ ಆಗಲಿಲ್ಲ. ಕೃಷ್ಣನನ್ನು ಯಾರು ಹಿಡಿತಾರೋ ಅವರಿಗೆ ಕಲ್ಯಾಣ ಖಚಿತ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣನ ಮಾತಿದ್ದು. ದುರ್ಯೋಧನ ಏನು ಮಾಡಿಬಿಟ್ಟ, ಸುಭದ್ರೆ ಬೇಕು ಅವನಿಗೆ, ಎಲ್ಲ ರಕ್ಷಣೆ ಬೇಕು, ಬಲರಾಮದೇನು ಹೇಳ್ಕೊಂಡ್ಬಿಟ್ಟ, ಅನ್ಯ ದೇವತಾ ಉಪಾಸನೆ ಮಾಡಿದ್ರೆ ಸುಭದ್ರೆ ಸಿಗೋದಿಲ್ಲ ಅಂತ. ವಿಷ್ಣುವನ್ನ ಆರಾಧನೆ ಮಾಡಿದರೆ ಮಾತ್ರ ಸುಭದ್ರ ವ್ಯವಸ್ಥೆನೆ ಹೊರತು ಬಲರಾಮ ದೇವರು ಕೆಟ್ಟ ದೇವರಲ್ಲ, ಅವರು ಪಾಪ ಶ್ರೇಷ್ಠ ದೇವರು. ನಾಗಪಂಚಮಿ ಮಾಡ್ತಾರೆ ನೋಡಿ, ಬೇರೆ ದೇವತೆಗಳು ಪೂಜೆ ಮಾಡಿ ತಪ್ಪಲ್ಲ, ಸರ್ವೋತ್ತಮತ್ತೇನು ಪೂಜೆ ಮಾಡಬಾರದು. ಸರ್ವೋತ್ತಮ ಅಂತ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ವಿಷ್ಣು ಒಬ್ಬನೇ ಸರ್ವೋತ್ತಮನಾದ್ರಿಂದ ಆತನ ಆರಾಧನೆ ಮಾಡಬೇಕೆ ಹೊರತು ಸರ್ವೋತ್ತಮತ್ತೇನು ಬೇರೆಯವರ ಆರಾಧನೆ ಮಾಡಬಾರದು. ಬಲರಾಮನಿಗೆ ಒಟ್ಟು ಮಾತು ತಪ್ಪಿತು, ಬಲರಾಮ ದೇವರ ಮಾತು ಹೋಯಿತು, ಕೃಷ್ಣರ ಮಾತು ನಡೀತು. ಅದು ಚಕ್ರ ಚಿಹ್ನೆ ಗೆದ್ದಿತ್ತು, ನೇಗಿಲು ಚಿಹ್ನೆ ಸೋತಿತ್ತು. ಈ ಓಟಿನ ಕಾನ್ಸೆಪ್ಟ್ ಇದ್ದಾಗಿದೆ ಕೃಷ್ಣನಿಗೆ ನೋಡೋದಕ್ಕೆ. ಎಲ್ಲರೂ ಕೃಷ್ಣನಿಗೆ ಆಗಿನೇ ಅಷ್ಟೇ, ರಿಸಲ್ಟ್ ಕೃಷ್ಣನ ಕಡೆಗೆ, ಎಲ್ಲರೂ ಬಲರಾಮನಿಗೆ ಫಾರು, ಫೇಲ್ಯೂರ್ ಅವರದೇನೆ. ಆದ್ದರಿಂದ ಕೃಷ್ಣನ ಕಡೆ ಪಕ್ಷ ಗೆಲ್ಲುತ್ತ, ಆದ್ದರಿಂದ ಸುದರ್ಶನ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಸುದರ್ಶನ ಗೆಲ್ಲೋದ್ರಿಂದ ದರ್ಶನ ಅಂದ್ರೆ ಸಿದ್ಧಾಂತ ಅಂತ ಅರ್ಥ, ಸುದರ್ಶನ ಅಂದ್ರೆ ಸತ್ಸಿದ್ಧ ಅಂತ ಅಂತ ಅರ್ಥ. ಅದನ್ನ ದೇವರು ಕೊಟ್ಟ ಕಾಪಾಡ್ತಾರೆ ಅಂತ ಆಯ್ತು. ಅಲ್ಲಿ ಇನ್ನೂ ಕಥೆ ಮುಗಿಯೋದಿಲ್ಲ. ಸುಭದ್ರೆ ಎನ್ನ ಅರ್ಜುನ ಪಡೆದ, ಎಷ್ಟು ಕೃಷ್ಣನಿಗೆ ಹತ್ತಿರವಾದ, ಅದರ ಪುಣ್ಯದಿಂದ ಆತನಿಗೆ ಹುಟ್ಟಿದ ಮಗ ಅಭಿಮನ್ಯು ಅಂತ ಮಗನನ್ನು ಪಡೆದ. ಎಂಥ ಮಗ ಹುಟ್ಟಿದ ಗೊತ್ತೇನ ಆತನಿಗೆ? ಇಡೀ ಮಹಾಭಾರತ ಯುದ್ಧದೊಳಗೆ ಚಿಕ್ಕವರ ಈ ಜೂನಿಯರ್ಸ್ ಪೈಕಿ ಬೆಸ್ಟ್ ಅಂದ್ರೆ ಅಭಿಮನ್ಯು ಯುದ್ಧ ಮಾಡೋದು. ಸೀನಿಯರ್ಸ್ ಅಲ್ಲಿ ಭೀಮಸೇನ ಪಾತ್ರ ಯಾವಾಗಲೂ ಅಬಾಧಿತವಾದದ್ದು. ಭೀಮಸೇನ ಸಮವನಾಸ್ತಿ ಸೇನೆಯೋ ಉಭಯೋರಪಿ. ಜೂನಿಯರ್ಸ್ ಅಲ್ಲಿ ಯಾರಿಗೂ ಅಂತ ವೈಭವ ಬರಲಿಲ್ಲ. ಅಭಿಮನ್ಯು ಅಂದ್ರೆ ಅಭಿಮನ್ಯುವೇನೆ. ಎಂಥ ಕೀರ್ತಿ ಬಂತು, ಇಂಥ ಮಗನನ್ನು ಪಡೆದಿದ್ದಾನೆ ಅನ್ನೋ ಹೆಮ್ಮೆ ಅರ್ಜುನರಾಯಿತು. ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಅಭಿಮನ್ಯುವನ ಮಗ ಯಾರು ಅಂದ್ರೆ ಪರೀಕ್ಷಿತ್ ರಾಜ ಹುಟ್ಟುತ್ತಾರೆ ಅಭಿಮನ್ಯು ಮಗವಾಗಿ ಬಿಟ್ಟು. ಆತ ಎಂಥ ಪುಣ್ಯಾರ್ಥ ಅಂದ್ರೆ ಭಾಗವತ ಪುರಾಣವನ್ನು ಕೇಳ್ತಾರೆ ಅಂತ ಪುಣ್ಯಾರ್ಥ. ಅದು ಯಾರಿಂದ? ಶುಕಾಚಾರ ಬಾಯಿಂದ ನೇರವಾಗಿ ಗಂಗಾ ನದಿಯ ಮಧ್ಯ ಕೂತು ಭಾಗವತವನ್ನು ಕೇಳ್ತಾರೆ. ಎಷ್ಟು ಪುಣ್ಯ ಬೆಳೀತು ನೋಡಿ. ಅಲ್ಲಿ ಮುಗಿಯೋದಿಲ್ಲ. ಮತ್ತೆ ಆತನ ಮಗ ಯಾರು? ಜನಮೇಜಯ ರಾಜ. ಆತ ಯಾರು? ಮಹಾಭಾರತ ಕೇಳ್ತಾರೆ. ಎಂಥ ವಂಶ ಪಾಂಡವರ ವಂಶ! ಈ ಭಾಗ್ಯ ಯಾರಿಗೂ ಬರಲಿಲ್ಲ. ಸುಭದ್ರೇವ ಕಲ್ಯಾಣದಿಂದ ಅರ್ಜುನಿಗೆ ಬಂತು ಅಂತ ಅರ್ಥ ಮಾಡಿಕೊಂಡು ಬಿಟ್ರೆ ಕೃಷ್ಣನ ಸಂಬಂಧ ಹೇಗೆ ನಮ್ಮನ್ನು ಉದ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ವಂಶ ಗೀತೆ ಕೇಳಿದ ಅಪ್ಪ, ಭಾಗವತ ಕೇಳಿದ ಮೊಮ್ಮಗ, ಮಹಾಭಾರತ ಕೇಳಿದ ಬರೀ ಮೊಮ್ಮಗ. ಈ ಕ್ಲಬ್ಗೆ ಹೋಗೋನು, ಇಸ್ಪೆಟ್ ಆಡೋನು, ಇಂಥ ಮನೆಗೆ ಇರ್ತಾರೆ. ಅಪ್ಪ ಕುಡಿಯೋನು, ಮಗ ಇದು ಮಾಡೋನು, ರೇಸ್ಗೆ ಹೋಗೋನು, ಈ ಫ್ಯಾಮಿಲಿ ಹೇಗಿರ್ತವೆ. ಪಾಂಡವರ ಫ್ಯಾಮಿಲಿ ಹೇಗಿದೆ? ಶುಚಿರಾಮ್ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಭಗವದ್ಗೀತೆ ಮಾತ್ರ ನಮಗೆ ಅರ್ಥ ಆಗುತ್ತೆ. ಸುಭದ್ರಾ ಕಲ್ಯಾಣದ ಫಲ, ಅವತ್ತಿನ ಮದುವೆ ಎಷ್ಟು ಮುಖ್ಯನೋ ಜೀವನ ಪೂರ್ತಿ ಒಳ್ಳೆಯದಾಗ್ತಾ ಇದೆ. ಅರ್ಜುನನ ಪುಣ್ಯ ಧಾರೆಧಾರಿಯಾಗಿ ಬರ್ತಾ ಇದೆ. ಅರ್ಜುನ ಏನ್ ಮಾಡಿದ್ದ ಗೊತ್ತೇನು? ಸನ್ಯಾಸಿ ವೇಷ ಹಾಕೊಂಡ್ಬಿಟ್ಟ ಪಾಪ ಮದುವೆ ಆಗ್ಬೇಕು ಅಂತೇಳಿ. ಕೃಷ್ಣ ಏನ್ ಮಾಡಿದ? ಹಾಗೆ ಇರಲಿ, ಚೆನ್ನಾಗಿದೆ ಹಾಗೆ ಇರಲಿ ಅಂತ ಹೇಳಿದ. ಜೈತೀರ್ಥರು ಸನ್ಯಾಸಿಗಳಾಗಿಬಿಟ್ರಲ್ಲ, ಅರ್ಜುನನೇ ಜೈತೀರ್ಥರಾಗಿ ಅವತಾರ ಮಾಡಿದ. ಸೊ ಸನ್ಯಾಸಿ ಅವತ್ತಿನ ರಿಹರ್ಸಲ್ ಆದಾಗಾಯ್ತು ಕೃಷ್ಣನ ಮುಂದೆ. ಕನ್ಫರ್ಮ್ ಮಾಡಿಬಿಟ್ಟ, ಹೇಗೆ ಹಾಕೊಂಡಿದ್ದೆ ಡ್ರೆಸ್, ಒಂದ್ ದಿವಸ ಕೊಟ್ಟೆ ಕೊಡ್ತೇನೆ ಅಂತ ಹೇಳಿದ. ಅಲ್ಲೇನಾಯ್ತು ಮತ್ತೆ? ಇದು ಎಂಥ ಸಂಬಂಧ ಬಂದು ಗೊತ್ತೇನು? ಕೃಷ್ಣನಿಗೆ ಹತ್ತಿರವಾಗಿದ್ದರ ಫಲ, ಕೃಷ್ಣನ ಪರಮಭಕ್ತರು ಭೀಮಸೇನ ದೇವರು, ಅವ್ರ ಮುಂದೆ ಎತ್ತಾಗಿ ಕೊಡ್ತಕ್ಕಂಥ ಭಾಗ್ಯ ಬಂದು ಅದರ ಫಲ ಜಯತೀರ್ಥರಂತ ಟೀಕಾಕಾರರೇ ಇಲ್ಲ ಅಂತಕ್ಕಂಥ ಖ್ಯಾತಿಯನ್ನು ಅರ್ಜುನ ಪಡೆದು ಬಿಡ್ತಾರೆ. ಸುಭದ್ರೆಯಿಂದ ಎಷ್ಟೆಲ್ಲ ಪ್ರಯೋಜನ ಪಡೆದ, ಆತನಿಗೆ ಸುಭದ್ರೆ ಒಬ್ಬಳೇ ಬೇಕಾಗಿರಲಿಲ್ಲ, ಕೃಷ್ಣನ ತಂಗಿಯನ್ನು ಆತನಿಗೆ ಭಾರಿ ಮುಖ್ಯವಾಗಿತ್ತು. ಪ್ರಸಾದ ಕಲಸಕ್ಕರೆ ಮುಖ್ಯ ಅಲ್ಲ, ಪ್ರಸಾದ ಅಂಬುದು ಮುಖ್ಯವಾಯಿತು. ಅದು ಬಹಳ ದೊಡ್ಡದು. ಬರೀ ವಸ್ತುಗಳು ಬೇರೆ, ದೇವರಿಗೆ ಸಂಬಂಧಪಟ್ಟರೆ ಆಗೋ ಫಲ ಬೇರೆ. ಅದಕ್ಕೆ ಹೇಳ್ತಾರೆ, ಸುಭದ್ರೆ ಎಲ್ಲೋ ಹುಟ್ಟಲಿಲ್ಲ, ಕೃಷ್ಣನ ಜೊತೆ ಹುಟ್ಟಿದ್ದಾಳೆ ತಂಗಿಯಾಗಿ ಅಂದ ಮೇಲೆ ಕಲ್ಯಾಣ ಎಲ್ಲೋ ಸಿಗೋದಿಲ್ಲ, ದೇವರು ನಂಬಿದವರಿಗೆ ಮಾತ್ರ ಕಲ್ಯಾಣ, ಬೇರೆಯವರಿಗೆ ಸಿಗೋದಿಲ್ಲ. ದೇವರನ್ನ ಆರಾಧನೆ ಮಾಡಬೇಕು. ಅರ್ಜುನ ಯಾತಕ್ಕೆ ಸುಭದ್ರೆ ಸಿಕ್ಕಲು ಅಂದ ಇನ್ನೊಂದು ಕಾರಣ ಕೊಡ್ತಾರೆ. ಅರ್ಜುನ ಯಾರು ಅಂದ್ರೆ ಆಚಾರ್ಯರು ಬರೀತಾರೆ, ಧರ್ಮೋ ಭಕ್ತ್ಯಾದಿ ದಶಕ ಶ್ರುತಾದಿಹಿ ಶೀಲ ವೈನವ್ಯವು. ಪಾಂಡವರು ಒಂದೊಂದಕ್ಕೆ ಸಂಕೇತ, ಅದೆಲ್ಲ ಬೇಡ. ಈಗ ಅರ್ಜುನ ಯಾವುದರ ಸಂಕೇತ ಅಂದ್ರೆ ಶ್ರವಣ ಮನನ ಧ್ಯಾನಗಳ ಸಂಕೇತ. ಆತನಿಗೆ ಏನು ಸಿಕ್ತು? ಸುಭದ್ರೆ ಸಿಕ್ಲು. ಸುಭದ್ರೆ ಅಂದ್ರೆ ಒಳ್ಳೆ ವಸ್ತು. ಒಳ್ಳೆ ವಸ್ತು ಯಾವಾಗ ಸಿಗುತ್ತೆ ಅಂದ್ರೆ ಶ್ರವಣ ಮನನ ಧ್ಯಾನ ಮಾಡ್ಕೊಂಡಿರಿ, ಒಳ್ಳೆದಾಗೇ ಆಗುತ್ತೆ ಅನ್ನೋ ಶಾಸ್ತ್ರವನ್ನು ಹೇಳುತ್ತಾರೆ. ಇದು ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಉಪನಿಷತ್ತಿನ ಮಾತದು, ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ದೇವರನ್ನು ಕಾಣಬೇಕು ಅಂತಿದ್ರೆ ಶ್ರವಣ ಮನನ ಧ್ಯಾನ ಮಾಡಿ ದೇವರು ಕಣ್ಣಿ ಕಂಡೇ ಕಾಣ್ತಾನೆ ಅನ್ನೋ ತತ್ವವನ್ನು ಕಾಣುತ್ತೇವೆ. ಇದು ಸುಭದ್ರಾ ಕಲ್ಯಾಣದ ಸಾರಾಂಶ. ಇದು ಮಹಾಭಾರತದ ಈ ಕಥೆಯನ್ನ ಅತ್ಯಂತ ರಮ್ಯವಾಗಿ ನಿರ್ಣಯದಲ್ಲಿ ನಾವು ಕಾಣುತ್ತೇವೆ. ಅದನ್ನು ಅಷ್ಟು ಚೆನ್ನಾಗಿ ಬರೆದವರು ಮತ್ತೊಬ್ರು ಸಿಗೋದೇ ಇಲ್ಲ, ಶ್ರೀಮದ್ ಆಚಾರ್ಯರು ಮಾತ್ರವೇ. ಇಲ್ಲಿಗೊಂದು ಘಟ್ಟ ತಲುಪಿದ್ದೇವೆ. ಈ ಬಾರಿಯ ಪ್ರವಚನ ಮಾಲಿಕೆಯ ಮಂಗಳ ನಾಳೆ ದಿವಸ. ನಾಳೆ ದೊಡ್ಡ ಭಾಗ ಉಳ್ಕೊಂಡಿದೆ, ಕಾಂಡವನ ದಹನ. ಆದಿಪರ್ವದ ದೊಡ್ಡ ಭಾಗ ಅಂದ್ರೆ ಕಾಂಡವನ ದಹನ. ಕಾಂಡವನ ದಹನ ಎಷ್ಟೆಷ್ಟೋ ಅಪೂರ್ವ ವಿಚಾರಗಳ ಸರಮಾಲೆ ನಡೆಯುತ್ತೆ. ಮುಂದಿನ ಪರ್ವಕ್ಕೆ ಅದು ನಾಂದಿ ಹಾಡುತ್ತೆ. ನಾಳೆ ದಿವಸ ಎಂದಿನಂತೆ ಪ್ರವಚನ ನಡೆದು ಈ ಭಾಗದಲ್ಲಿ ಕಾಂಡವನ ದಹನದೊಂದಿಗೆ ಆದಿಪರ್ವದ ಭಾಗ ಮುಕ್ತಾಯವಾಗ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಪ್ರಸಾದ ವಿತರಣೆ ಸೇವೆಯನ್ನ ಶ್ರೀ ಜಗದೀಶ್ ಅಂತಕ್ಕಂಥವ್ರು ಮಾಡಿದ್ದಾರೆ ಅಂತ ಶ್ರೀ ಗುರುರಾಜ್ ಅವರು ಹೇಳಿದರು. ಅದೊಂದು ಪುಣ್ಯಕರವಾದ ಕೆಲಸ, ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾನಂದ.